யோந்தஃ பிரவிஷ்ய மம வாச விமாம் பிரசுப்தாம் சஞ்சீவயத்யஹில சக்திஹரஸ்வதாம்னா அன்யாம்ஸ்ய ஹஸ்தசலனஶ்ரவணத்வதாதீன் தானான்நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச தானஸ்ஃபூர்திஹி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய புனராசயே ஹ்ருத்யாய சுத்த வித்யாய மத்வாய ச நமோ நமஹ. வசது ஸ்ரீமதானந்ததீர்த்தேந்துர்னோ ஹ்ருதம் வரே யத்வசச்சந்திரிகா ஸ்வாந்த சந்தாபம் வினிக்ருந்ததி. சர்வோத்தமோ விஷ்ணுரதோ ரமா ச ப்ரஹ்மா ச வாயுஶ்ச ததீய பத்யம் அன்யே ச தேவாஹ சததம் ப்ரசன்னா ஹரௌ சுபக்திம் மயி சந்திஷந்து. ஸ்ரீ குருப்யோ நம. ஹரி ஓ. நாராயணாய பரிபூர்ண குணார்ணவாய விஸ்வோதயஸ்திதிலயோன்நியதி பிரதாய ஞானப்பிரதாய விபுலாசுர சௌக்ய துக்க சத்காரணாய விததாய நமோ நமஸ்தே. நாராயணம் சுரகுரும் ஜகதேகநாதம் பக்தப்ரியம் சகலலோக நமஸ்கிருதம் ச த்ரைகுண்யவர்ஜிதமஜம் விபுமத்யமீஷம் வந்தே பவத்னமராசுர சித்தவந்தியம். நாராயணம் நமஸ்கிருத்ய நரம் சைவ நரோத்தமம் தேவி சரஸ்வதீம் வாசம் ததோ ஜெயமுதீரயே. பரமபவித்ரவாத ஸ்ரீமன் மகாபாரதத்தில் யாவ ரீதியாகி ஸ்வதஃ ஸ்ரீகிருஷ்ண பரமாத்ம ராயபாரியாகி ஆகமிசித்தானே, பாண்டவர ವಿಶೇಷವಾದಂತಹ ಕೀರ್ತಿ ಯಾವ ಕಾಲಕ್ಕೂ ಸಹ ಕಲಂಕಿತವಾಗಬಾರದು ಅನ್ನೋದು ಭಗವಂತನಾದ ಕೃಷ್ಣನ ಆಗಮನದ ಮುಖ್ಯ ಉದ್ದೇಶ. ಪಾಂಡವರು ತಾವಾಗಿಯೇ ಯುದ್ಧವನ್ನು ಹಮ್ಮಿಕೊಂಡು ಕೋಟ್ಯಂತರ ಜನಗಳ ವಿನಾಶಕ್ಕೆ ಕಾರಣರಾದರು. ಅಂತಕ್ಕಂತಹ ತಪ್ಪು ತಿಳುವಳಿಕೆ ಜನಗಳಿಗೆ ಬರಬಾರದು ಎಂಬ ದೃಷ್ಟಿಯಿಂದಲೇ ಭಗವಂತ ಬಂದು ಅಲ್ಲಿ ತ್ರಿಯೋಕರಣ ಸಭೆಯಲ್ಲಿ ದುರ್ದಾಹಗಳನ್ನು ನಿಮಿತ್ತ ಮಾಡಿಕೊಂಡು ಸಮಸ್ತ ಸದ್ಗುಣರಿಗೂ ಸಹ ಒಂದು ಸಂದೇಶವನ್ನು ಕೊಡ್ತಾ ಹೋಗ್ತಾನೆ ಪರಮಾತ್ಮ. ಎಂದೂ ಕೂಡ ಧರ್ಮಾದಿ ಪಾಂಡವರ ಪಾಲನ್ನ ನೀನು ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಆ ಇಟ್ಕೊಳ್ಳೋದಾದ್ರೆ ನೀನು ಬದುಕೋದಕ್ಕೂ ಸಾಧ್ಯವಿಲ್ಲ ಅನ್ನೋ ಸಂದೇಶವನ್ನ ಕೃಷ್ಣ ಕೊಡ್ತಾ ಇದ್ದಾನೆ. ಅಲ್ಲಿ ಪಾಂಡವರ ನ್ಯಾಯವನ್ನೆಲ್ಲ ಕೃಷ್ಣ ಹೇಳುತ್ತಾನೆ. ಅವರು ನೀವು ಮಾಡಿದ್ದೇ ಮೊದಲ ಅನ್ಯಾಯ, ಆದರೆ ಅವರು ಪ್ರತಿಯಾಗಿ ಅದಕ್ಕೆ ಪ್ರತಿಭಟನೆ ಮಾಡಲಿಲ್ಲ. ಜೂಜಿನಂತಹ ಶ್ರೇಯವಾದ ಮಾರ್ಗವನ್ನು ಅನುಸರಿಸಿದರೂ ಕೂಡ ಪಾಂಡವರು ಅದನ್ನು ಒಪ್ಪಿಕೊಂಡು ಯುಧಿಷ್ಠಿರ ತಾನು ಮಾಡಿದ ತಪ್ಪನ್ನು ತಿದ್ಕೊಳ್ಳೋದಕ್ಕೋಸ್ಕರ ವನಕ್ಕೆ ಹೊರಟ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನ ನೀಡದಂತೆ ಪೂರೈಕೆಯಾಗಿದೆ. ಇನ್ನವರು ತಮ್ಮ ರಾಜ್ಯವನ್ನ ನೀಡದಂತೆ ವಾಪಸ್ ಕೊಡಬೇಕಾದ ಕರ್ತವ್ಯ ನಿನಗಾಗಿದೆ. ಅದನ್ನು ಅವರು ಕೇಳ್ತಾ ಇದ್ದಾರೆ. ಅವು ಕೊಟ್ಟರೆ ಸರಿ, ಇಲ್ಲಿ ಹೋದ ಯುದ್ಧಕ್ಕೆ ಅವರು ಹಿಂಜರಿಯೋದಿಲ್ಲ. ಕೃಷ್ಣ ಧರ್ಮರಾಜನ ಮಾತನ್ನು ಹೇಳುತ್ತೆ, ನಾವು ಯುದ್ಧಕ್ಕೂ ಸರಿ ಸೇವೆಗೂ ಸರಿ ರಾಜ್ಯ ಕೊಟ್ಟರೆ ಸೇವೆ ಮಾಡಿಕೊಂಡಿರುತ್ತೇವೆ, ಆದರೆ ಇವರವರು ಯುದ್ಧಕ್ಕೂ ತಯಾರಾಗಿದ್ದೇವೆ. ನಾವು ಧರ್ಮವನ್ನು ಬಿಡಲಿಕ್ಕೆ ತಯಾರಿಲ್ಲ, ಮತ್ತು ಯುದ್ಧ ನಮ್ಮ ಆಯ್ಕೆಯಲ್ಲ, ಅನಿವಾರ್ಯವಾಗಿ ಬಿಡಲಿಕ್ಕೆ ತಯಾರಿಲ್ಲ. ಇದು ಯುದ್ಧದ ಬಗ್ಗೆ ನಾವೆಲ್ಲ ಗಮನಿಸಬೇಕಾದ ಮಾತಿದೆ. ಜಲಗಾಟ ಒಳ್ಳೆಯದಲ್ಲ, ಅನಿವಾರ್ಯವಾಗಿ ಹಿಂಜರಿಬೇಕಾಗಿಲ್ಲ ಅದನ್ನು ಹೇಳುತ್ತಾರೆ. ಹಿಂಜರಿದ್ರೆ ಅವರು ಹೇಳಿ ಅಂತ ಕರೀತಾರೆ ಅಷ್ಟೇ. ಯುದ್ಧ ತಾನಾಗಿ ಮಾಡಬಾರದು, ಗಲಾಟೆ ತಾನಾಗಿ ಮಾಡಬಾರದು, ಅನಿವಾರ್ಯವಾದಾಗ ಮಾಡದಿದ್ರೆ ಅದರ ದೌರ್ಬಲ್ಯ ಅಂತ ತಿಳಿತಾರೆ ಅಷ್ಟೇ ಅಲ್ಲ, ಕರ್ತವ್ಯ ಲೋಪ ಆಗುತ್ತೆ. ಕರ್ತವ್ಯ ಲೋಪವಾಗಿರ್ತಕ್ಕಂಥ ಪ್ರಸಂಗ ಬರೋದಾದ್ರೆ ಘರ್ಷಣೆಗೆ ಸಿದ್ಧರಾಗಬೇಕು ಅನ್ನೋ ತತ್ವವನ್ನು ಭಗವಂತ ಹೇಳುತ್ತಾರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂದೇಶ. ಇಲ್ಲದೆ ಹೋಗಿದ್ರೆ ಯುದ್ಧವನ್ನೇ ಬೇಡ ಅಂತ ಹೇಳೋದಾದ್ರೆ ಜಗತ್ತು ಧರ್ಮ ಉಳಿಯೋದಾದ್ರೆ ಹೇಗೆ? ಈ ಮಧ್ಯೆ ಯುದ್ಧ ಬೇಕೇ ಬೇಕು ಅಂತ ಯುದ್ಧ ಸುಮ್ಸೆ ಮಾತಕ್ಕೆ ಯುದ್ಧ ಮಾಡಿ ಹೊರಟುಬಿಟ್ರೆ ಮತ್ತೊಂದು ಅಪಾಯ ತಪ್ಪಿತಲ್ಲ. ನಿಷ್ಕಾರಣವಾದ ಯುದ್ಧ ಎಷ್ಟು ಅಪಾಯಕರನೋ, ಸಕಾರಣವಾದ ಯುದ್ಧವನ್ನು ಬಿಡೋದು ಕೂಡ ಅಷ್ಟೇ ಅಪಾಯಕರ ಅನ್ನೋ ತತ್ವವನ್ನು ಭಗವಂತ ನಿರೂಪಣೆ ಮಾಡ್ತಾ ಇದ್ದಾನೆ. ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಯುದ್ಧವನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಡಿ ಅಂತ ಹೇಳುತ್ತಾನೆ. ಯುದ್ಧವನ್ನು ಆಯ್ಕೆ ಮಾಡಿಕೊಳ್ಳೋಕೆ ಹೋಗಬೇಡಿ, ಪಾಂಡವರು ಕೊಟ್ಟ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಿ. ಬಲಿಷ್ಠರು ಸಂಧಾನಕ್ಕೆ ಬರೋದು ಭಾರಿ ಕಷ್ಟ, ಪಾಂಡವರು ಬಂದಿದ್ದಾರೆ ನಿಮ್ಮ ಪುಣ್ಯ, ಆದ್ದರಿಂದ ಖಂಡಿತ ಒಪ್ಪಿಕೊಳ್ಳಿ. ಇದು ಯುಹಕರ ಶ್ರೇಯಸ್ಸಲ್ಲ ಇದರಿಂದ ಆಗುತ್ತೆ. ಲೌಕಿಕವನ್ನು ಕೃಷ್ಣ ಹೇಳ್ತಾನೆ, ದುರ್ಯೋಧನ ಪಾಂಡವರು ಸಿಂಹ ಇದ್ದ ಹಾಗೆ, ನೀವು ಕಾಡು ಇದ್ದ ಹಾಗೆ, ಕಾಡು ಮರಗಳು ಭಾರಿ ಇರುತ್ತಲ್ಲ, 100 ಜನ ಇರೋದ್ರಿಂದ ಕಾಡಿದ್ದ ಹಾಗೆ, ಸಿಂಹ ಒಂದು ಸಾಕಿರ್ಲಿಕ್ಕೆ 5 ಜನ ಪಾಂಡವರು ಸಿಂಹದಂತೆ ಇದ್ದಾರೆ. ನೀವೇನಾದ್ರೂ ಪಾಂಡವರನ್ನು ಆಶ್ರಯಿಸಿಬಿಟ್ರೆ ವರ ಸುರಕ್ಷಿತವಾಗುತ್ತೆ ಅಂತ ಹೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್ ಅದು. ಕಾಡಿನಲ್ಲಿ ಸಿಂಹಗಳು ಅಂದ್ರೆ ಯಾರು ಹೋಗೋದಿಲ್ಲ, ಬರೀ ಯಾರಿಲ್ಲ ಅಂತ ಹೊರಗೆಲ್ಲ ಕರ್ಕೊಂಡು ಬಿಡ್ತಾರೆ, ಬರ ಎಲ್ಲ ಕರ್ಕೊಂಡು ಹಾಕಿಬಿಡ್ತಾರೆ. ಅಂದ್ರೆ ಸಿಂಹ ಇದೇ ಒಂದು ಕಾರಣಕ್ಕೆ ವನ ಉಳಿಯುತ್ತೆ. ಸಿಂಹ ಇದೆ ಅನ್ನೋ ಕಾರಣಕ್ಕೆ ವನ ಉಳಿಯುತ್ತೆ. ಪಾಂಡವರನ್ನು ಜೊತೆಗಿದ್ರೆ ನೀವು ಬದುಕ್ತೀರಿ, ಅದು ಬಹಳ ಮುಖ್ಯ. ಆದ್ರೆ ಸಿಂಹಗಳಿಗೆ ಕಾಡೇ ಬೇಕಿಲ್ಲ, ಆದ್ರೆ ನೀವು ಬದುಕಲಿಕ್ಕೆ ಪಾಂಡವರು ಬೇಕು ಅಂತ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಪಾಂಡವರು ಇಲ್ಲೇ ಹೋಗ್ಬಿಟ್ರೆ ನಿಮ್ಮ ಬದುಕು ಬದುಕಲ್ಲ ಅಂತ ಭಗವಂತ ಹೇಳುತ್ತಾರೆ. ಬಹಳ ಮುಖ್ಯ ವನದ ಸಂರಕ್ಷಣೆ ಸಿಂಹದಿಂದ ಆಗುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ, ಇಷ್ಟು ದಿವಸ ಹಿಂದಿನ ದಿವಸ ಹಿಂದಿನ ಕಾಲದಲ್ಲಿ ಕಾಡುಗಳು ಆತು ಕುಳ್ಕೊಂಡಿದ್ದು ಅಂದ್ರೆ ಸಿಂಹಗಳಿದ್ದು ಸಿಂಹಗಳು ಹೋದ್ರು ಕಾಡು ಹೋದ್ರು ಈಗಾಗಲೇ. ಇದು ಅರ್ಥ ಮಾಡಿಕೊಂಡ್ರೆ ಸಿಂಹದ ಕಾಡನ್ನ ನಾವು ಫಾರೆಸ್ಟ್ ಆಗಿಕೊಂಡು ಉಳಿಸಕ್ಕಾಗೋದಿಲ್ಲ, ಅವನಿಗೆ ಬರ್ತಾನೆ ಎಷ್ಟೋ ಸಲ. ಆದ್ರಿಂದ ಎಲ್ಲರೂ ಕರಪ್ಪ ಇಲ್ಲದೆ ಹೋಗಬಹುದು, ಆದ್ರೆ ಅವ್ರು ಒಳಗಾಗಿ ಬಿಟ್ಟು ಕೂಡ ಹಾಕ್ಬಿಡ್ತಾರೆ. ಒಂದು ಸಿಂಹ ಸೇರ್ಕೊಂಡ್ಬಿಟ್ಟು ಎಷ್ಟು ಕಷ್ಟ, ಅವಿರಪ್ಪನ ಬಿದ್ದಕ್ಕೆ ಕಳ್ತನ ಮಾಡಿಕೊಳ್ತಿದ್ದಿಲ್ಲ ಅಂತ ಕಾಡಿಗೆ. ಎಷ್ಟೋ ಜನ ಹೋದ್ರೆ ಕಾಡು ಜಾಸ್ತಿ ಆಗಿರ್ಬಾರಂತ ಹೋಗುತ್ತೆ ಎಷ್ಟೋ ಸಲ. ಅಂದ್ರೆ ಕರ್ತವ್ಯ ಇರಬೇಕು ಅಂತ ಅರ್ಥ ಅಲ್ಲ, ಒಬ್ಬ ದುಷ್ಟ ಇದ್ರೇನೆ ಒಂದು ರಕ್ಷಣೆ ಸಿಗೋದಾದ್ರೆ. ಇವತ್ತು ಸಾಕ್ಷಿ ಪಾಂಡವರಂತಹ ನಿಜವಾದ ಸಿಂಹರೇ. ಈ ಲೌಕಿಕ ಸಿಂಹಗಳಿಗೆ ಇತಿಮಿತಿಗಳು ಉಂಟು, ಆದರೆ ಭೀಮ ಅರ್ಜುನಾದಿಗಳದ್ದು ಮಹಾಭಕ್ತಿಗಳು ಅಂತವರಿದ್ರೆ ನೀವು ಸುರಕ್ಷಿತವಾಗ್ತೀರಿ. ಯುವಲೋಕದಲ್ಲಿ ನಿಮ್ಮಲ್ಲಿ ಯಾರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಕೃಷ್ಣ ಹೇಳುತ್ತಾನೆ. ಪಾಂಡವರ ಸಹಾಯವನ್ನು ನೀವು ತಗೊಂಡ್ರೆ ನಿಮ್ಮಲ್ಲಿ ಗೆಲ್ಲಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ಅದನ್ನು ಬಿಟ್ಟರೆ ನಿಮ್ಮನ್ನು ಉಳಿಸಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ. ಆದ್ದರಿಂದ ಇದೊಂದು ಪುಣ್ಯ ಅಂತ ಭಾವಿಸಿಬಿಟ್ಟು ಕುಲದ ಹಿತದೃಷ್ಟಿಯಿಂದ, ಕುಲದ ಹಿತದ ದೃಷ್ಟಿಯಿಂದ, ಇಡೀ ಸಮಾಜದ ಹಿತದ ದೃಷ್ಟಿಯಿಂದ, ಮನುಕುಲದ ಹಿತದ ದೃಷ್ಟಿಯಿಂದ ಪಾಂಡವರಾಜ್ಯವನ್ನು ಕೊಟ್ಟು ಯುದ್ಧವನ್ನು ತಪ್ಪಿಸಿಕೊಳ್ಳೋದು ಮುಖ್ಯ ಕರ್ತವ್ಯ ಅಂತ ಭಗವಂತ ಹೇಳುತ್ತಾರೆ. ಎಷ್ಟು ವಿಚಾರ ಇದೆ, ನಿಷ್ಕಾರಣವಾಗಿ ಗಲಾಟೆ ಹೋದ್ರೆ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳುತ್ತಾರೆ. ಎಷ್ಟೋ ಜನ ಅಮಾಯಕ ಜನ ಸಾಯ್ತಾರೆ ಪಾಪ, ಎಷ್ಟೋ ಜನ ಸಂಬಂಧ ಪಡೆದವರು ಸತ್ತು ಹೋಗ್ತಾರೆ, ಸ್ಟೇಟ್ ಮಾಡೋದಾರ ಕೊಂಡಿಟ್ಟು ಸಾಧಿಸುವ ಸಾಯಿದಾರೆ ಎಷ್ಟೋ ಸಲ ಪಾಪ. ಇವತ್ತು ನಡೀತಿರೋದೇನು, ಯಾವುದೋ ಬಸ್ಸೇ ಬಾಂಬ್ ಹಾಕಿಬಿಡ್ತಾರೆ, ಎಷ್ಟೋ ಇರುತ್ತೆ ಸಾಯೋದ್ರೆ ಎಂತೋ ಪಾಪ. ಏನು ಇವ್ರಿಗೆ ಸಂಬಂಧಪಡ ಎಷ್ಟೆಷ್ಟು ಸಂಬಂಧಪಟ್ಟಿರೋದಿಲ್ಲ, ಸಂಬಂಧಪಟ್ಟಂತೂ ಹೋಗ್ಕೊಂಡು ಹೋಗ್ತಾ ಇರ್ತಾನೆ ಆ ಕಡೆಗೆ. ಆದ್ದರಿಂದ ನಿಷ್ಕಾರಣವಾದಂತಹ ಪ್ರಾಣಿ ಹಿಂಸೆ ಯಾವ ಕಾಲಕ್ಕೂ ಕಾರಕ ಅಲ್ಲ ಅನ್ನೋದನ್ನು ಭಗವಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರ ಯೋಚನೆ ಮಾಡು, ನಿನ್ನ ಮಕ್ಕಳಿಗೆ ನೀನು ಹೇಳಬೇಕು ಅಂತ ಹೇಳ್ತಾನೆ, ನಿನ್ನ ಮಕ್ಕಳಿಗೆ ನೀನು ಹೇಳಬೇಕು, ಅವ್ರ ಹುಡುಗಿ ನಿನ್ನ ಕೈಯಲ್ಲಿದೆ ಅಂತ ಹೇಳ್ತಾನೆ. ಇದು ಬಹಳ ಮುಖ್ಯ. ಧೃತರಾಷ್ಟ್ರವನ್ನು ಮುಂದೆ ಮಾಡಿಕೊಂಡು ಕೃಷ್ಣ ಯಾಕಕ್ಕೆ ಮಾತಾಡ್ತಾನೆ ಅಂದ್ರೆ, ಮಕ್ಕಳಿಗೆ ತಂದೆ ತಾಯಿಗಳ ಕರ್ತವ್ಯ. ವೃಷಭ ಗೀತೆಯಲ್ಲಿ ಭಾಗವತದಲ್ಲಿ ಬರೋದು ಹಾಗೆ, ಪುತ್ರ ಯಾವಾಗಲೂ ಕೂಡ ಶಿಷ್ಯಾನ್ ಸುತಾನ್ ಅವ್ರನ್ನೆಲ್ಲ ಕೂಡ ಚಿಕ್ಕವರೆಲ್ಲ ತಿಳಿಕೆ ಇರೋದಿಲ್ಲ ಅವರಿಗೆಲ್ಲ ಕೂಡ, ಅವ್ರಿಗೆ ಹೇಳಬೇಕು, ಹೇಳಿ ಧರ್ಮವನ್ನ ಉಳಿಸಬೇಕು. ಇಲ್ಲದೆ ಹೋದ್ರೆ ಧರ್ಮ ಉಳಿಯೋದಿಲ್ಲ. ಈ ಮಾತು ಬಹಳ ಅರ್ಥವತ್ತಾದ ಮಾತು. ಇಲ್ಲದೆ ಹೋದ್ರೆ ದೊಡ್ಡವರು ಆನ್ಸರ್ಗಳು ಆಗ್ತಾರೆ ಅಂತ ಹೇಳುತ್ತಾರೆ. ಯಾಕೆ ಕೇಳಿಕೊಳ್ಳಿಲ್ಲ ಹುಡುಗರು ತಕ್ಷಣ ಮತ್ತೆ ಎಷ್ಟು ಹುಡುಗರು ಯಾವ ಕ್ಲಾಸ್ ಅಂತ ಹಾಕಿಡುತ್ತಾರೆ, ಹುಡುಗಿ ಯಾಕೆ ಕ್ಲಾಸ್ ತಗೊಂಡಿಲ್ಲ ಅಂತ ಕೇಳ್ತಾರೆ. ಫಸ್ಟ್ ಇಷ್ಟು ಹುಡುಗರು ಆ ತಗೊಂಡಿದ್ದೆ ಬಂದಿಲ್ಲ ಅಂದ್ರೆ ಹುಡುಗರು ತಪ್ಪು, ಆ ಕ್ಲಾಸ್ ಬೇಕೇ ತಗೊಂಡ್ರೆ ಎಷ್ಟೇ ತಪ್ಪು. ಇವತ್ತು ಮನೆಯಲ್ಲಿ ಧರ್ಮ ಉಳಿದಿಲ್ಲ ಅಂತ ಕೇಳಿದರೆ ಧರ್ಮ ಹಾಳು ಮಾಡಿದ ಮಕ್ಕಳಿರಬಹುದು, ಆದರೆ ಧರ್ಮ ಉಳಿಸ್ತಾ ಕೇಳದೇ ಇರುವ ದೊಡ್ಡ ತಪ್ಪು ತಂದೆ ತಾಯಿಗಳದೇನೆ. ಧೃತರಾಷ್ಟ್ರ ನೀನು ಪಾಂಡವರ ಮನೋಭಾವ ಅರ್ಥ ಮಾಡಿಕೊ, ನಿನ್ನ ಮಕ್ಕಳ ದೌರ್ಜನ್ಯವನ್ನ ಅರ್ಥ ಮಾಡಿಕೊ. ಆದ್ದರಿಂದ ಜಗತ್ತಿನ ಶ್ರೇಯಸ್ಸಿಗೋಸ್ಕರ, ನಿನ್ನ ಮಕ್ಕಳ ಶ್ರೇಯಸ್ಸಿಗೋಸ್ಕರ ಸರ್ವಥ ನೀನು ಈಗ ಪಾಂಡವರಿಗೆ ರಾಜ್ಯವನ್ನು ಒಪ್ಪಿಸಿಬಿಟ್ಟು ಕೃತಕೃತ್ಯರಾಗು ಅಂತ ಹೇಳ್ತಾ, ನಿನ್ನ ಹೇಳಿದಂತೆ ನಮಗೆಲ್ಲ ಕೊಟ್ಟ ಸಂದೇಶ, ನಾವು ಮಕ್ಕಳು ಭಾರಿ ಅಪೇಕ್ಷೆ ಪುತ್ರ ಪೌತ್ರ ಆಯುರ ಆರೋಗ್ಯ ಶೇರಾಭಿವೃದ್ಧಿ ಅಂತ ಹೇಳ್ತೇವೆ. ನಾವು ಬರೀ ಹೇಳಿದ್ರೆ ಸಾಲದು, ಅದಕ್ಕೆ ವ್ಯವಸ್ಥೆ ಮಾಡ್ಬೇಕಲ್ಲ. ಸುಖ ಹೊಟ್ಟೆ ಊಟ ಮಾಡಿದ್ದು ಬಡಿಸ್ತಾ ಹೋಗಿ ಊಟ ಮಾಡ್ತಾರೆ, ಇದ್ದೆ ನಿಧಾನವಾಗಿ ಬಳಸೋದೇ ಇಲ್ಲ, ಮಾಡೋದೇನು ಅಂತೀಗ ಪಡಿಸಿ ನಿಧಾನ ಆದರೆ ಅರ್ಥ ಇದೆ. ಇವತ್ತು ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯವೃದ್ಧಿ ಬರೋದು ಯಾವಾಗ, ಅದಕ್ಕೆ ತಕ್ಕಂತೆ ಏರ್ಪಾಟು ಮಾಡಿದೆ. ಮಕ್ಕಳಿಗೆ ಇವತ್ತು ದಿವಸ ಊಟ ಹಾಕ್ತಾ ಮಕ್ಕಳು ಬರ್ಸಕ್ಕಾಗೋದಿಲ್ಲ, ಅದು ಸಂಪಾದನೆ ದಾರಿ ತೋರಿಸ್ತಾರೆ. ಸಂಪಾದನೆ ದಾರಿ ತೋರಿಸಿ ವಿದ್ಯಾವಂತರನ್ನು ಮಾಡ್ತಾರೆ, ವಿದ್ಯಾವಂತರನ್ನು ಮಾಡಿ ಕೆಲಸ ಕೊಡಿಸಿ ಆಮೇಲೆ ಅವರು ಅನ್ನ ಕಂಡ್ರು ಅಂತ ಹೇಳುತ್ತಾರೆ. ಅನ್ನ ಫ್ರಿಜ್ಜಲ್ಲಿ ಅನ್ನ ಹಾಕಿ ತಿನ್ಕೊಂಡು ಹೋಗಿ ಅಂತ ಹೇಳಕ್ಕಾಗತ್ತಾ, ಎಷ್ಟಿರುತ್ತೆ ಫ್ರಿಜ್ಜಲ್ಲಿ ಅನ್ನ, ಎಷ್ಟಿರುತ್ತೆ. ಉದ್ಯೋಗ ಸಾಲದು, ಅದಕ್ಕೆ ಧರ್ಮ ಕಾರ್ಯವನ್ನು ಮಾಡಲೇಬೇಕು ಅಂತ ಹೇಳುತ್ತಾರೆ. ಧರ್ಮ ಕಾರ್ಯದಿಂದ ಮನುಷ್ಯ ಬದುಕು ಹಾಗೆ ಬರೀ ಈ ಲೌಕಿಕ ಸಂಪತ್ತಿನಿಂದ ಬದುಕೋದಿಲ್ಲ, ಅದು ಇನ್ನೂ ನಮ್ಮ ಜನಕ್ಕೆ ಅರ್ಥವಾಗ್ತಾ ಇಲ್ಲ. ಜಗತ್ತನ್ನು ಉಳಿಸಿರೋ ಧರ್ಮ ಹೊರತು ಬೇರೆ ಅಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲ ಎಂಥ ಭೌತಿಕ ಸಂಪತ್ತಿಗೂ ಕೂಡ ಮಿತಿ ಇದೆ, ಆಧ್ಯಾತ್ಮಿಕ ಸಂಪತ್ತು ಅಸಾಧಾರಣವಾದದ್ದು. ಆಧ್ಯಾತ್ಮಿಕ ಸಂಪತ್ತಿನ ಶ್ರೀರಕ್ಷೆ ಇದ್ರೆ ಮಾತ್ರ ಲೌಕಿಕ ಸಂಪತ್ತಿಗೆ ಅರ್ಥ ಇರುತ್ತೆ, ಅದು ಅಕ್ಷಯವಾಗುತ್ತೆ. ಇಲ್ಲದೆ ಹೋದ್ರೆ ಎಂದೂ ಹಣಕಾಸು ಉಳಿಯೋದಿಲ್ಲ. ದುರ್ಯೋಧನಾದಿಗಳಿಗೆ ನೀನ್ ಹೇಳ್ಬೇಕು ಧೃತರಾಷ್ಟ್ರರಾಜ, ಮನೆಯ ಹಿರಿಯವೇನು ಅಂತ ಹೇಳಿದಾಗ ಧೃತರಾಷ್ಟ್ರ ಮಾತಾಡ್ತಾ ಇಲ್ಲ. ಇದು ಬಹಳ ಮುಖ್ಯ. ಇದು ಧೃತರಾಷ್ಟ್ರ ಸುಮ್ಮನೆ ಕೇಳ್ತಾ ಕೂತಿದ್ದೇನೆಲ್ಲ ಕೂಡ. ಆ ಹೊತ್ತಿಗೆ ಪರಿಸರಾಮ ರೂಪದ ಭಗವಂತ ಕಾರ್ಯಕಾಲ ಶುರು ಮಾಡಿದರೆ ಇಷ್ಟೊತ್ತು ಕೃಷ್ಣ ರೂಪದಿಂದ ಮಾತಾಡದ ಪರಿಸರಾಮ ರೂಪದಿಂದ ಮಾತಾಡ್ತಾ ಇದ್ದಾನೆ. ಕೃಷ್ಣ ಮಾತಾಡಿ ಮುಗಿಸ್ತಿರ್ಲಿಕ್ಕೆ ಅಲ್ಲಿದ್ದ ಋಷಿಗಳು ಮುನಿಗಳು ಎಲ್ಲ ಸೇರಿ ಸಮಪೂಜಯಂ ಅಂತ ಹೇಳಿದ್ದಾರೆ. ಭಲೇ ಭಲೇ, ಕೃಷ್ಣ ಹೇಳಿದ ಅತ್ಯಂತ ಸಾತ್ವಿಕವಾದ ಮಾರ್ಗ, ಕೃಷ್ಣ ಹೇಳಿದ್ದಲು ಅತ್ಯಂತ ಶ್ರೇಷ್ಠವಾದ ಉಪದೇಶ ಅಂತ ಹೇಳಿ ಅಭಿನಂದಿಸ್ತಾರೆ, ಅಭಿವಂದಿಸ್ತಾರೆ ಕೃಷ್ಣರ ಮಾತುಗಳನ್ನ. ಆಗ ಪರಶುರಾಮ ದೇವರು ಹೇಳ್ತಾರೆ, ದುರ್ಯೋಧನ ನೀನು ಅಹಂಕಾರಕ್ಕೊಳಗಾಗಿದ್ದೀಯ, ನನ್ನ ಸಮಾನವಾರು ಅಂತಕ್ಕಂಥ ಭ್ರಮೆಗೊಳಗಾಗಿದ್ದೀಯ, ಅಂತ ಭ್ರಮೆ ಮನುಷ್ಯನಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಬಹಳ ಮುಖ್ಯವಾದ ಮಾತು. ಮನುಷ್ಯ ಯಾವ ಕಾಲಕ್ಕೂ ಕೂಡ ಮುಂದೆ ಬರೋ ತಪ್ಪಲ್ಲ, ತನ್ನ ಸಮಾನವಿಲ್ಲ ಅಂತ ಭಾವನೆ ಒಳಗಾಗ್ತಾರದು ಯಾವಾಗಲೂ ಕೂಡ. ಭಗವಂತ ಗೀತೆಯಲ್ಲಿ ಹೇಳೋದು ಅದನ್ನೇನೆ, ಕೋನ್ಯೋಚ್ಚ ಸದೃಶೋಮಯ, ಈ ಭಾವನೆ ಬರಬಾರದು. ಎಷ್ಟೇ ದೊಡ್ಡ ಸಾಧನೆ ಮಾಡಿರಲಿ, ಅದು ನಮಗೆ ದೇವರು ಕೊಟ್ಟ ಅವಕಾಶ ಅಂತ ಭಾವಿಸಬೇಕೇ ಹೊರತು ನಾನು ಭಾರಿ ದೊಡ್ಡವನು ಅನ್ನೋದಕ್ಕೆ ಕಾರಣ ಆಗಬಾರದು. ಅದು ಒಂದು ಆ ಭಾವನೆ ಬಂತು ಅಂದ್ರೆ ಮನುಷ್ಯರ ಎಲ್ಲ ಸಂಪತ್ತು ನಾಶವಾಗುತ್ತೆ ಅಂತ ಹೇಳುತ್ತಾರೆ. ನೋಡು, ದುರ್ಯೋಧನ ಹಿಂದೊಬ್ಬ ರಾಜ ಇದ್ದ, ದಂಭೋದ್ಭವ ಅಂತ ಅವನ ಹೆಸರು. ದಂಭೋದ್ಭವ ಹೆಸರೇ ಗೊತ್ತಿದೆ, ದಂಭ ಅಂದ್ರೆ ದಂಭ. ದಂಭೋದ್ಭವ ಅವನ ಹುಟ್ಟೆ ದಂಭದಿಂದ ಆಗಿತ್ತಂತೆ. ಭಾರಿ ದುಷ್ಟ, ಭಾರಿ ಅಗ್ರಹಂಕಾರಿ, ದಿನ ಬೆಳಗ್ಗೆ ಎಲ್ಲ ಸಭೆ ಸೇರಿಸೋದು, ಎಲ್ಲರನ್ನ ಕೇಳೋದು, ನನ್ನ ಸಭಾ ಯಾವಾಗ ನೋಡಿದ್ದೀರಿ ಅಂದ್ರೆ ಅಂತ ಕೇಳೋದು. ಎಷ್ಟು ದುರಹಂಕಾರ ಇರಬೇಕು, ಎಲ್ಲ ಡೈರೆಕ್ಟ್ ಆಗಿ ನನ್ನ ಸಭಾ ಯಾವಾಗ ನೋಡಿದ್ದೀರಾ ನೀವು ಜೀವನದೊಳಗೆ ಕಂಡಿದ್ದೀರಾ ಅಂತ ಕೇಳೋದು. ಅದು ಸ್ವಲ್ಪ ದಿವಸ ಪಾಪ ಇಲ್ಲ ಮಹಾರಾಜ, ಅದು ಭಾರಿ ದೊಡ್ಡವರು ಹೇಳ್ತಾ ಬಂದರು. ದಿವಸ ಕೇಳೋದು ಶುರು ಮಾಡಿಕೊಂಡು ಬೇಗ ಕೇಳಿದ್ರು ಕೊನೆಗೆ, ಯಾರಾದ್ರೂ ಪಾತ್ರ ಮಾಡೋದು ನನ್ನ ಸಭಾ ಇದ್ದ ಅಂತ ಕೇಳೋದು. ಈ ಮತ್ತೆ ದುರಹಂಕಾರದ ಒಂದು ಪರಮಾತ್ಮ ತಲುಪಿಟ್ಟು ಬಿಡ್ತಾರೆ. ಅದೆಲ್ಲ ಕೇಳಿ ಕೇಳಿ ಸಾಕಾಗಿ ಹೋಯ್ತಂತೆ. ಏನು ದುರಭ್ಯಾಸ ಮಾಡ್ಕೊಂಡಿದ್ದಾನೆ ರಾಜ ಇವನು, ಇದೆಲ್ಲ ಮಾಡ್ತಾನೆ, ಜನರಿಗೆ ಕೂಡ ಸೇವೆ ಎಲ್ಲ ಮಾಡ್ತಾನೆ. ಆದ್ರೆ ಪ್ರಶ್ನೆ ಕೇಳಿದ್ರೆ ಬಿಡಲ್ಲ, ನಾನಂತ ಉದಾರಿ ನೋಡಿದ್ದೀರಾ ಅಂತ ಕೇಳೋದು, ನನ್ನಂತ ಶ್ರೀಮಂತ ನೋಡಿದ್ದೀರಾ ಅಂತ ಕೇಳೋದು, ಬಲವಂತ ನೋಡಿದ್ದೀರಾ ಅನ್ನೋದು, ನನ್ನಂತ ರಾಜರು ಕಂಡಿದ್ದೀರಾ ಅಂತ ಕೇಳೋದು, ಎಲ್ಲ ಮಾಡಿ 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 ತುಂಬಾ ಬೇಸರವಾಯ್ತಂತೆ. ಒಂದು ಸಲ ಒಂದು ಬ್ರಾಹ್ಮಣರ ಗುಂಪು ಬಂದಿತ್ತು, ಅಲ್ಲಿ ಬ್ರಹ್ಮಜ್ಞಾನಿಗಳು ನಿಜವಾದ ಬ್ರಾಹ್ಮಣ ಅಂತ ಅದಕ್ಕೆ ಕೊಂಡಾಡು. ಅವ್ರಿಗೇನು ಬಿಡಿಯಾಗಿರ ಯಾತ್ರದಿಲ್ಲ, ದಾಕ್ಷಿಣ್ಯ ಇಲ್ಲ ಅವರಿಗೆ. ಹೇಳ್ತಾರೆ, ಏನು ಸಂಭವ ಎಲ್ಲ ಮಾತಾಡ್ತೀಯಲ್ಲ, ಜಗತ್ತನ್ನು ಕಂಡಿಲ್ಲ ಅಂತ ಹೇಳಿದ್ರು, ಜಗತ್ತನ್ನು ಕಂಡಿಲ್ಲ, ಇನ್ನೊಂದರೆ ಎಷ್ಟೋ ಜನ ಆಗೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಂತೆ. ಎಷ್ಟೋ ಜನ ಆಗೋಗ್ಬಿಟ್ಟಿದ್ದಾರೆ, ಇವರು ಬಹಳ ದೊಡ್ಡ ವಿಚಾರ ಅಲ್ಲ ಅಂತ ಹೇಳಿದ ತಕ್ಷಣ ಅದೆಲ್ಲ ಬಿಟ್ಬಿಡಿ ಸ್ವಾಮಿ, ಈಗ ನನ್ನ ತರ ಯಾರು ಇದ್ದಾರ, ಎಷ್ಟು ಇಷ್ಟ ಹೆಚ್ಚರ ಇಲ್ಲ, ಈಗ ನನ್ನ ತರ ಈಗ ಯಾರು ಇದ್ದಾರೆ ಹೇಳಿ ನೋಡಂತೆ, ನನ್ನಂತ ಪರಾಕ್ರಮಿ ನನ್ನಂತ ಗುಣವಂತ ಯಾರು ಇದ್ದಾರ. ಆ ಹೇಳ್ತಾರೆ, ನೋಡು ಈ ರೀತಿ ಪ್ರಶ್ನೆ ಕೇಳೋದು ಸರಿಯಲ್ಲ, ನೀ ಆದ್ರೂ ಕೇಳ್ತೇ ಅಂತ ಹೇಳ್ತಾ ಇದ್ದೇವೆ. ನೋಡು ನೀನು ಇಬ್ಬರಿದ್ದಾರೆ, ಅವರ ರಾಜರೇನೇ ಅಲ್ಲ, ಮುನಿಗಳಷ್ಟೇ, ಅವರ ಹತ್ರ ಹೋಗು, ನೀನು ಮಣ್ಬುಕ್ಕೆ ಹೋಗ್ತೇವೆ ಮುಂದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಶಕ್ತಿ ನನಗಿಲ್ಲ, ಇಷ್ಟು ಕೇಳ್ತಿ ಅಂತ ಹೇಳಿದ್ದೇವೆ, ಅವರಾಗಿದ್ದು ಬರ್ತಕ್ಕಂಥವರಲ್ಲ, ನೀನ್ ಹೋದ್ರೆ ಬಿಡೋದಿಲ್ಲ, ಹುಷಾರು ಅಂತ ಹೇಳಿದ್ರೆ. ಆದರೂ ಅರ್ಥ ಆಗಲಿಲ್ಲ, ಎಲ್ಲಿದ್ದಾರೆ ಸಾಧ್ಯ, ಎಲ್ಲಿದ್ದಾರೆ ಹೇಗೆ ಬಿಡ್ತೇವೆ ಅಂತ ಹೇಳಿದ್ರೆ. ಅವರ ಬದುರೆಯಲ್ಲಿದ್ದಾರೆ, ಗಂಧವಾದನವರಿದ್ದಾರೆ ಅಂತ ಹೇಳಿದ್ರೆ. ಗಂಧವಾದನವರಿದ್ದಾರೆ, ಬದುರೆಯಲ್ಲಿದ್ದಾರೆ, ಅವ್ರ ಹೆಸರು ಇರು ಅಂತ ಕೇಳ್ತಾರೆ. ನರ ಮತ್ತು ನಾರಾಯಣ ಅಂತ ಹೇಳಿದ್ರೆ, ನರ ಮತ್ತು ನಾರಾಯಣ ಇಬ್ಬರಿದ್ದಾರೆ, ಅವ್ರ ಹತ್ರ ಹೋಗು, ನಿನ್ನ ಅಹಂಕಾರ ಎಲ್ಲ ಬಿಟ್ಟು ಹೋಗುತ್ತೆ, ಹೋಗು ಅಂತ ಕಷ್ಟ ಹೊಟ್ಟೆ ಬಿಡ್ತಂತೆ. ಓ, ಗೆದ್ದೆ ಬಿಡ್ತೀರಿ ಅವರನ್ನ, ಅವ್ರು ನೋಡೋಣ ಅಂತ ಕೂಡ ಇಲ್ಲ, ಗೆದ್ದೆ ಬಿಡ್ತೀರಿ ಅಂತ ಹೇಳಿದ್ದು. ದೊಡ್ಡ ಸೈನ್ಯ ತಗೊಂಡು ಹೊರಟುಬಿಟ್ನ, ದೊಡ್ಡ ಸೈನ್ಯ ತಗೊಂಡು ಅವ್ರನ್ನ ಸೋಲಿಸಿ, ಅವರು ಭಾರಿ ದೊಡ್ಡವರು ಅಂತ ಹೇಳಿದ್ದಾರಲ್ಲ, ಅವ್ರಿಗೆದ್ದ ತಾನೇ ದೊಡ್ಡವರಾಗಿಬಿಡ್ತೇವೆ ಅಂತ ಅಹಂಕಾರ. ಈಗ ಹೋಗ್ತಾನೆ, ಅವರು ತಪಸ್ಮಾರ್ಥ ಹಾಕುತ್ತಿರ್ತಾರೆ, ಇದನ್ನ ನೋಡ್ತಾರೆ, ನೋಡಿದ ತಕ್ಷಣ ಎದ್ದು ಬಂದ್ರಂತೆ ಅವರತ್ರ, ಒಂದು ಅತಿಥಿ ದೇವರು ಧರ್ಮ ತೋರಿಸ್ತಾ ಇದ್ದಾರೆ. ಓ ರಾಜ, ತಾಯಿಗೆ ಬಂದಿದ್ದೀನಿ, ನಮ್ಮ ಆಶ್ರಮಕ್ಕೆ ಬಂದಿದ್ದೀಯಲ್ಲ, ನಮ್ಮ ಅತಿಥಿ ನೀನು, ನೀವು ಸ್ವಾಗತ ಮಾಡ್ತೇವೆ. ಇದು ಬಹಳ ದೊಡ್ಡ ಧರ್ಮ ಸೂಕ್ಷ್ಮ ಇದು, ಒಂದು ಒಬ್ಬ ಬ್ರಾಹ್ಮಣರು ಬಂದ ಅತಿಥಿ ಸತ್ಕಾರ ಅಲ್ಲ, ಯೋಗ್ಯರು ಯಾರು ಬಂದ್ರೆ ಅತಿಥಿ ಸತ್ಕಾರ ಮಾಡಬೇಕು ಅಂತ ಹೇಳ್ತಾರೆ, ಬಹಳ ಮುಖ್ಯ. ಇವತ್ತು ನಾವು ಹಾಗಲ್ಲ, ಬ್ರಾಹ್ಮಣರು ಬಂದಿರಬೇಕು, ಅದೇ ನಾವೇ ಕರೆದ್ರೆ ಬಂದಿರಬೇಕು, ಕರೆದಿದ್ದೇವೆ ನಿಮ್ಮನ್ನ ಅಂತ ಹೇಳೋರು. ನಾವು ಕರೆದ್ರೆ ಬಂದ್ರಲ್ಲ, ಕರೆದ್ರೆ ಬಂದ್ರೆ ಇನ್ನೂ ಜಾಸ್ತಿ ಗೌರವ ಮಾಡಬೇಕಂತ. ಕರೆದ ಬಂದ್ರೆ ಅದು ಯಾಕೆ ಗೊತ್ತಾ, ದೊಡ್ಡ ಪುಣ್ಯ ದೇವರೇ ಕಳಿಸಿದ್ದಾನೆ ಅಂತ ಅರ್ಥ, ಅನುಗ್ರಹ ಮಾಡಿದ್ದಾರೆ ಅಂತ ಅರ್ಥ. ಅದಕ್ಕೆ ಅನುಗ್ರಹ ಮಾಡಿದ್ದಾರೆ, ತುಂಬಾ ಜನ ಗೊತ್ತಿಲ್ಲ ನಮ್ಮಲ್ಲಿ ಏನ್ ಪದ್ಧತಿ ಬಂದಿದೆ ಗೊತ್ತಾ, ಕನ್ಯ ಕಡೆಯವರು ತಾವೇ ಕೇಳ್ಕೊಂಡು ಬರಬೇಕು ಒಂದು ಪದ್ಧತಿ ಡೆವಲಪ್ ಆಗಿಬಿಟ್ಟಿದೆ. ಶಾಸ್ತ್ರ ಒಪ್ಪೋದಿಲ್ಲ, ಅವರ ಹೊರ ಕಡೆಯವರು ತಾವೇ ಕೇಳ್ಕೊಂಡು ಬರಬೇಕು ಅಂತ ಶಾಸ್ತ್ರ ಇರೋದು. ತಾವು ಕೇಳ್ಕೊಂಡು ಬಂದ್ರೆ ನಿಜವಾದ ಬೆಲೆ, ಯಾವಾಗಲೂ ಕನ್ಯ ಕಡೆ ಕೇಳ್ಕೊಂಡು ಹೋದ್ರೆ ಏನೋ ದೋಷ ಇರಬೇಕು ಅಂತ ಅರ್ಥ ಅಂತೆ ಶಾಸ್ತ್ರ ಪ್ರಕಾರ. ಹೊರ ಕಡೆಯವರು ತಾವು ಬರಬೇಕಂತ ಕೇಳ್ಕೊಂಡು, ಇವತ್ತು ಆಗಿದ್ದು ಹೊರ ಕಡೆ ದೋಷ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ. ಇವತ್ತು ಹೊರ ಕಡೆ ಕೇಳೋದಕ್ಕೆ ಹೋದ್ರೆ ಆ ಥರ ದೋಷ ತಿಳ್ಕೊಂಡ್ಬಿಡ್ತಾರೆ. ತಪ್ಪದು ಒಂದು, ಯಾತಕ್ಕೆ ಕೇಳಬೇಕು ಅಂತ ಕೇಳಿದ್ರೆ ಕನ್ಯನ್ನು ಕೊಡೋದು ಬೇರೆ, ವರನ್ನ ಮನೆ ಸೊಸೆ ತರೋದು ಬೇರೆ. ಯಾವಾಗಲೂ ಕೂಡ ಶಾಸ್ತ್ರ ಹೇಳ್ತದೆ, ಕೆಟ್ಟ ಅಳಿಯ ಒಂದ್ ಕಡೆಗೆ, ಕೆಟ್ಟ ಸೊಸೆ ಒಂದ್ ಕಡೆಗೆ. ಇರಲಿ, ಎರಡು ಒಳ್ಳೆ ಇರಬೇಕು, ಆದ್ರೆ ಸಂಶಯ ಇಲ್ಲ. ಒಳ್ಳೆ ಅಳಿಯ ಇರಬೇಕು, ಒಳ್ಳೆ ಸೊಸೆ ಇರಬೇಕು. ಆದ್ರೆ ಇಬ್ಬರು ಒಳ್ಳೆ ಇರೋದು ಕಾಂಟ್ರಸ್ ಇಲ್ಲ. ಕೆಟ್ಟ ಅಳಿಯ ಇರೋದು ವಾಸಿನೋ, ಕೆಟ್ಟ ಸೊಸೆ ಬರೋದು ವಾಸಿನೋ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಕೆಟ್ಟ ಅಳಿಯ ಬಂದ್ರೂ ಪರವಾಗಿಲ್ಲ, ಕೆಟ್ಟ ಸೊಸೆ ಬರಬಾರದು ಅಂತ ಹೇಳ್ತಾರೆ. ಅಳಿಯ ಬಂದ್ರೆ ಮಗಳ ದೇವರು ಹಾಳಾಗ್ತದೆ, ಸೊಸೆ ಬಂದ್ರೆ ದಿವಜೀವನೇ ಹಾಳಾಗ್ತದೆ, ತಗೋಸ್ಬಿಡ್ತಾರೆ ಮನೆ ಬಿಟ್ಟು. ಆದ್ರಿಂದ ಒಳ್ಳೆ ಸೊಸೆ ಬರಬೇಕು ಅಂತ ಹೇಳಿದ್ದಾರೆ. ಅದ್ರ ಅರ್ಥ ಏನೋದಕ್ಕೆ, ಇವ್ರ ಮುಂದಿನ ದೇವರ ಡಿಪೆಂಡ್ ಆಗಿರೋದು ಅವ್ರ ಮೇಲೆ. ಇವತ್ತು ಸೊಸೆ ಜೊತೆಗಿರ್ತಾರೆ, ಅಳಿ ಅಲ್ಲಿರ್ತಾರೆ. ಆ ದೃಷ್ಟಿಯಿಂದ ಇಬ್ಬರು ಒಳ್ಳೆಯವರಾಗೋದು ಉತ್ತಮ. ಇಲ್ಲ ಹೋದ್ರೆ ಸೊಸೆ ಕಟ್ಟವರು ಬಂದ್ರೆ ಜೀವನ ಹಾಳಾಗಿ ಹೋಗುತ್ತೆ. ಅದಕ್ಕೆ ಹುಡುಕೊಂಡು ಹೋಗ್ತಾ ಇತ್ತು, ಒಳ್ಳೆ ಕನ್ಯೆ ಬೇಕು ಅಂತ ಹುಡುಕೊಂಡು ಹೋಗ್ತಕ್ಕಂತ ಪದ್ಧತಿ. ಹಿಂದೆ ಹೇಳಿದ್ದೇನೆ, ರಾಘವೇಂದ್ರ ಸ್ವಾಮಿ ಅಕ್ಕ ವೆಂಕಮ್ಮನನ್ನ ಮೊದಲೇ ದೊಡ್ಡ ವಿದ್ವಾಂಸರು ಅವ್ರು ಹುಡ್ಕೊಂಡು ಬಂದ್ರಂತ. ಹುಡುಕೊಂಡು ಬಂದು ಇಲ್ಲಿ ಬರೆದು ಕಾವೇರಿ ತಕ್ಕಿದ್ದು ಕರ್ಕೊಂಡು ಮದುವೆ ಮಾಡಿಸ್ತಾರೆ. ಮುಂದೆ ಫಲ ನಮಗೆ ಗೊತ್ತಿದೆ. ಇಬ್ರು ದೊಡ್ಡ ಮಕ್ಕಳು, ಶ್ರೇಷ್ಠ ಮಕ್ಕಳು ಹುಡ್ತಾರೆ. ಆನಂದ ತೀರ್ಥಾಚಾರ್ಯ ಅಂತ ಒಬ್ರು, ನಾರಾಯಣಾಚಾರ್ಯ ಅಂತ ಒಬ್ರು. ಆನಂದ ತೀರ್ಥಾಚಾರ್ಯ ರಾಯ ಸೋದರಳಿ ಆಗಲ್ಲ, ಅಕ್ಕನ ಮಗ ಸೋದರಳಿಯ. ಅವ್ರು ಮಧ್ವಯುಜಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ, ಒಳ್ಳೆ ವ್ಯಾಖ್ಯಾನ ಬರೆದಿದ್ದಾರೆ. ನಾರಾಯಣಾಚಾರ್ಯರು ಎಂಬುದು ರಾಘವೇಂದ್ರ ವಿಜಯನ ಬರೆದಿದ್ದಾರೆ ಅವರು. ಅಂದ್ರೆ ಒಳ್ಳೆ ಸತ್ಕುಲದಲ್ಲಿ ಹುಟ್ಟಿದ್ರೆ ಪ್ರಭಾವ ಏನು ಅಂತ ತಿಳಿದುಕೊಳ್ಳುವ ದೃಷ್ಟಾಂತ ಇದೆ. ಅದು ಪದ್ಧತಿ. ಅದೇ ರೀತಿನೇ ಅತಿಥಿಗಳು ಅವರಾಗಿ ಬಂದ್ರೆ ಜಾಸ್ತಿ ದೊಡ್ಡ ಅನುಗ್ರಹ ಅಂತ ನಮ್ಗೆ ಭಾವಿಸಬೇಕು ಅಂತ ಹೇಳ್ತಾರೆ. ಅನುಗ್ರಹ ಕರೆದು ಬಂದ್ರೂ ಒಳ್ಳೆಯದೇ, ಕರೆದೇ ಬಂದ್ರೂ ಭಾರಿ ಒಳ್ಳೆಯದೇ. ಕರೆದಿಲ್ಲ ಅಂತ ಹೇಳಿದ್ರೆ ಅವಮಾನ ಮಾಡಲಿಕ್ಕೆ ಹೋದ್ರೆ ಬಹಳ ತಪ್ಪಾಗುತ್ತೆ. ಅತಿಥಿ ದೇವೋಭವ, ಅದನ್ನು ತೋರಿಸ್ತಕ್ಕಂತ ಒಳ್ಳೆ ಪ್ರಸಂಗ ಅದು. ಆ ಕ್ಷಣಕ್ಕೆ ಹೇಳ್ತೇನೆ, ಆತಿಥ್ಯ ನನಗೆ ಬೇಕಿಲ್ಲ, ನೀವು ಭಾರಿ ದೊಡ್ಡವರು ಅಂತ ಕೇಳಿದ್ದೇನೆ, ನಾನು ಕೇಳಿದ್ದು ಕೊಡಬೇಕು ಅಂತ ಕೇಳುತ್ತಾನೆ. ಆಯ್ತು, ಆತಿಥ್ಯ ಶಿಕಾರ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರೆ ಅದೆಲ್ಲ ನನಗೆ ಬೇಕಿಲ್ಲ, ನನಗೆ ಬೇಕಾದನ್ನು ಕೊಟ್ಟರೆ ನಾನು ಬರ್ತೇನೆ ಅಂತ ಹೇಳ್ತಾ. ಆಯ್ತು, ಏನು ಬೇಕು ನನಗೆ ಅಂತ ಕೇಳಿದ್ರೆ, ಯುದ್ಧ ಮಾಡ್ಬೇಕು ನಿಮ್ಮ ಮೇಲೆ ಅಂತ ಹೇಳ್ತಾ. ಅಷ್ಟಾದ್ರೂ ಅರ್ಥ ಮಾಡ್ಕೋಬೇಕಿತ್ತು, ಅಷ್ಟು ದೊಡ್ಡವರು ಅಂತ ಕೇಳಿ ಬಂದಿದ್ದಾನೆ. ಅಂಥವ್ರು ಇಷ್ಟು ನಮ್ರತೆಯಿಂದ ನಡ್ಕೋತಾರೆ ಅಂತ ಹೇಳಿದ ಮೇಲೆ ನಾಚಿಕೆ ಆಗಬೇಕಾಗಿತ್ತು, ಅರ್ಥ ಆಗಲಿಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ದೊಡ್ಡವರ ಸೌಜನ್ಯವನ್ನ ದೌರ್ಬಲ್ಯ ಅಂತ ಭಾವಿಸಿಬಿಡ್ತಾರೆ. ಇದು ಮೂರ್ಖರ ಲಕ್ಷಣ ಅಂತ ಹೇಳ್ತಾರೆ. ದೊಡ್ಡವರ ಸೌಜನ್ಯನ ಅರ್ಥ ಮಾಡ್ಕೊಳ್ಳೋದ್ರ ಬದಲು ಅದನ್ನು ದೌರ್ಬಲ್ಯ ಅಂತ ಹೇಳ್ಕೊಳ್ತಾರೆ. ತಪ್ಪದು, ದೈನ್ಯ ಬೇರೆ ವಿನಯ ಬೇರೆ. ದೈನ್ಯ ಅವರು ಮನುಷ್ಯನ ಕಡಿಮೆ ಮಾಡಿಬಿಡುತ್ತೆ, ವಿನಯ ಅಂಬುದು ಮೇಲೆ ಕೆತ್ತಿರುತ್ತೆ. ವಿನಯವನ್ನ ದೈನ್ಯ ಅಂತ ತಪ್ಪು ತಿಳ್ಕೊಂಡ್ರಾಗ ಅನಾಹುತ ಇದು ಅಂತ ಹೇಳಿ ಯುದ್ಧ ಕೊಟ್ಟೆ ಬರ್ತೇನೆ. ಅವ್ರು ಹೇಳ್ತಾರೆ, ನೋಡು ರಾಜ, ನಾವು ಮುನಿಗಳು, ನಮಗೆ ಶಕ್ತಿ ಇದೆ ಇಲ್ಲ ಅಂತಲ್ಲ, ಯುದ್ಧ ಮಾಡೋಕೆ ಇಷ್ಟಪಡೋದಿಲ್ಲ, ಯುದ್ಧ ಬೇಕಾಗಿಲ್ಲ, ನೀನು ಹೋಗು. ಚಿಕ್ಕದ್ರೆ ಒಪ್ಪೋದಿಲ್ಲ, ಯುದ್ಧ ಮಾಡಲೇಬೇಕು, ನಿಮ್ಮ ಬಗ್ಗೆ ಭಾರಿ ಕೇಳಿದ್ರೆ ಯುದ್ಧ ಮಾಡಲೇಬೇಕು. ನೋಡಯ್ಯ, ನಾವು ಮುನಿಗಳಾಗಿದ್ದೇವೆ, ತಪಸ್ಸು ಮಾಡ್ತಾ ಇದ್ದೇವೆ, ಯುದ್ಧ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದ್ರೆ, ಇಲ್ಲ ನೀವು ಸೋತೇವೆ ಅಂತ ಒಪ್ಪಿಕೊಳ್ಳಿ, ಇಲ್ಲ ಯುದ್ಧಕ್ಕೆ ಬನ್ನಿ. ಹಾಗಾದ್ರೆ ಯುದ್ಧನೇ ಮಾಡಿ ಸೋತೆ ಅಂತ ಒಪ್ಪಿಕೊಳ್ಳದಿರುವಂತ ಇವತ್ತೆ ಆ ಪ್ರಶ್ನೆ ಇಲ್ಲ. ನೀನು ಸೋಲಿಸ್ತೇವೆ, ಆದ್ರೆ ಬೇಡ ಅಂತ ಕೊಟ್ಟಿದ್ದೇವೆ ಅಂದ್ರೆ ಕೇಳೋದಿಲ್ಲ, ಇಲ್ಲ ಯುದ್ಧಕ್ಕೆ ಬರಬೇಕು ಅಂತ ಹೇಳಿದ ತಕ್ಷಣ ನಾರಾಯಣ ಹೇಳ್ತಾನಂತಾಗ. ನಾರಾಯಣ ಸಾಕ್ಷಾತ್ ನಾರಾಯಣನೇ, ಬರೀ ನಾರಾಯಣ ಆತ್ಮನೇ, ಸಾಕ್ಷಾತ್ ನಾರಾಯಣ. ಯಮಧರ್ಮನ ಮಗನಾಗಿ ಹುಟ್ಟಿದ ರೂಪ ಅದು. ಯಮ ದೇವರು, ಈ ಕಡೆಗೆ ಪ್ರಸೂತಿ ದೇವಿಯ ಮಕ್ಕಳಲ್ಲಿ ಒಬ್ಬರ ಹೆಸರು ಮೂರ್ತಿ ಅಂತ ಒಬ್ಬರ ಹೆಸರು. ದಕ್ಷ ಪ್ರಜಾಪತಿ ಮತ್ತು ಪ್ರಸೂತಿಯರ ಮಕ್ಕಳಲ್ಲಿ ಮೂರ್ತಿ ಅಂತ ಒಬ್ಬಳು. ಆ ಮೂರ್ತಿ ಯಮದೇವರ ಹೆಂಡತಿ. ಆ ಮೂರ್ತಿಯ ಪುತ್ರತ್ವನ ಅವತಾರ ಮಾಡಿದ ರೂಪವೇ ನಾರಾಯಣ ರೂಪ. ಆ ರೂಪದ ಬದಲಿರ್ತಕ್ಕಂಥ ನಾರಾಯಣ ರೂಪ. ಅದು ಬದಲಾರಾಯಣ ಪ್ರದರ್ಶನ ಹಾಕಿಂತ ಮುಂದೆ ನಾವು ಹೋದ್ರೆ ಒಂದು ಕಡೆಗೆ ಮೂರ್ತಿ ದೇವಿ ಗುಡಿ ಅಂತ ಒಂದು ಸ್ಥಳ ಇದೆ. ಮೂರ್ತಿ ದೇವಿಯ ಗುಡಿ ಅಂದ್ರೆ ಭಗವಂತನ ತಾಯಿ ಎನಿಸಿಕೊಂಡವರ ಗುಡಿ. ಪರಮಾತ್ಮ ಯಾವ ತಂದೆ ತಾಯಿ ಪ್ರಶ್ನೆ ಇಲ್ಲ. ಲೋಕದೃಷ್ಟಿಯೊಳಗೆ ತಾಯಿ ಎನಿಸಿಕೊಂಡವರ ಒಂದು ದೇವಸ್ಥಾನ ಅಂತ ಚಿಕ್ಕ ಗುಡಿ ಇದೆ ಒಂದ್ ಕಡೆ. ಆದ್ದರಿಂದ ಆ ರೂಪ ನರ ಆ ಮೂರ್ತಿ ದೇವಿಯ ಮಗನೇ. ಆದ್ರೆ ನಾರಾಯಣ ಸಾಕ್ಷಾತ್ ನಾರಾಯಣ. ನರ ನಾರಾಯಣನಲ್ಲ. ಜನ ಏನ್ ತಿಳ್ಕೊಂಡಿದ್ದಾರೆ, ನರನು ನಾರಾಯಣ ಅಂತ ಹೇಳಿ ಅಲ್ಲ, ನರ ಶೇಷ. ಯಾತಕ್ಕೆ ಇವರು ಬೇಸ್ ಹೇಳಬೇಕು ಅಂದ್ರೆ ಮೊದಲ ಶ್ಲೋಕ ದಿವಸ ಕೇಳ್ತೇವೆ ನಾವು. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಆ ನರ ಈತ ಶೇಷನೇ ನರನಾಗಿ ಅವತಾರ ಮಾಡಿರೋದು. ಬಡ ವಿಶೇಷವಾದ ನಾರಾಯಣದ ಸನ್ನಿಧಾನ ಇದೆ ಅಷ್ಟೇ. ನಾರಾಯಣ ಹೇಳ್ತಾನೆ, ನರ ಸ್ವಲ್ಪ ಬುದ್ಧಿ ಕಲಿಸಿಬಿಡ ಅವನಿಗೆ, ತುಂಬಾ ಕೇಳ್ತಾ ಇದ್ದಾರೆ, ಸ್ವಲ್ಪ ಬುದ್ಧಿ ಕಲಿಸು ಅಂತ ಹೇಳಿದ ಕಷ್ಟ. ಆಯ್ತು ಬಾ ಯುದ್ಧಕ್ಕೆ ಅಂತ ನಿಂತ್ಕೊಂಡು, ಆಯ್ತು ಬಾ ಯುದ್ಧಕ್ಕೆ ಅಂತ. ಅವ್ವ ಅವ್ರಿಗೆ ಖುಷಿ ಆಯ್ತದ, ಯುದ್ಧ ಶುರು ಮಾಡಿ ಅಂತ ಬಿಲ್ಲು ಹಣೆಲ್ಲ ತಗೊಂಡ್ಬಿಡ್ತಾನೆ. ಸೈನಿಕರು ಹೇಳ್ತಾನೆ, ಇನ್ನೇನು ಯುದ್ಧಕ್ಕೆ ತಯಾರಾಗಬೇಕು, ನಿಂತ್ಕೊಂಡಿದ್ದಾನೆ ಸುಮ್ಮನೆ. ಆಯ್ತ ಯುದ್ಧ ಶುರು ಮಾಡಿ ಅಂತ ಹೇಳ್ತಾನೆ. ಹೌದಾ, ಆಗಲಿ ಅಂತ ಹೇಳಿ ಒಂದಿಷ್ಟು ಹುಲ್ಲು ಕಿತ್ಕೊಂಡಂತೆ, ಎಲ್ಲ ಹುಲ್ಲು ಬೆಳೆದಿರುತ್ತಲ್ಲ ಕಿತ್ಕೊಂಡಂತೆ. ಆಯ್ತು ಯುದ್ಧ ಶುರು ಮಾಡೋಣ ಅಂತಾನೆ. ಅನ್ನಕ್ಬಿಡ್ತಾನೆ, ಏನೇ ಯುದ್ಧಕ್ಕೆ ಬಾ ಅಂತ ಕಡೆ ಹುಲ್ ತಗೊಂಡ್ಬಿಟ್ಟಿದೀಯಲ್ಲ, ಈಗ ನಾ ಯುದ್ಧ ಮಾಡೋದು, ಯುದ್ಧಕ್ಕೆ ಬಿಲ್ಲು ಮಾಡತ್ತವ ಅಂತ ಹೇಳ್ತಾನೆ. ನನಗಿದೇ ಬಾಣ ಅಂತ ಹೇಳಿ, ಇದೇ ನನಗೆ ಬಾಣ, ನೀನು ಬೇಕಾದ್ರೂ ತಗೋ, ಇಷ್ಟು ಸಾಕು ನಿನಗೆಲ್ಲಕ್ಕೆ ಅಂತ ಹೇಳ್ತಾನೆ. ಇಷ್ಟು ಸಾಕು ನಿನಗೆಲ್ಲಕ್ಕೆ ಅಂತೇಳಿ ಒಂದು ಹುಲ್ಲು ಕಡ್ಡಿ ತಗೊಂಡಂತೆ ಅಷ್ಟೇ. ಕಿತ್ಕೊಂಡಿದ್ದಿಷ್ಟು ಹಿಡಿ ತುಂಬಾ ತಗೊಂಡಿದ್ದು ಒಂದೇ ತಗೊಂಡು ಬಿಟ್ಟು ಬಿಟ್ಟಂತೆ ಬಂದಿಸಿಬಿಟ್ಟು. ಆ ಬಂತಂತೆ ಬಂತಂತೆ ಎಲ್ಲ ತಗದಾಗ ಹೋಗ್ತಾ ಇದ್ದಾರೆ. ಒಂದು ಕ್ಷಣದೊಳಗೆ ಒಬ್ಬ ವಿಚಿತ್ರವಾದ ವಿನಾಶ ಉಂಟಾಗ್ತಾ ಇದೆ. ಅದು ಯಾರು ಸಾಯ್ತಾ ಇಲ್ಲ, ಕರುಣೆ ತೋರಿಸಿದ್ದಾರೆ ಅಷ್ಟೇ. ಎಲ್ಲರ ಮೈ ಉರಿತಾ ಇದೆ, ರಾಯರು ಗಂಧ ತೋಟ ಹಚ್ಕೊಂಡಾಗ ಆಗತ್ತಾರೆ ಆಗ್ತಾ ಇದೆ ಅಷ್ಟೇ. ಭಯಂಕರವಾದಂತಹ ಜ್ವಾಲೆ ಎಲ್ಲ ಕಡೆ ಒದ್ದಾಡ್ತಾ ಇದ್ದಾರೆ ಜನಗಳೆಲ್ಲ ಕೊಟ್ಟು. ಅವನು ಒದ್ದಾಡ್ತಾ ಇರ್ತಾನೆ, ಕಿರಿಚೋತಾ ಇದ್ದಾನೆ ದೋಸ ಮನೇನೆ. ಯಾಕೆ ಯಾರು ಬರೀ ಇಷ್ಟೋ ಬಿಟ್ಟಿದ್ದು ಗೊತ್ತಾರ ಇಷ್ಟೋ ಬಿಟ್ಟಿರೋದು ನನಗೆ ಗೊತ್ತಲ್ಲ. ಓ ತಪ್ಪದ ಕಾಲಿ ಬಿಟ್ಟಂತೆ, ದಯವಿಟ್ಟು ಪ್ರಾಣ ಉಳಿಸು, ನನ್ನ ಸೈನ್ಯದ ಪ್ರಾಣ ಉಳಿಸು. ಎಂಥ ಶಕ್ತಿ ಅಂತ ಹೇಳುತ್ತಾನೆ ನೋಡಯ್ಯ, ಅದು ಬಿಲ್ಲು ಬಾಣದ ಶಕ್ತಿ ಅಲ್ಲ, ಅದು ಅಸ್ತ್ರವಿದ್ಯೆಯ ಶಕ್ತಿ ಅಂತ ಹೇಳುತ್ತಾನೆ. ಅಸ್ತ್ರ ಬೇರೆ, ಈ ಬಿಲ್ಲು ಬಾಣಗಳು ಬೇರೆ. ಬಾಣ ಅಂದ್ರೆ ಬೇರೆ, ಹೊಡೆದ್ರೆ ಪೆಟ್ಟು ಎಷ್ಟು ಬೆಟ್ಟು ಬಿಡುತ್ತೆ ಅಷ್ಟೇ. ಅದೇ ಒಂದು ಬುಲೆಟ್ ತಗೊಂಡು ನೋಡಿ ಎಷ್ಟು ಬಿಡುತ್ತೆ ಅಷ್ಟೇ. ಗಣ್ಣಲ್ಲಿ ಇಟ್ಟು ನೋಡಿ ಎಷ್ಟು ಬಿಡಿಸ್ ಬರುತ್ತಾಗ ಹತ್ತು ಹಾಕ್ತಾರೆ. ಇವರು ಕಲ್ಲು ಹೊಡೆದಾಗುತ್ತೆ ಅಷ್ಟೇ, ಅದ್ರಲ್ಲಿ ನೋಡಿದ್ರೆ ಕಾಲನೇ ತೆಗೆದು ಬಿಡುತ್ತೆ. ಅಸ್ತ್ರಗಳು ಮಂತ್ರಗಳಾಗೆಲ್ಲ ಕೂಡ ಮಂತ್ರವಿದ್ಯೆಯಿಂದಾಗಿದೆ. ಹುಷಾರು ಅಂತ ಕೆಲಸ ಮಾಡಲಿಕ್ಕೆ ಹೋಗಬೇಡ, ನೀನು ತಾನ ಉಳಿಸಿದ್ದೇವೆ, ಇನ್ನೇನಾದರೂ ಕೂಡ ನೀವು ಗರ್ವವನ್ನು ಬಿಡು ಅಂತ ಹೇಳಿದಾಗ ಅವನ ಜನ್ಮದಲ್ಲಿ ಇಂದ ಮಾತಾಡೋದಿಲ್ಲ, ನಾನು ನನ್ನ ಸಮಾನ ಇಲ್ಲ ಅಂತ ಎಂದು ಅನ್ನೋದಿಲ್ಲ, ನಾನು ನನ್ನ ಒಳ್ಳೆ ಬುದ್ಧಿ ಬಂತು ಅಂತ ಹೇಳಿ ಕ್ಷಮೆ ಕೇಳ್ಕೊಂಡು ವಾಪಸ್ ಹೊರಟನಂತೆ. ಈ ಕಥೆ ಹೇಳ್ತಾರೆ ಪರಿಸರಾಭಿವೃದ್ಧಿ ಭಗವಂತ ಕಥೆ ಹೇಳ್ತಾ ಇದ್ದಾರೆ. ಹೆಸರಿಗೆ ಗಂಭೋದ್ಭವನ ಕಥೆ. ಜಗತ್ತಿನಲ್ಲಿ ಎಷ್ಟೇ ನಮ್ಮಲ್ಲಿದ್ರೂ ಕೂಡ ಅಹಂಕಾರ ಮಾತ್ರ ಪಡಬಾರದು ಎಂದು ಶಾಸ್ತ್ರ ಹೇಳ್ತಾ ಇದೆ. ಅಹಂಕಾರ ಎಲ್ಲಿದೆ? ನಾಹನ್ನ ನೀಹನ್ನ ತಾಹನ್ನ ಎನ್ನದಿರಿ, ಘನ್ನನೊಬ್ಬರ ಕಾಣಿರೋ ಪುರಂದರ ವಿಠಲ. ಪುರಂದರದಾಸರ ನನ್ನ ಸಮಾನ ಇಲ್ಲ ಅನ್ನೋ ಹಕ್ಕು ಭಗವಂತನಿಗೆ ಮಾತ್ರ, ಇನ್ಯಾರಿಗೆ ಆ ಸಾಮರ್ಥ್ಯ ಇಲ್ಲ. ತಸ್ಯೈಕಸ್ಯ ಮಮತ್ವಂ ಹಿ ಸಚೈಕ ಪುರುಷೋ ವಿರಾಟ್ ಮಯಿ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಹಂ ಸರ್ವಸ್ಯ ಪ್ರಭವ. ಈ ಮಾತನ್ನು ಹೇಳುವ ಶಕ್ತಿ ದೇವರ ಹೊರತು ಜಗತ್ತಲ್ಲಿ ಬೇರೆ ಯಾರಿಗೂ ಇಲ್ಲ. ಇನ್ನೊಬ್ರು ಹೇಳಿದರು ಅಂದ್ರೆ ಅವರ ಅರ್ಥ ವಿಷಯ ತಿಳ್ಕೊಂಡಿಲ್ಲ ಅಂತ ಅರ್ಥ. ಅವರು ಬ್ರಹ್ಮೋದ್ಭವನ ಕಥೆ ಹೀಗಿದೆ ನೋಡಿದೆ ದುರ್ಯೋಧನ, ಅವರು ಅಷ್ಟೆಲ್ಲ ಮಾಡ್ತಾ ಇದ್ದವನು ಹೇಗೆ ಮನುಮುಟ್ಟಿ ಹೋದ? ಒಂದು ಹುಲ್ಲು ಕಡ್ಡಿಯ ಮುಂದೆ ನಿಲ್ಲಕ್ಕಾಗಲಿಲ್ಲ ಅವನಿಗೆ ಗೊತ್ತಾಯ್ತಲ್ಲ. ನೀನು ಅವನಂತೆ ಆಗಬೇಡ ಹುಷಾರಂತೆ, ನೀನು ಅವನಂತೆ ಆಗಬೇಡ. ನಿನಗೆ ಭಾರಿ ದುರಹಂಕಾರ ಸೇರ್ಕೊಂಡಿದೆ, ನನ್ನ ಕಾದು ಇದೆ ಹಾಗಿದೆ ಹೀಗಿದೆ ಏನೇನು ಹೇಳ್ಕೊತಾ ಇದ್ದಿ, ಇದ್ಯಾವುದು ಕೆಲಸಕ್ಕೆ ಬರೋದಿಲ್ಲ. ನರನಾರಾಯಣರ ಮುಂದೆ ಆ ದಂಭೋದ್ಭವ ಮಣ್ಣು ಮುಚ್ಚಿದ. ಕೃಷ್ಣಾರ್ಜುನ ಯಾರು ಅಂತ ತಿಳ್ಕೊಂಡಿದ್ದಿ? ಆ ನರನಾರಾಯಣರೇ ಕೃಷ್ಣಾರ್ಜುನರು ಅಂತ ಹೇಳಿದ್ದ. ಕೃಷ್ಣಾರ್ಜುನರು ನರನಾರಾಯಣ ಕಥೆ ಯಾಕೆ ಕೇಳಿದೆ ಅಂದ್ರೆ ಕೃಷ್ಣಾರ್ಜುನ ನರನಾರಾಯಣ, ಕೃಷ್ಣರೇ ಸಾಕ್ಷಾತ್ ನಾರಾಯಣ, ಅದು ಪೂರ್ತಿ ಸತ್ಯ. ಅದು ನರನೇ ಅರ್ಜುನ ಅಲ್ಲ, ಅರ್ಜುನ ಇಂದ್ರಾಂಶ, ಅವರೊಳಗೆ ನರನ ಅಂಶ ಇದೆ, ಸಾಕ್ಷಾತ್ ನರ ಅಲ್ಲ. ಆದ್ರೆ ಅದು ವ್ಯತ್ಯಾಸ ಇದೆ, ನೋಡೋದಕ್ಕೆ ಕಾಣಿಸುತ್ತೆ ನಮಗೆ. ಅದಕ್ಕೆ ನರನ ಆವೇಶ ವಿಶೇಷ ಸನ್ನಿಧಾನ, ಅರ್ಜುನನಿದೆ ಅವನು ಇಂದ್ರ, ನಾರಾಯಣ ಸಾಕ್ಷಾತ್ ಕೃಷ್ಣ. ಅವ್ರ ಮುಂದೆ ಏನೇನು ನಾಟ ನಡೆಯುತ್ತೆ ಇದೆಲ್ಲ ಮಾತಾಡಬೇಡ, ಅವ್ರ ಪಾಲನ ಅವರು ಕೊಟ್ಟುಬಿಡು, ಎಚ್ಚೆತ್ತುಕೊಂಡು ಉಪದೇಶವನ್ನು ಮಾಡಿದ್ರಂತೆ. ದಂಭ ದರ್ಪ ಅಭಿಮಾನಶ್ಚ ಕ್ರೋಧ ಪಾರುಷ್ಯದೋಗಚ ಅಜ್ಞಾನಂಚಾಭಿಘಾತಶ್ಚ ಪಾರ್ಥ ಸಂಪದ ಮಾಧುರೀಂ. ಭಗವದ್ಗೀತೆಯಲ್ಲಿ ಬರುತ್ತೆ ದಂಭ ದರ್ಪ ಅಹಂಕಾರ ಎಲ್ಲ ಯಾರ ಗುಣಗಳಿವೆಲ್ಲ ಕೂಡ ಆಸುರಿ ಸಂಪತ್ತಿನವರ ಲಕ್ಷಣಗಳೇ ಹೊರತು ದೈವಿ ಸಂಪತ್ತಿನ ಲಕ್ಷಣ ಅಲ್ಲ. ಇವತ್ತು ವಿನಯ ಅನ್ನೋದು ದೊಡ್ಡ ಆಸ್ತಿ ಅದು. ಇವತ್ತು ನಿಜವಾದ ಅರ್ಥದಲ್ಲಿ ಒಬ್ಬ ಮನುಷ್ಯನ ಯೋಗ್ಯತೆ ನಡೀಬೇಕಾದ್ರೆ ಇನ್ಯಾವ ಕ್ವಾಲಿಫಿಕೇಶನ್ ನೋಡಬಾರದಂತೆ, ಅದನ್ನು ವಿನಯ ನೋಡಿ ಯೋಗ್ಯತೆ ತೀರ್ಮಾನ ಮಾಡಬೇಕು ಅಂತ ಹೇಳುತ್ತಾರೆ. ಅವನ ವಿನಯ ಅವನ ಹಿರಿಮೆಯನ್ನು ಹೇಳ್ತಾ ಇದೆ. ಅದು ಯೋಗ್ಯರ ಗುರುಸ್ತಕ ಕೃಷ್ಣ ನಿನ್ನೆ ಏನು ಮಾಡಿದ್ದಾನೆ ನೋಡ್ಬೇಕಲ್ಲ, ಅಷ್ಟು ಜನ ನಿಂತಿದ್ದಾರೆ ಅವನು ಹೇಗೆ ಕೂಡ್ಲಿ? ಋಷಿ ಮುನಿಗಳಲ್ಲಿ ನಿಂತಿರಬೇಕಾದ್ರೆ, ನನ್ನ ನೋಡ್ಲಿಕ್ಕೆ ಅವರು ಬಂದಿರಬೇಕಾದ್ರೆ, ನನಗೊಳ್ಳೆ ಸಿಂಹಾಸನ ಹಾಕಿ ಕೂಡಿಸಿಬಿಟ್ಟು ಅವರೆಲ್ಲ ನಿಂತಿದ್ರೆ ಹಾಗೆ ನಾನು ಕೂಡ್ಲಿಕ್ಕಾಗುತ್ತೆ ಅಂತ ಹೇಳಿದನಲ್ಲ. ಆಗ ಅವರಿಗೆಲ್ಲ ಎಷ್ಟು ಭಕ್ತಿ ಜಾಸ್ತಿ ಆಯ್ತು ಋಷಿ ಮುನಿಗಳಿಗೆಲ್ಲ, ಕೃಷ್ಣ ನಮ್ಮನ್ನು ಕೈ ಬಿಡೋದಿಲ್ಲ ಅಂತಕ್ಕಂಥ ಭಾವನೆ ಬಂತು. ಅದನ್ನ ಗುಣ ಅಂತಾರೆ ಹೊರತು ತಾ ದೊಡ್ಡವನು ಅಂತ ಹೇಳ್ಕೊಳ್ಳೋದು ಗುಣ ಅಲ್ಲ. ಇದು ಅಲ್ಲಿ ಹೇಳಿದ ತತ್ವ. ಅಷ್ಟಾದ ದುರ್ಯೋಧನಿಗೆ ಅರ್ಥ ಆಗಬೇಕಾ? ಅರ್ಥ ಆಗಲು ಸಾಧ್ಯತೆನೇ ಇಲ್ಲ, ಸ್ವರೂಪದಲ್ಲೇ ಯೋಗ್ಯತೆ ಇಲ್ಲ. ಯಾರಿಗೆ ಸ್ವರೂಪ ಯೋಗ್ಯತೆ ಇಲ್ಲ ಎಂದು ಅರ್ಥ ಆಗ ಪ್ರಸಂಗ ಬರೋದಿಲ್ಲ. ಅದನ್ನು ತೋರಿಸಲಿಕ್ಕೆ ಮಹಾಭಾರತ ಹೊರಟಿರೋದು. ಈ ಜಗತ್ತಿನೊಳಗೆ ಯೋಗ್ಯ ದೋಹೂತ ಸರ್ಗವು ಲೋಕೇಸ್ಮಿನ್ ದೈವ ಆಸುರ ಯೋಗಕ ಭಗವದ್ಗೀತೆಯ ಮಾತದು. ಜಗತ್ತಿನಲ್ಲಿ ಸ್ವಭಾವತ ಜೀವರಲ್ಲಿ ಮೂರು ಗುಂಪಿದೆ, ಎರಡು ಪ್ರಧಾನವಾದ ಗುಂಪುಗಳು, ಒಂದು ದೈವಿ ಸಂಪತ್ತಿನ ಜನ, ಇನ್ನೊಂದು ಆಸುರಿ ಸಂಪತ್ತಿನ ಜನ. ಇದೆಲ್ಲಿಂದ ಬಂತು ಅಂತ ಕೇಳಬಾರದು, ಇರೋದೇ ಹಾಗೆ ಅವರು, ಅವ್ರ ಸ್ವಭಾವನೇ ಹಾಗೆ. ಎಷ್ಟು ಹೇಳಿದ್ರು ಕೂಡ ಆಸುರಿ ಸಂಪತ್ತಿನವನು ದುರಹಂಕಾರಿಯಾಗಿ ಇರ್ತಾರೆ. ಇವನು ಏನು ಓದ್ದೆ ಏನು ಹೇಳದೆ ಹೋದ್ರೂ ಕೂಡ ಸಹಜವಾಗಿ ವಿನಯಶೀಲನಾಗಿರುತ್ತಾನೆ. ಪ್ರಹ್ಲಾದ ಹೇಗಿದ್ದ? 5 ವರ್ಷದ ಹುಡುಗ ಸ್ವರ್ಗದಲ್ಲಿ ಅವನ ಕೀರ್ತಿಯನ್ನು ಕೊಂಡಾಡ್ತಾ ಇದ್ರು. ಅಷ್ಟು ಉತ್ತಮವಾದ ಜೀವನ ಅದೇ. ಹಿರಣ್ಯಕಶಿಪು ತನ್ನ ಸಮಾನ ಯಾರು ಓಡಾಡ್ತಾ ಇದ್ದೆ ಯಥಾ ಪ್ರಕಾರ. ಆದ್ದರಿಂದ ಅಹಂಕಾರ ಅನ್ನೋದು ಒಂದು ಜ್ಞಾನದ ಲಕ್ಷಣ ಅಲ್ಲ, ಯೋಗ್ಯತೆಯ ಲಕ್ಷಣ ಅಲ್ಲ ಅಂತ ಹೇಳಿದ್ರೆ ಆಗಲೂ ತಿಳಿತಾನೆ ಇಲ್ಲ. ಶುರು ಮಾಡ್ತಾನೆ ಮಾತಾಡ್ಲಿಕ್ಕೆ ಅವನು, ಓ ನನ್ನಲ್ಲಿ ಏನೇನಿದೆ ಗೊತ್ತಾ ಅಂತ ಹೇಳುತ್ತಾನೆ. ಏನಿದೆ ಗೊತ್ತಾ? ನನ್ನಲ್ಲಿ ಭೀಷ್ಮರಿದ್ದಾರೆ, ಲೆಕ್ಕ ಶುರು ಮಾಡಿದೆ. ನನ್ನಲ್ಲಿ ಭೀಷ್ಮರಿದ್ದಾರೆ, ಆ ಜನ್ಮ ಬ್ರಹ್ಮಚಾರಿಗಳು, ಆ ಜೀವ ಹಾಗೆ ರಥ ದೊರೆತಿದ್ದಾರೆ. ಭೀಷ್ಮ ಅಂತ ಬಿರುದು ಸಂಪಾದನೆ ಮಾಡಿದವರು, ಆ ಪರಶುರಾಮ ದೇವರು ನಿಮ್ ಜೊತೆಗೆ ಹೋರಾಡಿದವರು, ಅವ್ರ ಜೊತೆಗೆ ಪರಶುರಾಮ ಜೊತೆ ಹೋರಾಡಿದವರು ಅಷ್ಟೇ, ಗೆದ್ದವರಲ್ಲ. ಗೆದ್ದವರು ಬರೀ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ, ಕಡಿಯೋ ಉಪಯೋಗ ಅದಕ್ಕೆ. ಆದ್ರೆ ಏನ್ ಮಾಡಿದ ಅಂತ ಹೇಳ್ಬೇಕಲ್ಲ, ಅದಿಲ್ಲ. ದ್ರೋಣಾಚಾರ್ಯ ದೇವ ಗುರುಗಳು ಬೃಹಸ್ಪತಿ ಆಚಾರ್ಯರು ಎಲ್ಲರೂ ಗುರುಗಳು, ಅವರೇನೆ ಅವ್ರು ನನ್ನ ಕಡೆಗಿದ್ದಾರೆ. ಇದೇ ಸೊಪ್ಪು ಅವ್ರು ನನ್ನ ಕಡೆಗಿದ್ದಾರೆ, ಜೊತೆಗೆ ಕರ್ಣ ನನ್ನ ಕಡೆಗಿದ್ದಾನೆ. ಅದಂತೂ ಭಾರಿ ಹೆಮ್ಮೆ ಅವನಿಗೆ. ಅರ್ಜುನನ ಗೆದ್ದೇ ಬಿಡ್ತಾರೆ ಅಂತಕ್ಕಂಥ ಸಮಯದಲ್ಲಿ ದಿನ ಕಡಿತಾ ಇದ್ದವನು. ಕರ್ಣ ನನ್ನ ಕಡೆಗಿದ್ದಾನೆ, ಶಲ್ಯ ನನ್ನ ಕಡೆಗಿದ್ದಾನೆ, ಭೀಷ್ಮ ದ್ರೋಣ ಕರ್ಣ ಮೂರು ಜನಗಳು ಪರಶುರಾಮರ ಶಿಷ್ಯರು, ಅದು ಬೇರೆ. ಜೊತೆಗೆ ಮೂರು ಜನ ಪರಶುರಾಮರ ಶಿಷ್ಯರು, ಪರಶುರಾಮರಂತ ಅದನ್ನು ಮಾತ್ರ ಉಪಯೋಗ ಮಾಡಿಕೊಳ್ಳುದು, ಅವರಂತ ಜ್ಞಾನಿಗಳೇ ಇಲ್ಲ. ಶಂಭುವರೇಣ್ಯ ರಾಮ ಪ್ರಭುತ್ವಃ ಸೂರ್ಜಿತ ದಿತ್ತೇ ಕ್ಷತ್ರಕುಲಾಂತಕ ಶಂಭುವರೇಣ್ಯ. ಪರಶುರಾಮದೇವರು ಭಾರಿ ದೊಡ್ಡವರು, ಅಂಥವರ ಶಿಷ್ಯರು ಅಂತ ಯೋಚನೆ ಮಾಡ್ತಾ ವಿರೋಧವೇ ಭಾರಿ ಇತ್ತು. ಅವ್ರು ಯೋಚನೆ ಈ ರೀತಿ ಯೋಚನೆ ಮಾಡ್ತಾ ಇಲ್ಲ, ಪರಶುರಾಮರು ನನಗೆ ಉಪದೇಶ ಮಾಡ್ತಾ ಇದ್ದಾರೆ, ಅವರ ಶಿಷ್ಯರು ಅವರು, ಅಂದಮೇಲೆ ಯಾರು ತಪ್ಪ ಅಂತ ಅರ್ಥ ಮಾಡಿಕೊಡಬೇಕಲ್ಲ. ತನ್ನ ತಕ್ಷ ಪರಶುರಾಮದೇವರ ಶಿಷ್ಯರಾದ ಅವರು ಪರಶುರಾಮರ ಆದರ್ಶವನ್ನು ಪಾಲಿಸ್ತಾರೆ ಹೊರತು ನನ್ನ ಆದರ್ಶವನ್ನಲ್ಲ ಅಂತ ಯೋಚನೆ ಮಾಡಲೇ ಇಲ್ಲ. ಅವನು ಅವರನ್ನು ನನ್ನ ಕಡೆಗಿದ್ದಾರೆ, ಕರ್ಣ ಕವಚಕುಂಡಲ ಸಮೇತನಾಗಿ ಇದ್ದ ಕಾರಣ ಕನಸತ್ತೆ ಕವಚರು ಕೊಟ್ಟಾಗಿದೆ. ಕರ್ಣ ಈಗಾಗಲೇನೆ ದಾನ ಮಾಡಿ ಆಗೋಗ್ಬಿಟ್ಟಿದೆ, ಆ ಭ್ರಮೆ ಬಿಟ್ಟಿಲ್ಲ ಅವನನ್ನ. ಕರ್ಣ ಭಾರಿ ದೊಡ್ಡ ಶಕ್ತಿಯಾಗಿ ಬೇರೆ ಇದೆ, ಇಂಥವರೆಲ್ಲ ಹೇಳ್ತಾರೆ ನನಗೆ ಏನು ಯಾವ ಲೆಕ್ಕ. ಇದು ದುರ್ಯೋಧನರ ದುರಹಂಕಾರಕ್ಕೆ ಕಾರಣಗಳಿವೆಲ್ಲ ಕೂಡ. ನಾನು ವಜ್ರದೇಹಿ, ದುರ್ಯೋಧನರ ಬಗ್ಗೆ ಇನ್ನೊಂದು ಅಹಂಕಾರ, ನಾನು ವಜ್ರದೇಹಿ, ನಾನು ಸಾಯ್ತಕ್ಕಂಥವನೇ ಅಲ್ಲ. ಇಂಥ ಆಗ್ಲಿ 11 ಅಕ್ಷೋಹಿಣಿ ಕಲೆಕ್ಟ್ ಮಾಡಿ ಆಗಿಬಿಟ್ಟಿದೆ ಈಗಾಗಲೇ. ಅವರು ಪಾಂಡವರನ್ನ ಲೆಕ್ಕ ಇಟ್ಕೊಂಡಿದ್ದಾರೆ, ಅವ್ರು 7 ಅಕ್ಷೋಹಿಣಿ 11 ಅಕ್ಷೋಹಿಣಿ, ಅಪಾರ ಸಂಖ್ಯೆಯ ಸೇನೆ. ವಿಶ್ವದ್ರೋಣ ಕರ್ಣರಂತ ಮಹಾರಥರು ಇಷ್ಟು ಜನ ಇರಬೇಕಾದ್ರೆ, ನಾನು ಸ್ವತಃ ಪರಾಧ್ಯ, ಇಷ್ಟೆಲ್ಲ ಇರಬೇಕಾದ್ರೆ ನನ್ನ ಯಾರು ಕೇಳ್ತಾರೆ ಅಂತಕ್ಕಂಥ ದುರಹಂಕಾರದಿಂದ ಮಾತಾಡಿದಾಗ ಆಗ ಕೃಷ್ಣ ಮಾತಾಡ್ತಾನೆ, ದುರ್ಯೋಧನ ಏನ್ ತಿಳ್ಕೊಂಡಿದ್ದೀನಿ ನೀನೀಗ, ಈ ಭೀಷ್ಮರಿದ್ದಾರೆ, ಈ ದ್ರೋಣರಿದ್ದಾರೆ, ಈ ಕರ್ಣ ಇದ್ದಾರೆ ಅಂತ ಹೇಳ್ತೀಯಲ್ಲ, ಇವರೆಲ್ಲ ಕೂಡ ನಮ್ಮ ಭೀಮಾರ್ಜುನರ ಮುಂದೆ ಯಾವ ಲೆಕ್ಕಕ್ಕೆ ಬರ್ತಾರೆ ಲೆಕ್ಕ ಹಾಕು ಅಂತ ಹೇಳ್ತಾರೆ. ಭೀಮಾರ್ಜುನರ ಮುಂದೆ ಯಾರು ಬರ್ತಾರೆ, ಸ್ವಲ್ಪ ಯೋಚನೆ ಮಾಡ್ಬೇಕು. ನಾವೇನ್ ಮಾಡ್ತೇವೆ, ಆ ಕೋರ್ಸ್ ಇದೆ, ಈ ಕೋರ್ಸ್ ಇದೆ, ಎಷ್ಟು ದುಡ್ಡಿದೆ, ಶಾಸ್ತ್ರದ ಮುಂದೆ ಯಾವುದೂ ಅಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಇವತ್ತು ಏನೇನೋ ಇದ್ರು ಆ ಹಳೆ ಬಂತು, ಯಾರೇನ್ ಬರ್ತಾರಾಗ, ಒಂದು ಸ್ಟೋಕಿ ಯಾರೆಲ್ಲ ಹೊರಟೋಗ್ಬಿಟ್ರು ನಡಿಯನ್ನು. ಎಷ್ಟು ಲಕ್ಷಾಂತರ ಜನ ಸತ್ತೋದ್ರಲ್ಲ, ಯಾಕೆ ಪ್ರಕೃತಿಯ ಮುನಿಷಿದ್ರೆ ಹೀಗಾಗೋದಾದ್ರೆ ಭಗವಂತ ಹೊಡೆಯಕ್ ಹೋದ್ರೆ ಯಾರು ಉಳಿಸ್ಲಕ್ ಆಗೋದಿಲ್ಲ, ಅವ್ನು ಉಳಿಸ್ಲಕ್ ಹೋದ್ರೆ ಯಾರು ಕೊಲ್ಲೋದಕ್ಕೂ ಆಗೋದಿಲ್ಲ. ಭೀಮಾರ್ಜುನರ ಮುಂದೆ ನೀನ್ಯಾವ ಲೆಕ್ಕಾಯ, ಅವರವಳ ಭಾರಿ ಪರಾಕ್ರಮಗಳು ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ಎಂಥ ಭೀಮ ನಿನಗೆ ಗೊತ್ತಾ, ಕಿರಿಮೀರ ಕೀಚಕಾದಿಗಳನ್ನು ಕೊಂದಂತ ಮಹಾಬಲವಂತ, ಅಂತ ಬಲಾಟೆ ಎಲ್ಲಾದ್ರೂ ಕಂಡಿದ್ದೀಯ ನೀನೀಗ. ಭೀಮನಿಗೆ ಎಲ್ಲಾದ್ರೂ ಸೋಲು ಬಂದಿದೆ ಎಂದಾದ್ರೂ ಕೂಡ ಇದು ಯೋಚನೆ ಮಾಡ್ಬೇಕು ಜನಗಳು. ಎಂದಾದ್ರೂ ಭೀಮ ಸೋತಿದ್ದುಂಟಾ, ಭೀಮನ ಹೆಸರು ಹೇಳದೆ ಸೋಲು ಬರೋದಿಲ್ಲ. ಭೀಮನೇನೆಂದರೆ ಬಿಟ್ಟು ಹೋಗದೆ ಪಾಪ ಅಂತ ಕೇಳ್ತೇವಲ್ಲ, ಭೀಮ ಶಬ್ದಕ್ಕೆ ಅರ್ಥನೇ ಅದು. ಭೌತು ಭೀರ್ಮೇತಿನ ಸಾಂತ್ವ ಎಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿ ಪ್ರೀಣಯೇ ಪೂರ್ಣ ಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭೂಪರನ್ನಾಥಮಪ್ರೇಕ್ಷಮಾಣಾನ್ ಭವತು ಭೀರ್ಮೇ ನೇತಿ ನ ಸಾಂತ್ವಯಂತ ಭವತು ಭೀಹಿ ಮಾ, ನಿಮಗೆ ಭಯ ಬೇಕಾಗಿಲ್ಲ ಅಂತ ಸಮಾಧಾನ ಮಾಡ್ತಾರಂತೆ ಉಳಿದವರು. ಅಂದಮೇಲೆ ಭೀಮನಿಗೆ ಎಲ್ಲಿಂದ ಭಯ ಬರಬೇಕು, ಅರ್ಜುನನಿಗೆ ಎಲ್ಲಿಂದ ಭಯ ಇದೆ, ಅಂಥವ್ರ ಮುಂದೆ ನೀವು ಯಾವ ಲೆಕ್ಕಕ್ಕೆ ಬರ್ತೀರಿ. ಕೃಷ್ಣ ಒಂದು ಮಾತಾಡ್ತಾನಲ್ಲಿ, ಅದನ್ನು ಕೇಳಿದವರಿಗೆ ಭೀಮನ ಸಾಮರ್ಥ್ಯವನ್ನು ಕೃಷ್ಣ ಆಡಿತು ಹೊಗಳಿದ್ದಾನಲ್ಲ, ಆ ರೀತಿ ಕೃಷ್ಣ ಬೇರೆ ಯಾರ ಸಾಮರ್ಥ್ಯವನ್ನು ಹೊಗಳಿಲ್ಲ, ಭೀಮಾರ್ಜುನನ ಹೊರಡುತ್ತಾರೆ. ಆದ್ರೆ ಭೀಮನ ಮುಂದೆ ಯಾರೂ ಅಲ್ಲ. ನೋಡು ದುರ್ಯೋಧನ, ಈ ಭೀಷ್ಮ ದ್ರೋಣ ಕರ್ಣ ಅಂತ ಮಾತಾಡ್ತೀಯಲ್ಲ, ನಹೀಮೇ ಸರ್ವರಾಜಾನಃ ಪರ್ಯಾಪ್ತಃ ಸಹಿತಾಶ್ವಯ ಕೃದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತು ಮುಖ ಮಾಹವೇ. ಕೃಷ್ಣನ ಮಾತಿ, ನೀನು ಈ ರಾಜರುಗಳು ಈ ಭೀಷ್ಮ ದ್ರೋಣ ಮೊದಲಾದವರು ಇದ್ದಾರಲ್ಲ, ಇವರೆಲ್ಲ ಕೂಡ ಭೀಮನ ಮುಂದೆ ಯುದ್ಧ ಮಾಡಲಾರರು ಅಲ್ಲ. ಭೀಮ ಕೋಪ ಮಾಡಿಕೊಂಡು ಯುದ್ಧಕ್ಕೆ ಬಂದ ಅಂದ್ರೆ ಆತನ ಮುಖ ನೋಡೋ ಯೋಗ್ಯತೆ ನಿಮ್ಗೆ ಯಾರಿಗೂ ಇಲ್ಲ ಅಂತ ಹೇಳಿದ. ಕೃದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತು ಮುಖ ಮಾಹವೇ. ಆತ ಗದೆಯಿಂದ ಹೊಡಬೇಕಾಗಿಲ್ಲ, ಕೈಯಿಂದ ಹೊಡಬೇಕಾಗಿಲ್ಲ, ಹೊಡಲೆ ಬರಬೇಕಾಗಿಲ್ಲ, ಕೋಪ ಮಾಡಿಕೊಂಡು ನೋಡುವ ಸಾಕು ನಿಮ್ಗೆ ಗತಿ ಹೋಗುತ್ತೆ ಅಂತ ಹೇಳಿದ. ಇಂಥ ಪ್ರಶಂಸೆ ಯಾರ ಬಗ್ಗೆನೂ ಕೃಷ್ಣ ಮಾಡಿಲ್ಲ, ಭೀಮನ ಬಗ್ಗೆ ಮಾತ್ರ ಮಾಡಿರು. ಅದಕ್ಕೇನೆ ತತ್ವಜ್ಞಾನೆ ವಿಷ್ಣು ಭಕ್ತೌ ಸ್ಥೈರ್ಯೇ ಧೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಣಾಪಸ್ಥ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನೆಯೋ ಉಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇತಿ ಬಲೇತಿ ಚ. ಇದು ಮಹಾಭಾರತದ ಶ್ಲೋಕ, ಅದು ಲಘು ಆಚಿತೆಯಲ್ಲಿ ಹೇಳ್ತೇವೆ ಅಷ್ಟೇ. ಅದು ಮೂಲದ್ದು ಮೂಲ ಮಹಾಭಾರತದ. ಭೀಮಸೇನ ಸಮೋ ನಾಸ್ತಿ, ದುರ್ಯೋಧನ ಮುಂದೆ ತಾನೇ ಹೇಳ್ತಾನೆ, ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತ. ಕೃಷ್ಣನ ಮಾತು ಅದೇ ಮಾತಿದೆ, ಪರ್ಯಾಪ್ತದ ಪದ ಇಟ್ಕೊಂಡಿದೆ ನಿರ್ವಹಾರಸ್ಯ. ನಹೀಮೇ ಸರ್ವ ರಾಜಾನ ಸಹಿತಾ ಪರ್ಯಾಪ್ತಾ ಸಹಿತಾಸ್ತ ಮೂಲದಲ್ಲಿದೆ ಕೃಷ್ಣ ಹೇಳುವುದು. ದುರ್ಯೋಧನ ಹೇಳಬೇಕಾದ್ರೆ ಪರ್ಯಾಪ್ತ ಪದ ಉಪಯೋಗಿಸ್ತಾನೆ. ಮತ್ತೆ ಕೃಷ್ಣ ಮಾತು ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದೇನೆ, ಹೌದು ಹೌದು ಭೀಮನ ಮುಂದೆ ಯಾರು ಏನು ಮಾಡಲಿಕ್ಕಾಗೋದಿಲ್ಲ. ಇಂಥ ಅಸಾಧಾರಣವಾದ ಹಿರಿಮೆ ಭೀಮಸೇನದು. ಕೃಷ್ಣನನ್ನ ಕೃಷ್ಣರಿಗೆ ಸಮಯ ಇಲ್ಲ ಅಂತ ಭೀಮ ಹೋಗೋದನ್ನು ಕೇಳಿದ್ದೇವೆ. ಆ ಕೃಷ್ಣ ಏನ್ ಮಾಡ್ತಾನೆ, ಭೀಮನಿಗೆ ಸಮಯ ಇಲ್ಲ, ನನ್ನ ಭಕ್ತರಲ್ಲಿ ಕೃಷ್ಣ ಹೋಗಿಡ್ತಾನೆ. ಅದಕ್ಕೆ ಭೀಮನನ್ನು ಹೊರಗ ಅಂದ್ರೆ ವಾಯುಜೀವೋತ್ತಮತ್ವ, ಕೃಷ್ಣ ಭೀಮ ಹೊರಗ ಅಂದ್ರೆ ಹರಿಸರ್ವೋತ್ತಮತ್ವ. ಅವು ಎರಡು ದೊಡ್ಡ ತತ್ವಗಳು ಅಂದ್ರೆ ಅವೇನು. ಇನ್ನು ಅರ್ಜುನ ಕಿರಾತಾರ್ಜುನೀಯದಲ್ಲಿ ಪಾಶುಪದಾಸ್ತ್ರ ಪಡೆದವರು, ವಿವಾಹ ಕವಿತ ಕಾಲಕ್ಕೇನ ಸಂಹಾರ ಮಾಡಿದವರು. ಅಂಥವರ ಮುಂದೆ ನೀನ್ ಯಾವ ಕಾರಣ ಏನ್ ಮಾಡ್ತಾನೆ ಯೋಚನೆ ಮಾಡು. ಇವರು ನಂಬಿಕೊಂಡು ಯುದ್ಧಕ್ಕೆ ಹೋಗಿ ಹಾಳಾಗಿ ಬಿಡಬೇಡ ಅಂತ ಹೇಳ್ತೀವಿ. ಇವರೆಲ್ಲ ನಂಬಿಕೊಂಡು ಬಿಟ್ಟು ಯುದ್ಧಕ್ಕೆ ಒಂದು 10 ರೂಪಾಯಿ ಬೆಂಗಳೂರು ಸೈಡ್ ತಗೋತೀರಿ ಅಂತ ಬಂದಾಗ ಆಗುತ್ತೆ ಅಷ್ಟೇ. ಚಿಕ್ಕ ಮಕ್ಳು 10 ರೂಪಾಯಿ ಸೈಡ್ ತಗೋತೀರಿ ಕೇಳಿದ್ರೆ ರಿಜಿಸ್ಟ್ರೇಷನ್ ಕೂಡ ಮಾಡಬಹುದು, 10 ರೂಪಾಯಿ ತೋರಿಸ್ಕೊಳ್ಳೋ ತೋರಿಸೋದಿಲ್ಲ. ಅದು ಯಾವ ಲೆಕ್ಕಕ್ಕೆ ಅದೆಲ್ಲ ಕೂಡ ಇವ್ರು ನೀವೆಲ್ಲ ಭೀಮನ ಮುಂದೆ ಯಾವ ಲೆಕ್ಕಕ್ಕೂ ಬರೋದಿಲ್ಲ ಅಂತ. ಆದ್ರಿಂದ ಅವಂಥವರು ಸಂಧಾನ ಸಿದ್ಧರಾಗಿದ್ದಾರೆ, ನಿನ್ನ ಪುಣ್ಯ ಅಂತ ಅರ್ಥ. ಅದಕ್ಕೆ ಈಗಲೂ ಹೇಳ್ತೇನೆ, ಸಂಧಿಗೆ ಒಪ್ಪುಗೋ, ಸುರಕ್ಷಿತ ಬದುಕು, ಇಲ್ಲದೆ ಹೋದರೆ ಎಂದೂ ಸುಖ ಕಾಣಕ್ಕೆ ಸಾಧ್ಯ ಇಲ್ಲ. ಆ ಕ್ಷಣಕ್ಕೆ ಭೀಮನಿಗೆ ಶರಣಾಗು, ಕೃಷ್ಣರ ಸಂದೇಶ ಇದೆ, ಭೀಮನಿಗೆ ಶರಣಾಗು ಅಂತ ಹೇಳಿದಾಗಾಯ್ತು. ಇದೇ ಭೀಮಸೇನ ರಾಮಾಯಣದಲ್ಲಿ ಹನುಮಂತ. ಇಲ್ಲಿ ಕೃಷ್ಣ ರಾಯಭಾರಿಯಾಗಿ ಬಂದಿದ್ರೆ ಅಲ್ಲಿ ಹನುಮಂತ ರಾಯಭಾರಿಯಾಗಿ ಹೋಗಿದ್ದಾರೆ. ರಾಮಾಯಣ ಪೂರ್ತಿ ರಿಪೀಟ್ ಆಗ್ತಾ ಇದೆ. ಹನುಮಂತ ರಾಯಭಾರಿಯಾಗಿ ರಾವಣನ ಕಡೆಗೆ ಹೊರಟಿದ್ದಾರೆ, ಕೃಷ್ಣ ರಾಯಭಾರಿಯಾಗಿ ದುರ್ಯೋಧನ ಕಡೆಗೆ ಬಂದಿದ್ದಾರೆ. ರಾವಣ ಅಲ್ಲಿಯ ಮಹಾಖಳನಾಯಕ, ದುರ್ಯೋಧನ ಇಲ್ಲಿಯ ಮಹಾಖಳನಾಯಕ. ಅಲ್ಲೂ ರಾವಣ ಮಾಡಿದ ಕೆಲಸ ಸೀತಾಪಹರಣ. ಸೀತಾ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಆಕೃತಿ ಅಪಹರಣ ಮಾಡಿದ್ದಾನು. ಇಲ್ಲಿ ದುರ್ಯೋಧನ ಪಾಂಡವ ರಾಜ್ಯವನ್ನು ಅಪಹರಣ ಮಾಡಿದ್ದಾನೆ. ರಾಜ್ಯ ಅಂದ್ರೆ ರಾಜ್ಯ ಲಕ್ಷ್ಮಿ ಮತ್ತು ಲಕ್ಷ್ಮಿ ಅಪಹರಣ ಮಾಡಿದವರು ಇಬ್ರು ಕೂಡ. ರಾವಣ ಸೀತಾಲಕ್ಷ್ಮಿ ಅಪಹರಣ ಮಾಡಿದ್ರೆ ದುರ್ಯೋಧನ ಈ ರಾಜ್ಯಲಕ್ಷ್ಮಿ ಅಪಹರಣ ಮಾಡಿದ್ದಾನೆ. ಅಲ್ಲಿ ಹನುಮಂತನ ಸಂದೇಶ ರಾವಣನಿಗೆ, ಇಲ್ಲಿ ಕೃಷ್ಣನ ಸಂದೇಶ ದುರ್ಯೋಧನನಿಗೆ. ಇಬ್ಬರ ಸಂದೇಶ ಒಂದೇ, ಸೀತೆಯಿಂದ ರಾಮನಿಗೆ ಒಪ್ಪಿಸು ಹನುಮಂತನ ಸಂದೇಶ, ಪಾಂಡವ ರಾಜ್ಯಲಕ್ಷ್ಮಿ ಪಾಂಡವರಿಗೆ ಕೊಡು ಕೃಷ್ಣನ ಸಂದೇಶ. ಪೂರ್ತಿ ರಿಪೀಟ್ ಆಗ್ತಾ ಇದೆ ಭಾರಿ ಸಾರಸ್ಯ. ಅಲ್ಲಿ ಹನುಮಂತ ಒಬ್ಬರೇ ಬಂದು ಸಭೆಯಲ್ಲಿ ನಿಂತಿದ್ದಾರೆ, ಇಲ್ಲಿ ಕೃಷ್ಣ ಬಂದು ಸಭೆಯಲ್ಲಿ ನಿಂತಿದ್ದಾರೆ. ನೇರವಾಗಿ ಹನುಮಂತ ಹೇಳ್ತಾನೆ, ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶ್ಯಸಿ. ನೀನು ಸೀತೆಯನ್ನ ರಾಮನಿಗೆ ಒಪ್ಪಿಸ್ತಾ ಹೋದ್ರೆ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶ್ಯಸಿ. ಪುತ್ರ ಮಿತ್ರ ಬಂಧು ಬಾಂಧವ ಸಮೇತನಾಗಿ ವಿನಾಶವನ್ನು ಬೇಗ ಕಾಣಿಸಿ. ಅಲ್ಲಿ ಸಂದೇಶ, ಕೃಷ್ಣ ಅದೇ ಮಾತು ನಿಲ್ಲಿ ಹೇಳ್ತಾನೆ, ನೀನು ಪಾಂಡವರು ಯಾರಿಗೆ ಕೊಡುವರು ಸರ್ವನಾಶವನ್ನು ಕಾಣಿಸಿ. ನಿಮ್ಮ ಸ್ವಲ್ಪ ಯೋಚನೆ ಮಾಡಬೇಕಾದ ರಾಮಾಯಣ ಮಹಾಭಾರತಗಳ ಸಂಬಂಧವನ್ನ ವಿಶ್ಲೇಷಣೆ ಮಾಡಿದ್ದು ಮಧ್ವಾಚಾರ್ಯ ಒಬ್ಬರೇನೆ. ಉಳಿದವರು ರಾಮಾಯಣನೂ ಗೊತ್ತಿಲ್ಲ, ಮಹಾಭಾರತನೂ ಗೊತ್ತಿಲ್ಲ ಆಗಿತ್ತು. ಮಹಾಭಾರತ ರಾಮಾಯಣ ಸಂಬಂಧವನ್ನು ಹೇಳಿದ ಅತ್ಯಂತ ಅಸಾಧಾರಣವಾದ ಹಿರಿಮೆ ಶ್ರೀಮನ್ ಮಧ್ವಾಚಾರ್ಯರವರು ಹೇಳ್ತಾರೆ. ಏನ್ ನಡೆದಿದೆ ಈಗ ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಆಚಾರ್ಯರು. ಇಂಥ ದೊಡ್ಡ ಕೃಷ್ಣ ಪಾಂಡವರ ರಾಯಭಾರಿಯಾಗಿ ಬರೋ ಒಂದು ದೊಡ್ಡ ಕೆಲಸ ಏನಿತ್ತು? ಸರ್ವೋತ್ತಮನಾದ ಕೃಷ್ಣ ಪಾಂಡವರ ರಾಯಭಾರಿಯಾಗಿ ಬಂದು ದುರ್ಯೋಧನ ಹತ್ರ ಯಾಕೆ ಮಾತಾಡಬೇಕಾಗಿತ್ತು ಅಂತ ಕೇಳಿದ್ರೆ ಹೇಳ್ತಾರೆ, ಇದಕ್ಕೊಂದೇ ಕಾರಣ, ಹನುಮಂತ ತನ್ನ ರಾಯಭಾರಿಯಾಗಿ ರಾವಣನ ಬಳಿಗೆ ಹೋಗಿದ್ರಿಂದ ಕೃಷ್ಣ ಏನ್ ಮಾಡಿ ರೆಸಿಪ್ರಿಕೇಟ್ ಮಾಡ್ತಾನೆ, ಓ ನಾನು ನಿನ್ನ ರಾಯಭಾರಿಯಾಗಿ ಹೋಗ್ತೇನೆ ಈ ಸಲ ಅಂತ ಹೇಳಿದ್ರು. ಹರಿಯೇ ನಮ್ಮ ಹಿರಿಯರು ಮಾಡಿದ ಉಪಕಾರ ಮಾನ ಬರೆಯದೆ ಸಲಹೋ ನಮ್ಮನು ಅಂತ ಗೋಪಾಲದಾಸ ಹಾಡ್ತಾರೆ. ನಮ್ಮ ಹಿರಿಯರು ಅಂದ್ರೆ ಯಾರಲ್ಲ, ಮಧ್ವಾಚಾರ್ಯರು ವಾಯುದೇವರು ಅಂತ ಅರ್ಥ. ಅವ್ರು ನಿನ್ನ ಸೇವೆ ನಮ್ ಜೋರ್ ನಮ್ಮದು, ಅವ್ರು ಮಾಡಿದ್ದಾರೆ. ನಮ್ಮ ಅಪ್ಪ ಮುತ್ತಾತ ಸರ್ಕಾರ ಸೀಟ್ ಕೊಡಿ ಅಂತ ಕೇಳಿದಾಗ ಇವ್ರ ಕಾಲದ ಕರೆಸಿಲ್ಲ, ಮುತ್ತಾತ ಸರ್ಕಾರ ಸೀಟ್ ಕೊಡೋದು ದಿನ ಏನ್ ಮಾಡಿದಾಗ ವಾಯುದೇವಿಷ್ಟೆಲ್ಲ ಸೇವೆ ಮಾಡಿದ್ದಾರೆ, ಅವರ ಶಿಷ್ಯರು ನಾವು. ಆಚಾರ್ಯ ಪೌರೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ. ಅದಕ್ಕೆ ನಮ್ಮನ್ನು ಉದ್ಧಾರ ಮಾಡುವಂತ ಡಿಮ್ಯಾಂಡ್ ಮಾಡುವಂತ ಒಂದು ವಿಚಿತ್ರವಾದ ಪದ್ಧತಿನ ದಾಸರು ತೋರಿಸಿಕೊಡುತ್ತಾರೆ. ಪೂರ್ತಿ ರಾಮಾಯಣ ಮಹಾಭಾರತಗಳ ಸಂಬಂಧವನ್ನ ಕಾಣ್ತಾ ಇದ್ದೇವೆ. ಇಬ್ಬರದು ಒಂದೇ ಸಂದೇಶ, ರಾವಣ ದುರಹಂಕಾರ. ನಾನು ಬ್ರಹ್ಮದೇವರ ವರ ಇದೆ, ನನಗೆ ರುದ್ರದೇವರ ವರ ಇದೆ, ನನ್ನ ಮಗ ಇಂದ್ರಜಿತ್ತು ಇಂದ್ರನ ಗೆದ್ದು ಬಿಟ್ಟಿದ್ದಾನೆ, ಈ ಕನಸುಗಳ ಒಂದಲ್ಲ ಕೂಡ ಇವನ ಕನಸು ಹಾಗಿದೆ ಹೀಗಿದೆ ಇವನ ಕನಸು. ಅಲ್ಲಿ ಹೇಳ್ತಾರೆ, ಎಂಥ ಮಾತಾಡ್ತೀಯ, ನ ರಾಮ ಬಾಣ ಧಾರಣೆ ಕ್ಷಮಾ ಸುರೇಶ್ವರ ಅತಿ ವಿರಿಂಚಿ ಸರ್ವ ಪೂರ್ವತಃ ಕಿಮುತ್ವಮಲ್ಪ ಕಾರಕಃ. ಹನುಮಂತ ಹೇಳುತ್ತಾನೆ, ರಾಮನ ಬಾಣ ಧರಿಸತಕ್ಕಂತ ಶಕ್ತಿ ಬ್ರಹ್ಮರುದ್ರಾದಿ ಯಾರಿಗೂ ಇಲ್ಲ. ಬ್ರಹ್ಮ ಸ್ವಯಂಭೂ ಚತುರಾನನೋವ ರುದ್ರಸ್ತ್ರಿನೇತ್ರ ತ್ರಿಪುರಾಂತಕೋವ ಇಂದ್ರೋ ಮಹೇಂದ್ರ ಸುರನಾಯಕೋವ ಸಾತುಮ್ನ ಶಕ್ತಾಹ ವಿಧಿ ರಾಘವಶ್ಯ, ರಾಮನ ಮುಂದೆ ನಿಲ್ಲ ಶಕ್ತಿ ಬ್ರಹ್ಮರುದ್ರಾದಿ ದೇವತೆಗಳು ಇಲ್ಲ ಅಂತ ಹೇಳಿ ಅಲ್ಲಿ ಹನುಮಂತ ಹೇಳಿದ್ರೆ, ಇಲ್ಲಿ ಭೀಮನ ಮುಖ ನೋಡುವ ಶಕ್ತಿ ನಿಮ್ಗೆ ಯಾರಿಗೂ ಇಲ್ಲ ಅಂತ ಕೃಷ್ಣ ಹೇಳಿದ್ದ. ಪೂರ್ತಿ ಪೀಠ ಅಲ್ಲಿ ರಾಮನ ಮಹಿಮೆ, ಇಲ್ಲಿ ಭೀಮನ ಹೇಳಿದೆ ಅಷ್ಟೇ. ಅಲ್ಲಿ ರಾಮ ಸರ್ವೋತ್ತಮ, ಇಲ್ಲಿ ಭೀಮ ಜೀವೋತ್ತಮ. ಆಗ ನಮಗೆ ಉದ್ಯೋಗ ಪರ್ವ ಅದು ವಿಶೇಷವಾದ ಸುಂದರ ಕಾಂಡ, ಅದು ಸುಂದರ ಕಾಂಡ, ಇದು ಉದ್ಯೋಗ ಪರ್ವ. ಅದು ಸುಂದರ ಕಾಂಡದಲ್ಲಿ ಹನುಮಂತನ ದೌತ್ಯ, ಉದ್ಯೋಗ ಪರ್ವದಲ್ಲಿ ಕೃಷ್ಣನ ದೌತ್ಯ. ಅದಕ್ಕೆ ಮಹಾಭಾರತದ ಸುಂದರ ಕಾಂಡ ಅಂದ್ರೆ ಉದ್ಯೋಗ ಪರ್ವ, ರಾಮಾಯಣದ ಉದ್ಯೋಗ ಪರ್ವ ಅಂದ್ರೆ ಸುಂದರ ಕಾಂಡ. ಇದು ವಿಶೇಷವಾದಂತ ಪೂರ್ವ, ಇದಾಕಷ್ಟು ಯುದ್ಧ ಸಿಗುತ್ತೆ. ಉದ್ಯೋಗ ಪರ್ವ ಆಗ್ತಿರ್ಲಿಕ್ಕೆ ಯುದ್ಧ, ಅಲ್ಲಿ ಸುಂದರಕಾಂಡವಾಗ್ತಿರ್ಲಿಕ್ಕೆ ಯುದ್ಧ, ಎಲ್ಲರ ಸಂಬಂಧ ಗಮನಿಸಿದರೆ ಈ ಸಂದೇಶ ಕೊಟ್ಟಿದ್ರೆ ಯುದ್ಧ ಶುರುವಾದದ್ದು. ಅದಕ್ಕೆ ದೇವರು ನಮಗೂ ಅಷ್ಟೇನೆ, ಇನ್ನಾದರೂ ಕೂಡ ಲಕ್ಷ್ಮಿಯಿಂದ, ರಾಜ್ಯ ಲಕ್ಷ್ಮಿಯನ್ನ ಪಾಂಡವರಿಗೆ ಒಪ್ಪಿಸಿಬಿಡು ಅನ್ನೋ ಸಂದೇಶ ಇದ್ದ ಹಾಗೆ, ದೇವರು ಕೊಟ್ಟದ್ದನ್ನ ದೇವರಿಗೆ ಕೊಟ್ಟುಬಿಡು ಅಷ್ಟೇ. ನಾವು ದೇವರು ಯಾರು ಕದ್ದಿಲ್ಲ ಅಂತ ಹೇಳಿಬಿಟ್ರೆ, ನಾವು ತಂದಿದ್ದಾಗ ಏನು ಕದ್ದಿಲ್ಲ ಅಂತ ಹೇಳೋದಕ್ಕೆ, ಇರೋದೆಲ್ಲ ದೇವರದ್ದೆ. ಈಶಾವಾಸ್ಯ ವಿಧಂ ಸರ್ವಂ ಯತ್ಕಿಂಚ ಜಗತ್ಯಾಂ ತಗತ್ತೆ ತೇನ ಹೊಂದೀತಾಹ ಮಾತುಕ ಕಸ್ಯ ಸಿದ್ಧನ. ನಾವು ಕದ್ದಿರೋದಲ್ಲ, ದೇವರು ಕೊಟ್ಟಿದ್ದು ನಮ್ದು ಅಂತ ತಿಳ್ಕೊಂಡಿದ್ದೇವಲ್ಲ, ಇದು ಕದ್ದಿದ್ರ ಅಪ್ಪ ಅಂತ ಹೇಳ್ತಾರೆ. ಕದ್ದಿದ್ರ ಅಪ್ಪ ದೇವರು ದೊಡ್ಡಲ್ಲ, ನಮ್ದೇನೂ ಇಲ್ಲ, ಇದರೊಳಗೆ ಹುಟ್ಟುತ್ತೇನೋ ತಾರಲಿಲ್ಲ, ಸಾಯುತ್ತೇನೋ ಒಯ್ಯಲಿಲ್ಲ, ಅಂದಮೇಲೆ ತಂದಿದ್ದೇನು, ಇದು ನಮ್ದು ಅಂತ ತಿಳ್ಕೊಂಡ್ರೆ ತಪ್ಪಾಗ್ಲಿಲ್ವೇ? ಆ ಭಾವನೆ ಬಿಟ್ಬಿಡಿ. ನಾಹಂಕರ್ತ ಹರಿಕರ್ತ ಅನ್ನೋದೇ ಹೋದ್ರೆ ವಿನಾಶ ಖಂಡಿತ ಅನ್ನೋದು ಸಂದೇಶದ ಸಾರ. ಆ ಕ್ಷಣಕ್ಕೆ ದುರ್ಯೋಧನ ಯಥಾ ಪ್ರಕಾರ ಅಹಂಕಾರ ಮುಂದುವರಿಸ್ತೇನೆ ಇದ್ದಾನೆ. ಆಗ ನಾರದರು ಹೇಳ್ತಾರೆ, ನೋಡು ದುರ್ಯೋಧನ, ಯಾವ ರೀತಿಯಲ್ಲೂ ಅಹಂಕಾರಕ್ಕೆ ಅರ್ಥ ಇಲ್ಲ, ಎಂಥವನ್ನು ಅಹಂಕಾರ ಕೊಟ್ಟು ಅದಕ್ಕೆ ಬುದ್ಧಿ ಇಲ್ಲ ಅಂತಾನೆ ಕರಿಬೇಕು ಅಂತ ಹೇಳಿ ಉಚ್ಚ ಮತ್ತೊಂದು ಕಥೆ ಹೇಳುತ್ತಾರೆ. ಅದು ಗರುಡನ ಗರ್ವಭಂಗದ ಕಥೆ ಹೇಳುತ್ತಾರೆ. ನಾವೆಲ್ಲ ಯಾರ್ಯಾರ ಗರ್ವಭಂಗ ಕೇಳಿರುತ್ತೇವೆ, ಗರುಡನ ಗರ್ವಭಂಗದ ಕಥೆಯನ್ನು ಹೇಳುತ್ತಾರೆ. ಒಮ್ಮೆ ಗರುಡ ಏನ್ ಮಾಡ್ತಾನೆ, ಇಂದ್ರದೇವರ ಹತ್ರ ಹೋಗ್ತಾನೆ. ಗರುಡ ಯಾರನ್ನೋ ತಾನು ತಿನ್ನಬೇಕು ಅಂತ ಯೋಚನೆ ಮಾಡಿದ ವ್ಯಕ್ತಿಗೆ ಇಂದ್ರದೇವರು ಏನ್ ಮಾಡಿರ್ತಾರೆ, ದೀರ್ಘಾಯುಷ್ಯ ವರವನ್ನು ಕೊಟ್ಟು ಬಿಟ್ಟು ಅವನು ಮದುವೆ ಮಾಡಿಸಿಬಿಡ್ತಾನೆ. ಗರುಡನಿಗೆ ಭಾರಿ ಸಿಟ್ಟು ಬಂದ್ಬಿಡುತ್ತೆ. ಸುಮುಖ ಅಂತ ನಾಗನ ಹೆಸರು, ಅವನನ್ನ ಮದುವೆ ಮಾಡಿಸಿಬಿಟ್ಟು ಅವನ ಅಲ್ಪಾಯುಷ್ಯ ಗರುಡ ಕಣ್ಣು ಹಾಕಿರ್ತಾನೆ, ದೀರ್ಘಾಯುಷ್ಯವನ್ನು ಕೊಟ್ಟು ಬಿಟ್ಟು ಉಳಿಸಿಬಿಡ್ತಾನೆ. ಆ ಸಿಟ್ಟಿಗೋಸ್ಕರವಾಗಿ ಗರುಡನಿಗೆ ಭಾರಿ ಸಿಟ್ಟದಿಂದ ಹೋಗ್ತಾನೆ ಇಂದ್ರನ ಮೇಲೆ. ಇಂದ್ರ ಏನೇ ತಿಳ್ಕೊಂಡಿದ್ದೀನಿ ನನ್ನನ್ನ, ನಾನು ಕಣ್ಣು ಹಾಕಿದ ವ್ಯಕ್ತಿಗೆ ನೀನು ಅಭಯ ಕೊಟ್ಟು ಬಿಟ್ಟು ದೀರ್ಘಾಯುಷಿಯನ್ನಾಗಿ ಮಾಡಿದ್ದೀಯಲ್ಲ, ನಾನು ಸಹಿಸ್ತೇನೆ ತಿಳ್ಕೊಂಡ್ಬಿಟ್ಟಿದ್ದೀಯ ಇದನ್ನ, ಇದು ಸಾಧ್ಯ ಇಲ್ಲ, ನಾನೇನ್ ತಿಳ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳ್ತಾನೆ. ಏನೇನ್ ತಿಳ್ಕೊಂಡಿದ್ದೀಯ, ನನ್ನ ಶಕ್ತಿ ಎಷ್ಟು ಗೊತ್ತಾ ಅಂತ ಹೇಳ್ತಾರೆ. ನನ್ನ ಶಕ್ತಿ ಎಷ್ಟು ಗೊತ್ತೇನು, ನನ್ನ ನಿಲ್ಲ ಯೋಗ್ಯತೆ ನಿಮಗೆ ಯಾರಿಗೂ ಇಲ್ಲ. ಅದು ಸರಿನೇ, ಇಂದ್ರಾದೇವರಿಗೆ ಗಡು ಮುಂದಿನ ಶಕ್ತಿ ಇಲ್ಲ. ಅದಕ್ಕೆ ಆಚಾರ ಹೇಳ್ತಾರೆ, ನಾಗಾದಿ ರುದ್ರ ಪರಪೌರುಷ ಆಪ ವಿಷ್ಣೋ ವಾಹತ್ವ ಉತ್ತಮಜವೋ ಯದಾಂಗಲೇಶಂ ಆಶ್ರಿತ್ಯ ಶಕ್ರ ಮುಖ ದೇವಗಣೈರ ಚಿಂತ್ಯಂ ಶ್ರೀಯತ್ಕರಾಕ್ಷ ಬಲವತಿ ಅಜಿತಮ್ಮನ ಮಾಮಿ. ಇಂದ್ರಾದಿ ದೇವತೆಗಳು ಇಮ್ಯಾಜಿನ್ ಮಾಡೋಕ್ಕೂ ಬರೋದಿಲ್ಲ ಅಂತ ಮಹಾಪರಾಕ್ರಮಿ ಗರುಡ. ಗರುಡ ಹೇಳ್ಕೊತಾನೆ ಅದನ್ನ, ಇಷ್ಟ ಹೇಳ್ಕೊಂಡು ಸ್ವಲ್ಪ ತಕೋಬಹುದಾಗಿತ್ತು. ಮುಂದುವರಿಸ್ತಾನೆ, ನಾನು ಎಂಥವನು ಗೊತ್ತಾ, ಕೃಷ್ಣನ್ ಹೊತ್ಕೊಂಡಿದ್ದೇನೆ ಗೊತ್ತಾ ಅಂತ ಹೇಳ್ತಾನೆ. ನಾನು ವಿಷ್ಣುವನ್ನು ಹೊತ್ತಿದ್ದೇನೆ ಗೊತ್ತಾ, ನಾನಿಲ್ದ ಹೋಗಿ ಈ ಕೃಷ್ಣ ಇಲ್ಲಿ ಓಡಾಡ್ತಾರೆ ಅಷ್ಟು ಬಟ್ಟಿ ಮಾತಾಡಿ ಬಿಡ್ತಾರೆ. ಡ್ರೈವರು ನಾನು ಬರೋದಿಲ್ಲ, ಹುಡುಗ ಏನ್ ಮಾಡ್ತಾರೆ ಮಾಡಿ ಅಂತಾರಲ್ಲ ಆ ಟೈಪ್. ಡ್ರೈವರ್ ಒಳ್ಳೆ ಟೈಮ್ ಕೈಕೊಡ ಹಾಗೆ ನಾನು ಮಾಡಿ ಏನ್ ಮಾಡ್ತೀರಿ, ಕೃಷ್ಣನನ್ನ ಅವನ ಪತ್ನಿ ಸಮೇತನಾಗಿ ಹೊತ್ತವನು ಗೊತ್ತಾ ನಾನು, ಕೃಷ್ಣ ಯಾರು ಗೊತ್ತಾ, ಉಪೇಂದ್ರ ನಿನ್ನ ತಮ್ಮ ಅಂತ ಹೇಳ್ತಾರೆ ಇಂದ್ರದೇವರು. ನಿನ್ನ ತಮ್ಮ, ನಿನ್ನ ತಮ್ಮ ನನ್ನ ಮೇಲೆ ಕೂತು ಓಡಾಡ್ತಾನೆ, ನಾನು ಎಷ್ಟು ಭಾರ ಹೊರ್ತೇನೆ ಅಂತ ಅರ್ಥ ಆಗ್ತಾನೆ ನನಗೀಗ ಅಂತ ನನ್ನ ಮೇಲೆ ಜೋರು ಮಾಡ್ತೀಯ ನೀನೀಗ. ನಾನು ಕಣ್ಣು ಹಾಕಿರುವ ಸುಮುಖನಿಗೆ ದೀರ್ಘಾಯುಷ್ಯ ಕೊಟ್ಬಿಟ್ಟಿದ್ದೀಯಾ, ನನ್ನ ಪರಾಕ್ರಮ ಏನ್ ತಿಳ್ಕೊಂಡಿದ್ದೆ ಅಂತ ಹೊಡ್ಕೊಂಡಿದ್ದೆ ಹೊಡ್ಕೊಂಡಿದ್ದೇನೆ. ಆ ಕ್ಷಣಕ್ಕೆ ಕೃಷ್ಣ ಮೇಲೆ ಕೂತಿದ್ದಾರೆ, ಇದು ಆಶ್ಚರ್ಯ. ಕೃಷ್ಣ ಇಲ್ಲಿ ಜಾಗ ಯಾವ್ದಿದೆ, ಕರುಣ ಏನ್ ಹೇಳಿದೆ ಅಂತ ಕೇಳ್ತಾರೆ. ಏನ್ ಹೇಳಿದೆ ನೀನು, ನೀನು ನನ್ನನ್ನು ಹೊತ್ತಿದ್ದೀಯಾ ಅಂತ ಕೇಳ್ತಾರೆ. ತುಂಬಾ ಜನ ವಿಷ್ಣು ಸಹಸ್ರ ಅರ್ಥ ಆಗುತ್ತೆ ಅಂತ ಒಳ್ಳೆ ವಾಕ್ಯ ಇದು. ನೀನು ನನ್ನ ಮೇಲೆ ಕೂತಿದ್ದೀಯಾ, ಕೃಷ್ಣ ಗರುಡವಾಹನ ಗರುಡವಾಹನ ಅಂತ ಹೇಳಿದಾಗಲ್ಲ ಕೃಷ್ಣ ಲಕ್ಕಿ ಪಾಪ, ಗರುಡನಂತ ಒಳ್ಳೆ ವೆಹಿಕಲ್ ಇತ್ತು ಬಚಾವಾಗ, ಇಲ್ಲೋರು ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ ಅಂತ ಹೇಳಿಬಿಟ್ಟು ಏನ್ ಮಾಡ್ಬೇಕು ಅದಕ್ಕೆ. ಗರುಡನ ಸಹಾಯದಿಂದ ಕೃಷ್ಣ ಪಾಪ ಓಡಾಡ್ತಿದ್ದ, ನೀನೆಲ್ಲ ಓಡಾಡ್ತಿದ್ದ, ಆದ್ರಿಂದ ಇದು ಗರುಡನ ಪರಾಕ್ರಮ ಅಂತ ಕರಿಬಾರದು ಅಂತ ಕೃಷ್ಣ ಉತ್ತರ ಕೊಡ್ತಾನೆ. ಗರುಡ, ನಿನ್ನಿಂದ ನಾನು ಇದ್ದೇನೆ ತಿಳ್ಕೊಂಡಿದ್ದೀಯಾ, ನಿನ್ನ ಸಹಾಯ ತಗೊಂಡು ಓಡಾಡ್ತಾ ಇದ್ದೇನೆ ತಿಳ್ಕೊಂಡಿದ್ದೀಯಾ, ಯಾರು ಹೇಳಿದ್ರೆ ನಿನಗೆ, ನಾನು ನೀನು ನನ್ನನ್ನು ಹೊತ್ತಿಲ್ಲ. ಕೃಷ್ಣ ಹೇಳ್ತಾನೆ, ನೀನು ನನ್ನನ್ನು ಹೊತ್ತಿಲ್ಲ, ನಿನ್ನ ಒಳಗೆ ಕೂತು ನನ್ನನ್ನು ನಾನೇ ಹೊತ್ಕೊಂಡಿದ್ದೇನೆ ಅಂತ ಹೇಳ್ತಾನೆ ಕೃಷ್ಣ. ನಿನ್ನ ಒಳಗೆ ಕೂತು ನನ್ನನ್ನು ನಾನೇ ಹೊತ್ಕೊಂಡಿದ್ದೇನೆ ಹೊರತು ಹೊರಲಿಕ್ಕೆ ನೀನ್ಯಾರು. ನೋಡಿ ಈ ಮಾತನ್ನು ಕೃಷ್ಣರ ಹೊರತು ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಸುಸುಳ್ಳು ಹೇಳ್ತಾನೆ, ಪ್ರಸಂಗವಂತ ಹೇಳ್ತಾನೆ ಅಷ್ಟೇನೆ. ಕೃಷ್ಣನಿಗೆ ಎಲ್ಲ ಇದೆ, ಯಾವಾಗ ಹೇಳೋದಿಲ್ಲ, ಪ್ರಸಂಗವನ್ನು ಮಾತ್ರ ಹೇಳ್ತಾನೆ. ಏನೂ ಇಲ್ಲ, ಯಾವಾಗ ಹೇಳ್ತಾರೆ, ಅದು ದುರಹಂಕಾರದ ಲಕ್ಷಣ.
ಇಲ್ಲದವನು ಇದೆ ಅಂತ ಹೇಳ್ಕೊಂಡು ಓಡಾಡೋದು ಅವರ ದುರಹಂಕಾರ. ಇದ್ದ ಕಷ್ಟ ಯಾವಾಗ ಹೇಳುವುದಿಲ್ಲ, ಪ್ರಸಂಗ ಬಂದಾಗ ಮಾತ್ರ ಹೇಳುತ್ತಾನೆ. ನಿನ್ನ ಒಳಗೆ ನಿಂತು ನನ್ನನ್ನು ಹೊತ್ತವನು ನಾನೇನೆ, ಇನ್ನ ಅರ್ಥ ಮಾಡ್ಕೊಳ್ಳುದೇನೆ, ಏನ್ ಮಾತಾಡ್ತೀಯ ನೀನೀಗ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳುತ್ತಾರೆ, ಗರುಡನೊಳಗೆ ನಿಂತು ದೇವರನ್ನು ನಿಜವಾಗ್ಲೂ ಹೊತ್ತವರು ಯಾರು ಗೊತ್ತೇನು, ವಾಯುದೇವರು. ಅದಕ್ಕೇನೆ ಪತಗಾಭಿರಾತಂ ಜಿಗಾ ವಿಶ್ವಂಭರಂ ಬಿಭ್ರ ಬಸವು ಜಿಗಾಯ ಅಂತೇನು ಸೋದ್ರದಲ್ಲಿ ಹೇಳುತ್ತಾರಲ್ಲ, ಒಳಗೆ ವಾಯು ಗರುಡನ ಉಸಿರು ತೆಗೆದುಬಿಡಿ ಬೋಲುದು ಅಂತ ಕಥೆ. ಗರುಡ ಹಾರಬೇಕಾದ್ರೆ ಉಸಿರಿಡುತ್ತಾನೆ ಹಾರಬೇಕು, ಉಸಿರು ವಾಯುದೇವರು ತಾನೆ. ಅದಕ್ಕೆ ಗರುಡ ವಾಹನ ಅಂತ ಕರಿತೇ ಹೊತ್ತೇನೆ, ನಿಜವಾಗ್ಲೂ ವಾಯುವಾಹನ ಪರಮಾತ್ಮ ಅಂತ ಹೇಳುತ್ತಾರೆ. ಸುಪರ್ಣೋ ವಾಯುವಾಹನ, ಸುಪರ್ಣೋ ವಾಯುವಾಹನ ಅಂತ ಎರಡು ಸರ್ತಿ ವಾಯುವಾಹನ ಅನ್ನ ಪದ ತಾಯ್ತು. ಏನೋ ನನ್ನಂತ ನನ್ನಂತ ದಾಸ ಇದ್ದಾಗಿದೆ ಬದುಕಿದೆ ಅಂತ ಹೇಳಿಲ್ಲ. ಏನು ಚೂಡಾಮಣಿ ಪವನಜ ಪದಯೋರ್ ನಿಧಾಯ ಸರ್ವಾಂಗ ಕೈಹಿ ಪ್ರಣತಿಮಶ್ಯ ಚಕಾರ ಭಕ್ತ್ಯ. ಮಾತೇ ಇಲ್ಲ ಹನುಮಂತನು, ಮುಂದೆ ಚೂಡಾಮ ಸತ್ತಾಗ ನಮಸ್ಕಾರ ಹಾಕಿ, ರಾಮ ಎಂಥ ಅವಕಾಶ ಕೊಟ್ಟಿ ನನಗೆ ನೀನು ಅಂತ ಹೇಳುತ್ತಾನೆ. ಎಂಥ ಅವಕಾಶ ಕೊಟ್ಟಿ, ಎಲ್ಲಿ ಸೀತೆ ನೀನು ಕಳ್ಕೊಳ್ಳೋದು ಅಂದ್ರೇನು, ಹುಡುಕಕ್ಕಾಗೋದಿಲ್ಲ ಅಂದ್ರೆ ಎಲ್ಲ ನಾಟಕ. ನಮಗೆ ಒಂದು ಅವಕಾಶ ಕೊಟ್ಟಿದ್ದೀ ಅಷ್ಟೇ, ನೀನು ಸರ್ವೋತ್ತಮ ಅಂತ ಹಾಡಿದಾಗ ರಾಮದೇವರು ಹೇಳುತ್ತಾರೆ, ಎಂಥ ಭಕ್ತ ಹನುಮಂತ. ಹನುಮಂತ ಸೇವೆ ಮಾಡಿದ್ದೆಲ್ಲ ಪಾರ್ಟಿಯೇ, ಆ ಸೇವೆ ಮಾಡಿ ದೇವ್ರ ಕೊಟ್ಟ ಅವಕಾಶ ತಿಳ್ಕೊಂಡಲ್ಲ, ಅದು ನಿಜವಾದ ಸೇವೆ ಅಂತ ಹೇಳುತ್ತಾರೆ. ನಿಜವಾದ ಸೇವೆ ಅಂದ್ರೆ ಇದೇನೆ, ರಾಮೋಪಿ ನಾಣ್ಯದ ಅನುತಾತ ಮನುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿರಕ್ಷ ಕಿಂಚಿತ್ ಸ್ವಾಪ್ತ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರುವನ್ ಸಮಾಪ್ತಿಷಗಮಂ ಪರಮಾಭಿಸುಷ್ಟ. ಎಂಥ ಅನುಗ್ರಹ ಮಾಡಿದ್ದು ರಾಮದೇವರು. ಇದನ್ನ ಅರ್ಥ ಮಾಡಿಕೊಂಡ್ರೆ ರಾಮ ಹನುಮಂತನ ಭಕ್ತಿನ ರಾಮದೇವರು ಮೆಚ್ಚರು, ಶಕ್ತಿನ ಮೆಚ್ಚಿಲ್ಲ ಭಕ್ತಿನ ಮೆಚ್ಚರು. ಇದನ್ನ ಅರ್ಥ ಮಾಡಿಕೊಂಡ್ರೆ ಗರುಡ ತನ್ನ ಶಕ್ತಿನ ಹೇಳ್ಕೊಳ್ಳೋ ಕೊಡುತ್ತಾನೆ, ಕೆಟ್ಟ ಸುಮ್ಮನೆ ಕೊಡು ಅಂತ ಹೇಳುತ್ತಾನೆ. ಗರುಡನಿಗೆ ಸಾಕಷ್ಟು ಮುಖಭಂಗ ಆಗುತ್ತೆ, ಆದ್ರೆ ದುರಂತರ ಹೇಳುವುದಕ್ಕೆ ಮಧ್ಯೆ ಕಡೆ ಗರುಡ ನಾನು ಸುಮ್ಮನೆ ಮಾತಾಡೋದಿಲ್ಲ, ನಿನ್ನ ಶಕ್ತಿ ಎಲ್ಲ ನಾನು ತೋರಿಸ್ಬಿಡ್ತೇನೆ, ನಿನ್ನವರು ನೀನು ಮತ್ತೆ ಅದೇ ಬರ್ಕೊಂಡು ಓಡಾಡ್ತಾ ಇರ್ತೀಯ ಮತ್ತೆ, ಆಗ ಹೋಗ್ಲಿ ಪರೀಕ್ಷೆ ಅಂತ ಹೇಳ್ತಾನೆ ಕೃಷ್ಣ. ಆಗ ಹೋಗ್ಲಿ ಪರೀಕ್ಷೆ, ನನ್ನ ನೋಡ್ತೇನೆ ನನ್ನ ನೋಡ್ತೀನಿ ಅಂತ ಹೇಳ್ತೀಯಲ್ಲ, ನನ್ನ ನೋಡೋದು ಬೇರೆಯ, ಇವಾಗ ನನ್ನ ಕೈ ಬರೋ ಸಾಕು ಅಂತ ಎಡಗೈ ಇತ್ತಂತೆ ಪರಮಾತ್ಮ. ಅದೇ ಇಳಿದ್ಬಿಟ್ಟಂತೆ ಕೃಷ್ಣ, ಇಳಿದ್ಬಿಟ್ಟು ನೀ ಎಡಗೈ ಬೇರೆ ಇರ್ತೇನೆ ಅವ್ರಿಗೆ ಬಲಗೈ ಕೂಡ ಅಲ್ಲ, ಮತ್ತೆ ಎಡಗೈಗೂ ಸಾಕು ಇಲ್ಲ ಅಂತ ಹೀರೇ ಮದುವನು. ಎಡಗೈ ಇರ್ತೇನೆ ಹೊರಗುತ್ತು ಬೆಲ್ಲ ಕೈ ಇತ್ತಂತೆ, ಬೆಳ್ಳ ಅಪ್ಪಕ್ಕಿ ಬೆಲ್ಲ ಹೋಗ್ತಾ ಇದ್ದಾರೆ ಒಳಗಡೆಗೆ, ಒದರ್ತಾ ಇದ್ದಾರೆ ಗರುಡ ಒಳಗಿದ ದಾಖಲೆ ಇರುವನು. ಇಷ್ಟೊತ್ತು ಹಾರಾಡ್ತಿದ್ದ, ಈಗ ಒದ್ದಾಡ್ತಿದ್ದಾರೆ ಹಾಗಾಗಿಬಿಟ್ಟಿದೆ. ಇನ್ನು ಹಾರಾಡಿಲ್ಲ ಗರುಡ, ಒದ್ದಾಡ್ತಿದ್ದಾರೆ, ಚಿತ್ರಹಿಂಸೆ ಆಗ್ತಾ ಇದೆ. ಒದ್ದಾಡ್ತಾ ಹೇಳ್ತಾನೆ, ಕೃಷ್ಣ ಕೃಷ್ಣ ನನ್ನ ಕಾಪಾಡು, ನನ್ನ ಕಾಪಾಡು, ನನ್ನ ಹೊರಲಿಕ್ಕಾಗೋದಿಲ್ಲ, ಹೌದು ನನ್ನ ನಾನು ಹೊತ್ತಿದ್ದಲ್ಲ ಕೊಟ್ಕೊಂಡು. ಇದು ಆಶ್ಚರ್ಯ, ದುರ್ಯೋಧನ ಮುಂದೆ ಮಾಡಿದ ಪ್ರಯತ್ನ ಇದು, ಗರುಡ ಗರುಡ ಬಂದದ ಕಥೆ ಇದು. ಅನ್ಯೇ ಭಾಗವತತ್ವೇತಿ ಚಿನ್ನ ಧರ್ಮಃ ಕ್ವಚಿತ್ ಕ್ವಚಿತ್. ಗರುಡ ಭಾರಿ ಸೇವಕ, ಶೇಷದೇವರು ಭಾರಿ ಸೇವಕರು, ಭವಿಷ್ಯ ಪ್ರಕರಣ ಕೇಳಿದವರಿಗೆಲ್ಲ ಗೊತ್ತು, ನನ್ನ ಪಾರಪಾತ್ರ ಮಾಡ್ಕೊಂಡಿದ್ದಾನೆ ಗೊತ್ತಾ, ಎಷ್ಟು ಪ್ರಿಯ ಗೊತ್ತಾ ಕೃಷ್ಣರಿಗೆ ಅಂತ ಹೇಳ್ಕೊಂಡಿದ್ದೆ ಹೇಳ್ಕೊಂಡಿದ್ದೆ ಶೇಷದೇವರು. ಇಲ್ಲಿ ಗರುಡ ಹೇಳ್ಕೊಂಡಿದ್ದೆ ಹೇಳ್ಕೊಂಡಿದ್ದೇನೆ. ಅಲ್ಲಿ ಶೇಷ ಗರ್ವ ಬಂದಾಗಿ ತಿರುಪತಿ ಬಂತು, ತಿರುಪತಿ ಬರೋ ಕಾರಣವಾಗಿದ್ದು ಶೇಷನ ಗರ್ವ ಬಂದ ಶೇಷಾತ್ರಿ, ಅದನ್ನು ಸುತ್ತಿಕೊಂಡು ನಿಂತ್ಕೊಂಡ ವಾಯುದೇವರು ಹಾರಿಸಿಬಿಡ್ತಾರೆ. ಇಲ್ಲಿ ಬಂದಿದ್ದಕ್ಕೆ ವೆಂಕಟ ಪರ್ವತವಾಗಿ ಮುಂದೆ ಬಂತು, ಶೇಷಗಿರಿ ಆಯ್ತು. ಇಲ್ಲಿ ಗರುಡನ ಗರ್ವ ಬಂದಾಯ್ತಂತೆ. ಆಗ ಗರುಡ ಸ್ತೋತ್ರ ಮಾಡ್ತಾನೆ, ನೋಡಿದ್ಯಾ ಆಗ ತಮಾಷೆ ಆಯ್ತಂತೆ, ಕಾಗೆಗಳೊಂದು ಕುಕ್ಕರ ಶುರು ಮಾಡಿದ್ರು ಗರುಡನನ್ನ, ಅದೇ ಬೆಸ್ಟ್ ಆಗುತ್ತೆ ಕಾಗೆಗಳಿಗೆ. ಎಂದೆಂದೂ ಆಗ್ತಿದ್ದಿಲ್ಲ ಪಾಪ, ಇವತ್ತು ಗರುಡ ಕೆಳ ಬಿದ್ದಿದ್ದಾನಲ್ಲ, ಬಂದು ಬಿಟ್ಟು ಇನ್ನೇ ಕುಕ್ಕರ ಕಥೆ ಬಂದ್ಬಿಟ್ಟುವಂತೆ. ಗರುಡ ಹೇಳ್ತ ದೇವರ ಕೈ ಬಿಟ್ಟು ಏನು ಗತಿ ಆಗುತ್ತೆ ಅಂತ ಹೇಳುತ್ತಾರೆ ಆಚಾರ್ಯ ಬ್ರಹ್ಮಸೂತ್ರ ಭಾಷೆಯಲ್ಲಿ. ಕೋಟ್ ಮಾಡ್ತಾರೆ, ಶಪಚಾಗತಿ ಕಷ್ಟತ್ವ ಬ್ರಹ್ಮೇಶಾನಾದಯ ಸುರಾಹ ವಿಮುಖಾಹ ಭರವು ಯಾಂತಿ ಅಂತ ಹೇಳುತ್ತಾರೆ. ದೇವರ ಕೈ ಬಿಟ್ಟರೆ ಯಾವ ದೇವತೆಗಳು ಕೂಡ ತಮ್ಮ ಸ್ಥಾನ ಉಳಿಸಿಕೊಳ್ಳಬೇಕಾಗೋದಿಲ್ಲ. ಮತ್ತು ಗರುಡದ ಸ್ಥಿತಿ ಏನಾಗಿದೆ ಅಂತ ಅರ್ಥ ಮಾಡಿಕೊಂಡು ವಾದಿರಾಜ ಸ್ವಾಮಿಗಳು ಸರಸಭಾರತಿ ವಿಲಾಸದಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಅನ್ಯ ದೇವತೆಗಳು ಜೀವೋತ್ತಮರೇ ಅಲ್ಲ, ಸರ್ವೋತ್ತಮರೇ ಆಗ್ತಾರೆ. ಜೀವೋತ್ತಮರು ವಾಯುದೇವರು ಮಾತ್ರ, ಉಳಿದ ಗರುಡ ಶೇಷಾದಿಗಳಿ ಜೀವೋತ್ತಮತ್ತರೇ ಬರೋದಿಲ್ಲ ಅಂದಮೇಲೆ ಸರ್ವೋತ್ತಮತ್ತು ಯಾವ ಯೋಚನೆ ಮಾಡ್ತಾರೆ ಎಲ್ಲ ಕೋಟ್ ಮಾಡ್ತಾ ಹೋಗ್ತಾರೆ. ಭಾರತದ ಕಥೆನೆಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ಇದಕ್ಕೆ ನೇರ ವ್ಯಾಖ್ಯಾನ ಬರೋದಿಲ್ಲ, ಅಲ್ಲಿ ಕೋಟ್ ಮಾಡ್ತಾರೆ. ಅದು ಗರುಡರ ಗರ್ವ ಬಂದ ವಿಚಿತ್ರವಾದ ಕಥೆ ಇದು. ಗರುಡ ಆಗ ಸಂಪೂರ್ಣವಾಗಿ ಪರಾಜಿತನಾದರಂತೆ. ನೋಡಿದೀಯ ದುರ್ಯೋಧನ, ಸದಾಕಾಲ ಭಗವಂತನನ್ನ ಗಗನದಲ್ಲಿ ಸಂಚರಿಪ ಗರುಡ ದೇವರೇ ತುರಗ ಈ ಪರಿಯ ಸೊಬಗಾಲ ದೇವರಲ್ಲಿ ನಾಕಾಣೆ ಅಂತ ಪುರಂದರದಾಸರು ಹಾಡಿದ್ದಾರೆ. ಇದನ್ನ ಕೇಳಿ ನಮಗೆ ಅರ್ಥ ಆಗ್ತದಾಗ ಇಂತಹ ಗರುಡನಿಗೆ ಈ ಸ್ಥಿತಿ ಹೀಗಾಗಿದೆ. ಆ ಕೃಷ್ಣ ಏನು ಗರುಡನ ಗರ್ವಭಂಗ ಮಾಡಿದನಲ್ಲ, ಆ ಕೃಷ್ಣನೇ ಕೃಷ್ಣ, ನಾರಾಯಣನೇ ಕೃಷ್ಣ, ಇವನ ಮುಂದೆ ಏನು ಸಾಮರ್ಥ್ಯ ನಡೀತಾ ಇದೆ ನಿನ್ನದು. ಆದ್ದರಿಂದ ಪಾಂಡವರ ಸಂಪತ್ತನ್ನು ಏನು ಹೆಚ್ಚೇನು ಕೇಳ್ತಾ ಇಲ್ಲ ಅವರೀಗ, ಅವ್ರದನ್ನ ಅವ್ರು ಕೇಳ್ತಾರೆ ಅಷ್ಟೇ, ನಿಂದನ ಅವ್ರು ಕೇಳ್ತಾ ಇಲ್ಲ. ಇನ್ನು ಯೋಚನೆ ಮಾಡಬೇಕು, ಬಾಡಿಗೆ ಕೊಟ್ಟಿರೋದು ಕೇಸ್ ಹಾಕ್ತಾರಲ್ಲ, ಬಾಡಿಗೆ ಯಾರು ತಾವು ಕೊಡ್ಬೇಕಾದ್ರೆ ಕೊಡೋದು ಕೇಳ್ತಾರೆ ಅಷ್ಟೇ, ಯಾರ್ದೋ ಮನೆ ಬಾಡಿಗೆ ಕೊಡು ಅಂತಾನೆ ಕೇಳೋದಿಲ್ಲ. ಆ ತರ ದೇವರು ಕೇಳೋದು, ಪಾಂಡವರು ಕೇಳ್ತಿರೋದು, ತಮ್ಮ ರಾಜ್ಯವನ್ನು ವಾಪಸ್ ಕೊಡಲಿಕ್ಕೂ ನಿನ್ನ ರಾಜ್ಯವನ್ನು ಕೊಡಲೇ ಕೇಳ್ತಾ ಇಲ್ಲ. ಆಗ ದುರ್ಯೋಧನ ಹೇಳ್ತಾನೆ, ನನ್ನ ರಾಜ್ಯ ನಾನು ಕೊಡೋದಿಲ್ಲ, ನಮ್ಮ ಅಪ್ಪನ ರಾಜ್ಯ ಅಂತ ಶುರು ಮಾಡಿದ್ದೇನೆ, ನಮ್ಮ ಅಪ್ಪನ ರಾಜ್ಯ ಇದು, ಅದಕ್ಕೆ ನಾನು ಕೊಡೋದಿಲ್ಲ. ಆಗ ಗಾಂಧಾರಿ ಮಾತಾಡ್ತಾಳೆ, ಭಾರಿ ಇಂಪಾರ್ಟೆಂಟ್. ಗಾಂಧಾರಿ ಬಂದಿರ್ತಾಳೆ ಸಭೆಗೆ, ಅಲ್ಲೇ ಕೂತಿರ್ತಾಳೆ, ಹೇಳ್ತಾಳೆ, ಧೃತರಾಷ್ಟ್ರಗಿಂತ ಜೋರಾಗಿ ಗಾಂಧಾರಿ ದುರ್ಯೋಧನ ಬೈತಾಳೆ, ಇದು ಬಹಳ ಮುಖ್ಯ. ದುರ್ಯೋಧನ, ನಮ್ಮಪ್ಪನ ರಾಜ್ಯ ನಮ್ಮಪ್ಪನ ರಾಜ್ಯ ಅಂತ ಇಷ್ಟು ಹೇಳ್ತೀಯಲ್ಲ, ನಿಮ್ಮಪ್ಪ ರಾಜ ಯಾವಾಗಿದ್ದ ಅಂತ ಕೇಳ್ತಾಳೆ. ಅದು ಬಹಳ ಇಂಪಾರ್ಟೆಂಟ್. ಎಂದು ಧೃತರಾಷ್ಟ್ರ ರಾಜ ಆಗಿದ್ದ, ಒಳ್ಳೆ ಗಾಂಧಾರಿ ಬಯಲು ಬಂದ ಮಾತಿದ್ರು, ಒಂದು ಬಹಳ ಮುಖ್ಯವಾದ ಮಾತಿತ್ತು. ಧೃತರಾಷ್ಟ್ರ ಹೇಗೆ ರಾಜನಾದ, ಯಾಕಾಗ್ಲಿಲ್ಲ ಅಂತ ಕೇಳಿದ್ರೆ, ಅವನು ಎಲ್ಲ ಆಗ ಕುರುಡ, ಅವನು ಅಕಾರೋಚ್ಚ ಪಾಂಡುಹು, ಅಂಧನಾಗಿದ್ದಕ್ಕೆ ಅವನು ಪಟ್ಟಾಭಿಷೇಕ ಆಗ್ಲಿಲ್ಲ ಧೃತರಾಷ್ಟ್ರನಿಗೆ. ಅದಕ್ಕೆ ತಾನೇ ಇನ್ನೊಂದು ಹೋಗಬೇಕು ಅಂತ ಕೇಳಿದ್ದ. ಮೊದಲು ವೇದವ್ಯಾಸರ ಅಂಬಿಕೆಯಲ್ಲಿ ಹುಟ್ಟಿಸಿದ್ದು ಧೃತರಾಷ್ಟ್ರರನ್ನ. ಭಾರಿ ಖುಷಿ ಪಟ್ಟವರು, ಕುರುಡ ಅಂತ ಹೇಳಿದ ತಕ್ಷಣ ಉಪಯೋಗ ಇಲ್ಲ, ರಾಜ್ಯಾಧಿಕಾರ ಇಲ್ಲ, ಇನ್ನೊಬ್ಬ ಅಂತ ಕೇಳಿದ್ದಕ್ಕೆ ಆಗ ಪಾಂಡವರಾಜ ಹುಟ್ಟಿತ್ತು. ಇಲ್ಲದೆ ಹೋಗಿ ಧೃತರಾಷ್ಟ್ರ ರಾಜ್ಯಾಧಿಕಾರ ಇದ್ದಿದ್ರೆ ಪಾಂಡವರ ಹುಟ್ಟ ಎಸಿಟಿನೇ ಇರ್ತಿರಲಿಲ್ಲ, ಇಲ್ಲೇ ಹೋಗಿ ಎಲಿಜಿಬಿಲಿಟಿ ಇಲ್ಲ ಅಂತ ಆಯ್ತಿಲ್ಲ ಧೃತರಾಷ್ಟ್ರನಿಗೆ. ಆದ್ದರಿಂದ ಅವನು ರಾಜನಾಗ್ಲಿಲ್ಲ ಅಂದಮೇಲೆ ಅವನ ಮಕ್ಕಳು ನೀವು ರಾಜರಾಗ್ತೀರಿ, ಇದು ದೊಡ್ಡ ಪ್ರಶ್ನೆ. ಇದು ನೀವು ಯಾವ ರಾಜರಾಗ್ತೀರಿ, ಸಾಧ್ಯ ಇಲ್ಲ. ಬಹಳ ಒಳ್ಳೆ ಮಾತು ಬರುತ್ತೆ ಅಲ್ಲಿ. ಅಲ್ಲಿ ಭೀಷ್ಮರು ದ್ರೋಣರೆಲ್ಲ ಒಪ್ತಾರೆ ಗಾಂಧಾರಿ ಮಾತನ್ನು. ಹೌದು, ಗಾಂಧಾರಿ ಸರಿಯಾಗಿ ಹೇಳ್ತಾ ಇದ್ದಾರೆ, ನಿಮ್ಮಪ್ಪ ರಾಜನಾಗ್ಲಿಲ್ಲ, ನಿಮ್ಮಪ್ಪನ ರಾಜ್ಯ ಮಾಡೋ ಸಾಧ್ಯತೆನೇ ಇಲ್ಲ. ದೃಷ್ಟಾಂತ ಕೊಡ್ತಾರೋ ನೋಡು, ನಿಮ್ಮಪ್ಪ ವಿಚಿತ್ರ ವೀರ್ಯರ ಮಗ, ಹೌದೊಂದು ವಿಚಿತ್ರ ವೀರ್ಯ ಶಂತನುವಿನ ಮಗ, ಅವನಪ್ಪ ಪ್ರತೀಪ ರಾಜ. ಪ್ರತೀಪ ರಾಜನ ಹಿರಿಯ ಮಗ ಯಾರು ಗೊತ್ತಾ? ದೇವಾತಿ ಅಂತ ಇದ್ದ, ದೇವಾತಿ ಅಂತ ಹಿರಿಯ ಮಗ ಶಂತನುವಿಗೆ. ಅವರು ಪಟ್ಟ ಕಟ್ಟಬೇಕು ಅಂತ ಇನ್ನು ಯೋಚನೆ ಮಾಡ್ತಾ ಇದ್ದಾರೆ, ದೊಡ್ಡ ಮಗ ಅಂತೇಳಿ. ಆಗ ದೊಡ್ಡ ಸಭೆ ಸೇರಿಸಿದ್ದಾನೆ, ಸಭೆಯಲ್ಲಿ ಜನಗಳೆಲ್ಲ ಪ್ರೊಟೆಸ್ಟ್ ಮಾಡಿದ್ರಂತದ. ಗುರುಗಳಿಂದ ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾರೆ, ಪುರೋಹಿತರು ರಾಜಗುರುಗಳಿಂದ ಹಿಡಿದು. ಅವನಿಗೆ ಪಟ್ಟ ಕಟ್ಟ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ರು. ಯಾತಕ್ಕೆ ಅಂತ ಕೇಳಿದರೆ, ತೊಗ್ದೋಷಯುಕ್ತ ದೇವಾಭಿಹಿ, ತೊಗ್ದೋಷಯುಕ್ತ, ಅವ್ರಿಗೆ ಚರ್ಮದ ರೋಗ ಇತ್ತಂತ. ಚರ್ಮದ ರೋಗ ಇತ್ತಂತೆ, ನೀವು ರಾಜ್ಯ ಬರೋದಿಲ್ಲ, ಚರ್ಮ ರೋಗ ಇರತಕ್ಕಂಥವನಿಗೆ ರಾಜ್ಯ ಅಧಿಕಾರ ಇಲ್ಲ ಅಂತ ಹೇಳಿಬಿಟ್ರು. ತಕ್ಷಣ ರಾಜ ಒಪ್ಕೊಂಡಂತ ಮಾತನ್ನು, ಪ್ರತಿಯೊಬ್ಬ ರಾಜ ಒಪ್ಕೊಂಡು ಬಿಟ್ಟು ಅವನು ಹೇಳ್ಕೊಳ್ಳಪ್ಪ, ರಾಜ್ಯ ಕೊಡಕ್ಕೆ ನೀವು ಬರೋದಿಲ್ಲ ಹೇಳಿದ ತಕ್ಷಣ ಅವರು ಕೂಡ ಗಣಪ ಬರಲಿಲ್ಲ, ಒಪ್ಕೊಳ್ತಾರೆ ಅಂತದ. ಪರಿಶ್ರಮ ಒಪ್ಕೊಂಡ್ಬಿಡ್ತಾರೆ, ಒಪ್ಕೊಂಡ್ಬಿಟ್ಟು ಆಯ್ತು ಅಂತ ಹೇಳಿ, ಯಯೋ ತಪಸ್ಸೇ ವನಂ ಅಂತ ಹೇಳಿದ್ದಾರೆ. ತಪಸ್ ಮಾಡ ಕಾಡು ಹೊರಟು ಬಿಟ್ಟನಂತೆ, ಕಾಡು ಹೊರಟು ತಪಸ್ ಮಾಡ್ತಾ ಕೂತಿದ್ದಾರಂತೆ. ಇನ್ನೂ ಕೂಡ ಅವನು ಇನ್ನೂ ತಪಸ್ ಮಾಡ್ತಾ ಈಗಲೂ ಕೂತಿದ್ದಾನಂತ, ಅವನು ಚಿರಂಜೀವಿ ಸದ್ಯಕ್ಕೀಗ ಇನ್ನೂ ಕೂತಿದ್ದಾನೆ. ಅವನು ಕಲಿಯುಗ ಮುಗಿಯುತ್ತಲ್ಲ, ಆ ಯಥಾರ್ಥ ಪ್ರಕಾರ ಮತ್ತೆ ಕೃತಯುಗ ಪ್ರಾರಂಭವಾಗುತ್ತೆ. ಕೃತಯುಗ ಪ್ರಾರಂಭವಾದ ಮೇಲೆ ಈ ಮಿನಿಸ್ಟ್ರಿ MLA MPಗಳು ಯಾರು ಇರೋದಿಲ್ಲ. ಆಗ ಮತ್ತೆ ಯಥಾರ್ಥ ಪ್ರಕಾರ ಸೂರ್ಯವಂಶ ಚಂದ್ರ ರಾಜರುಗಳೇ ಶುರುವಾಗ್ತಾರೆ, ಕ್ಷತ್ರಿಯರು ರಾಜರಾಗ್ತಾರೆ. ಆಗ ದೇವಾತಿ ಬರ್ತಾನೆ, ರಾಜನಾಗಿ ಬರ್ತಾನೆ, ಚಂದ್ರವಂಶದ ಪ್ರವರ್ತಕನಾಗಿ ದೇವಾತಿ ಬರ್ತಾನೆ. ಅವರು ಕರ್ಮರೋಗ ಅಂತ ಹೇಳಿದ್ರೆ ವಾಸಿ ಮಾಡ್ಕೊಂಡಿರ್ತಾರಂತೆ, ಇಷ್ಟು ದಿವಸಗಳ ಕಾಲ ತಪಸ್ಸು ಮಾಡಿ ವಾಸಿ ಮಾಡ್ಕೊಂಡ್ಬಿಟ್ಟಿರುತ್ತೆ. ಆ LGBT ಬರುತ್ತಾರೆ, ನೋಡಿದೀಯಾ, ನಿಮ್ಮ ಯಾರೋ ವಂಶದ ಕಥೆಯಲ್ಲ ಇದು, ನಿಮ್ಮದೇ ವಂಶದ ಕಥೆ ಅಂತ ಹೇಳುತ್ತಾರೆ. ನಿಮ್ಮದೇ ವಂಶದ ಕಥೆ ಇದೆ. ದೇವಾತಿ ಹಿರಿಯ ಮಗ, ಅವರ ರಾಜ್ಯ ಬರಲಿಲ್ಲ. ಧೃತರಾಷ್ಟ್ರ ಹಿರಿಯ ಮಗ, ಅವರಿಗೆ ರಾಜ್ಯ ಬರಲಿಲ್ಲ. ಯಾಕೆ? ಅನಧಿಕಾರಿಗಳಾದ್ದರಿಂದ, ಅರ್ಹತೆ ಇರಲಿಲ್ಲ. ಆದ್ದರಿಂದ ಚರ್ಮರೋಗ ಇದ್ದವನಿಗೇನೇ ರಾಜ್ಯ ಕೊಡಲಿಲ್ಲ. ಇನ್ನು ಕುರುಡರು ರಾಜ್ಯ ಯಾರು ಕೊಡ್ತಾರೆ? ಕುರುಡ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡಬೇಕಾಗುತ್ತೆ ಅಷ್ಟೇ. ದಯವು ಕೊಟ್ಟು ಎಷ್ಟರ ಕಾಯ್ತಾರೆ ಲೆಕ್ಕ ಹಾಕಿ ನೋಡೋಣಂತೆ. ಇವತ್ತಿನ ಕಾಲ ಚರ್ಮರೋಗ ಅಂತ ಬುದ್ಧಿ ಇಲ್ಲದವರು ರಾಜ್ಯ ಆಗ್ಬೋದು, ಏನು ಯೋಚನೆ ಇಲ್ಲ. ಆ ಕಾಲ ಎಂತ ಸ್ಟ್ರಿಕ್ಟ್ ಆಗಿತ್ತು ಗಮನಿಸಬೇಕು. ಅಷ್ಟು ಜನಗಳ ಜವಾಬ್ದಾರಿ ಇದೆ ಅವನಿಗೀಗ. ಒಬ್ಬ ಡ್ರೈವರ್ ಆಗಲಿಕ್ಕೆ ಒಂದು 60-70 ಜನ ಜವಾಬ್ದಾರಿ ಹೊರತಾರೆ ಅಷ್ಟೇ. ಅವನು ಅಂತವ್ರು ಎತ್ತರ ಪರೀಕ್ಷೆ ಮಾಡ್ತಾರೆ. ಇದು ಸಮಾಜದ ಜವಾಬ್ದಾರಿ ಹೊರಬೇಕು, ರಾಜ್ಯದ ಜವಾಬ್ದಾರಿ ಹೊರಬೇಕು, ದೇಶದ ಜವಾಬ್ದಾರಿ ಹೊರಬೇಕು ಅಂದಮೇಲೆ ಆಮೇಲೆ ಯಾವ ದೋಷಗಳು ಇರಬಾರದು. ಅಂತ ಹೊತ್ತಿನೊಳಗೆ ಕೂಡವಾಗ ನಿಮ್ಮಪ್ಪ ರಾಜ ಹೇಗಾಗ್ತಾನೆ? ಅದು ರಾಜನಾಗದೆ ಹೋದ್ಮೇಲೆ ನಿಮಗೆಲ್ಲ ಪುತ್ರಾರ್ಜಿತ ಆಸ್ತಿ ಹೇಗಾಗುತ್ತದೆ? ಆಶ್ಚರ್ಯ, ಗಾಂಧಾರಿ ಮಾತಾಡುತ್ತಾರೆ ಅಂದಮೇಲೆ ಇನ್ನ ಯಾರು ಪ್ರಶ್ನೆ ಮಾಡಾಗೇ ಇಲ್ಲ. ನೇರವಾಗಿ ಸಭೆಯಲ್ಲಿ ಈ ಪ್ರಶ್ನೆ ಮಾಡಿದಾಗ ದುರ್ಯೋಧನ ಉತ್ತರ ಕೊಡೋಕೆ ಸಾಧ್ಯವಾಗ್ತಾ ಇಲ್ಲ. ಗಮನಿಸಬೇಕು, ಆಚಾರ್ಯ ಮುಂದೆ ಹೇಳುತ್ತಾರೆ, ಗಾಂಧಾರಿ ಇಷ್ಟು ಧರ್ಮನಿಷ್ಠೆಯಿಂದ ಬದುಕಿದ್ದಕ್ಕೋಸ್ಕರ ಅವರ ಜೀವನದಲ್ಲಿ ಎಷ್ಟು ಪುಣ್ಯ ಸಂಪಾದನೆ ಮಾಡಿಲ್ಲ ಅಂದ್ರೆ ಧೃತರಾಷ್ಟ್ರ ಸ್ವಲ್ಪ ಮೇಲೆ ಹೋಗ್ಬಿಟ್ಲಂತ ಅವಳು ಸಾಧನೆಯಲ್ಲಿ. ಅದ್ ಯಾಕೆ ಕಡಿಮೆ ಆಗ್ತದೆ ಮುಂದೆ ಹೇಳ್ತಾರೆ. ನಾಲ್ಕು ಇರಬೇಕು, ಗಾಂಧಾರಿ ದುರ್ಯೋಧನ ಮೇಲೆ ಮಮಕಾರವನ್ನು ತೋರಿಸ್ತಾ ಇದ್ದಿದ್ದು ಧೃತರಾಷ್ಟ್ರನೇ ಹೊರತು ಗಾಂಧಾರಿ ಅಲ್ಲ. ಬಹಳ ಇಂಪಾರ್ಟೆಂಟ್ ಅದು. ಗಾಂಧಾರಿ ಪುತ್ರ ಮೋಹನ ಗೆದ್ದಿರ್ತಾರೆ, ಧೃತರಾಷ್ಟ್ರಿಗೆಲ್ಲಕ್ಕೆ ಆಗ್ತಿರಲಿಲ್ಲ. ಬಹಳ ಇಂಪಾರ್ಟೆಂಟ್. ಎಷ್ಟೋ ಬರೋದ ಮನೆಯಲ್ಲಿ ತಾಯಿ ಸ್ಟ್ರಿಕ್ಟ್ ಇದ್ರು ತಂದೆ ಲೂಸು ಬಿಟ್ಟು ಮನೆ ಕೆಡುತ್ತಲ್ಲ, ಧೃತರಾಷ್ಟ್ರ ಎಕ್ಸಾಂಪಲ್. ಅದಕ್ಕೆ ಪಾಪ ತಾಯಿ ತಾಯಿ ಗಾಂಧಾರಿ ಎಷ್ಟೋ ಹೇಳ್ತಾರೆ, ಈ ಮಾತು ಕೇಳಬೇಡ, ಕೇಳಿದ್ದಕ್ಕೆಲ್ಲ ತಲೆ ಹಾಕಬೇಡ, ಗೊತ್ತಿರ್ತಾರೆ ತಾಯಿ ಸ್ಟ್ರಿಕ್ಟ್ ಅಂತೇಳಿ. ತಾಯಿ ಎಲ್ಲ ಗೊತ್ತಿರ್ತಾರೆ, ಅಪ್ಪ ತೋರ್ತಿರ್ತಾನ. ಧೃತರಾಷ್ಟ್ರದ ಹತ್ರ ಹೋಗ್ಬೇಕಾದ್ರೆ ಗಾಂಧಾರಿ ಇಲ್ಲಕಾಲ ಹೋಗ್ತಾ ಇರ್ತಾರೆ. ಇದು ಗಾಂಧಾರಿ ಬಗ್ಗೆ ತುಂಬಾ ಜನ ಗೊತ್ತಿಲ್ಲ. ಇದೊಂದು ಗಾಂಧಾರಿ ಬಗ್ಗೆ ಒಂಥರ ದುರ್ಯೋಧನ ತಾಯಿ ಎಂಬ ಒಂದು ಮಾತು ಕೇಳೆ ಒಂಥರ ಬೇರೆ ಬೇಷ ಡೆವಲಪ್ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ
ದುರ್ಯೋಧನ ತಾಯಿಯ ಮೇಲೆ ಬಹುಶಃ ಕೆಟ್ಟವಳು ಇರಬೇಕು ತೀರ್ಮಾನ ಮಾಡ್ಕೊಂಡ್ ಬಿಡ್ತಾರೆ. ಹಾಗಿಲ್ಲ, ಗಾಂಧಾರಿ ಭಾರಿ ಒಳ್ಳೆಯವಳು, ಅವಳು ಎಂದೂ ದುರ್ಯೋಧನ ಸಪೋರ್ಟ್ ಮಾಡೋದಿಲ್ಲ. ಅವಳು ಮಾಡಿದ ಜನ್ಮದಲ್ಲಿ ಒಂದೇ ಒಂದ್ಸರ್ತಿ ಅವಳು ಮಾಡಿದ್ದು ಯಾವಾಗ ಕುಂತಿ ಧರ್ಮರಾಜನ ಹೆತ್ತಲು ಅಂತ ಕೇಳಿದಳಲ್ಲ, ಆಗ ಅಸೂಯೆ ಕೊಟ್ಟು ಬಟ್ಟೆ ಹೊಡ್ಕೊಂಡಲ್ಲ, ಅದು ಒಂದೇ ಅವಳು ಮಾಡಿದ ಕೆಲಸ. ಅದು ಯಾತಕ್ಕೆ ಬಟ್ಟೆಗಳು ಅವನು ಕೂತಿದ್ದ ಅವಳ ಬುದ್ಧಿ ಬಂತಷ್ಟೇ. ಗರ್ಭಿಣಿಯಾಗಿದ್ದಲ್ಲ ಅವನು ಪ್ರಭಾವ ಆಯ್ತು, ಕುಡಿದು ಕೆಟ್ಟ ಮಾತಾಡ್ತಾರಲ್ಲ ಹೊರತಾರಲ್ಲ ಆಟೈತು ಹೊರತು ಅವ್ರು ಹೊರಗೆ ಹೋದ್ಮೇಲೆ ಕಟ್ ಮಾಡಿದ್ರೆ ಮತ್ತೆ ಅವಳು ಈ ಗಜಗೋರಿ ಕತೆ ಇದೆಲ್ಲ ಕತೆಗಳವಲ್ಲ ಎಲ್ಲಿ ನಡೆದಿಲ್ಲವಲ್ಲ ಕೂಡ. ಕುಂತಿಗೆ ಅವ್ರಿಗೆ ಗಲಾಟೆ ಆಗಿದ್ದು ಏನೋ ಮಾಡಿದ್ದು ಎಲ್ಲ ಅವರು ಕತರಿಸಿದ್ದು ಅಲ್ಲ, ಇವ್ರ ಕತೆಗೆ ಸಿನಿಮಾ ನಾಟಕದವ್ರು ಮಾಡಿದ್ದು ಹೊರತದು ಕುಂತಿ ಗಾಂಧಾರಿ ಕತೆ ಅಲ್ಲ, ಅದನ್ನ ಸುಳ್ಳು ಕತೆಗಳವೆಲ್ಲ ಕೂಡ. ಗಾಂಧಾರಿ ಬಹಳಷ್ಟು ಧರ್ಮಿಷ್ಠಳಾಗಿ ಇದ್ದವು. ಧೃತರಾಷ್ಟ್ರದ ಪುತ್ರ ವ್ಯಾಮೋಹವನ್ನ ಅವಳು ಹೊಂದಿರಲಿಲ್ಲ, ಅವ್ರು ಬಹಳ ಆಶ್ಚರ್ಯ. ತುಂಬಿದ ಸಭೆಯಲ್ಲಿ ಮಾತು ಬರುತ್ತೆ, ಇಷ್ಟೇ ಅಲ್ಲ ಇಲ್ಲಿ ಬರೋದಷ್ಟೇ ಅಲ್ಲ, ಮುಂದೆ ಕೃಷ್ಣ ಹೇಳ್ತಾನೆ ಪಾಂಡವರಿಗೆ, ಗಾಂಧಾರಿ ಕೂಡ ಹೇಳಿದ್ರು ಧರ್ಮರಾಜ ನೀವೇನು ಸರಿ ಅಂತ ಹೇಳ್ತಾನೆ ಕೃಷ್ಣ. ಅದು ಬಹಳ ಉಂಟು, ಧರ್ಮರಾಜನ ಧೈರ್ಯ ಬೇಕಲ್ಲ. ಗಾಂಧಾರಿ ಒಪ್ಪಿಕೊಂಡಿದ್ದಾರೆ, ದುರ್ಯೋಧನ ರಾಜ್ಯ ಅಲ್ಲ ಅದು, ಅವ್ರು ಯಾವ ಹಕ್ಕು ಇಲ್ಲ, ನಿಮ್ಮದೇ ರಾಜ್ಯ ಅಂತ ಗಾಂಧಾರಿಗಳು ಒಪ್ಪಿಕೊಂಡಿದ್ದಾರೆ ಅಂತ ಕೃಷ್ಣ ಮುಂದೆ ಅನುವಾದ ಮಾಡ್ತಾನೆ ಅಂತ ಹೇಳಿದ ಮೇಲೆ ಅದರ ಸ್ವಾರಸ್ಯ ರೂಪ ನಮಗೆ ಗೊತ್ತಾಗುತ್ತೆ. ಇದು ನಿಜವಾದ ಅರ್ಥದಲ್ಲಿ ಕೃಷ್ಣ ಪಾಂಡವರ ನ್ಯಾಯವನ್ನ ನ್ಯಾಯಬದ್ಧವಾದ ರೀತಿಯನ್ನ ತುಂಬಾ ತೋರಿಸಿಕೊಟ್ಟಂತ ಜಾಗ ಇದೆ. ಕೊನೆಗೂ ಕೂಡ ಹತಾಶರಾಗ್ತಾರೆ, ಕಾರಣ ಯಾರ ಮಾತು ಕೇಳೋದಿಲ್ಲ ದುರ್ಯೋಧನ. ಕೊನೆ ಹೇಗೊಂದು ಸ್ಥಿತಿಗೆ ಬರ್ತಾನೆ ಅವನು. ಇಷ್ಟೆಲ್ಲ ಧೃತರಾಷ್ಟ್ರ ಹೇಳಿದ್ರಂತೆ, ಕೃಷ್ಣ ನೀನ್ ನನಗೆಲ್ಲ ಹೇಳ್ತಾ ಇದ್ದಿ, ಆದ್ರೆ ನನ್ನ ಮಗನಿಗೆ ಹೇಳೋ ಧೈರ್ಯ ನನಗಿಲ್ಲ, ಇದನ್ನ ತನ್ನ ಇನಬಿಲಿಟಿ ಕ್ಲಿಯರ್ ಮಾಡೋದು ಅಂತ ಹೇಳ್ತಾರಲ್ಲ, ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ. ಬಹಳ ಮುಖ್ಯ ಇದು, ದುರ್ಯೋ ಧೃತರಾಷ್ಟ್ರ ಎಷ್ಟು ವ್ಯಾಮೋಹಕ್ಕೊಳಗಾಗಿದ್ದ ಅಂದ್ರೆ ಹೇಳೋದಕ್ಕಾಗ್ತಾ ಇಲ್ಲ, ಬಾಯ್ ಅಂತಿರ್ತಾನೆ, ಕೊಟ್ಬಿಡು ಕೊಟ್ಬಿಡು ಅಂತ ಮನಸ್ಸಿನಿಂದ ಅಂದ್ರೆ ಇದು ಬಹಳ ಮುಖ್ಯ. ದಶರಥನ ಕೇಸಿಗೆ ಹೋಗ್ಬೇಕು ನಾವು. ದಶರಥ ಹಾಗೆ ಮಾಡ್ತಾನೆ, ರಾಮ ಒನಕ್ ಹೋಗ್ಬೇಡ ಒನಕ್ ಹೋಗ್ಬೇಡ ಅಂತ ಹೇಳೇ ಹೇಳ್ತಾನೆ ಹೋಗ್ಬೇಕಾದ್ರೆ. ಆದ್ರೆ ಹೇಗೆ ಹೇಳ್ತಾನೆ ಗೊತ್ತಾ, ಬರೀ ಬಾಯಿಂದ ಹೇಳ್ತಾನಷ್ಟೇನೆ, ಮನಸ್ಸಿನಿಂದ ಹೇಳೋದಿಲ್ಲ. ಅದು ಬಹಳ ಮುಖ್ಯ. ನಿಜವಾಗ್ಲೂ ಹೇಳೋದಾಗಿದ್ರೆ ಕೈ ಕೈ ಹೊರ ಕೊಟ್ಟಿದ್ದೇನೆ, ನರಕ ಹೋಗ್ತಾ ಇದ್ದೆ ಅವರನ್ನು ಹೊರ ಕೊಟ್ಟಿದ್ದು ಬಿದ್ದು ವಾಪಸ್ ತಗೊಂಡ್ಬಿಡ್ತೇನೆ ರಾಮ, ನೀವು ಹೋಗ್ಬೇಕಾಗಿಲ್ಲ ಅನ್ನೋದಿಲ್ಲ, ಸುಮ್ಮನೆ ಹೋಗೋಣ ಹೋಗೋಣ ಅಂತ ಹೇಳ್ತಾರೆ. ರಾಮ ಕೇಳೋದಿಲ್ಲ, ನಾನು ಹೋಗ್ತೇನೆ ಅಂತ ಹೊರಟು ಬಿಡ್ತಾರೆ. ಅಂದ್ರೆ ಧೃತರಾಷ್ಟ್ರದ ದುರ್ಯ ದಶರಥನ ಮಾತು ಹೇಗಿತ್ತು ಅಂದ್ರೆ, ದಶರ ಕೈ ಕೈ ಕೊಟ್ಟು ವರ ನೀಡಬೇಕು, ರಾಮ ಕಾಡಿಗೂ ಹೋಗ ಇದಾಗುತ್ತೆ ಇದು, ಅದು ಸರಿಯಲ್ಲ. ಧೃತರಾಷ್ಟ್ರ ಹಾಗೆ ಮಾಡ್ತಾನೆ, ದ್ವಿತವೃತ್ತಿ ಮಾಡುವಂತೆ ಮಾಡ್ತಾನೆ, ರಾಜಕೋಶಕ್ಕೆ ಮುಂದಾಗೋದೇ ಇಲ್ಲ ಸುಮ್ಮನೆ. ಅದಕ್ಕೆ ಗಾಂಧಾರಿಯಷ್ಟು ನಿಷ್ಠರವಾದ ಧೃತರಾಷ್ಟ್ರ ಮಾತಾಡದೇನೆ, ನನ್ನ ಕೈಲಿ ಆಗೋದಿಲ್ಲ ಕೃಷ್ಣ, ನೀನೇ ಹೇಳಿಬಿಡು ಅಂತ ಹೇಳಿದಾಗ, ಕೃಷ್ಣ ಮತ್ತೊಮ್ಮೆ ನೇರವಾಗಿ ಹೇಳೋದಕ್ಕೆ ಹೋದ್ರೆ ದುರ್ಯೋಧನ ಏನ್ ಮಾಡಿದ್ ಅಂತ ಗೊತ್ತೇನಾಗ, ಎಷ್ಟು ಪಾಪಿ ಅಂತ ಯೋಚನೆ ಮಾಡಬೇಕು. ಅಲ್ಲಿಂದ ಎದ್ದೋಗ್ಬಿಡ್ತಂತ, ಅಲ್ಲಿಂದ ಸಭಾತ್ಯಾಗ ಮಾಡ್ತಾನೆ, ಎಷ್ಟು ಪಾಪಿ ಇರಬೇಕು ಲೇಖಾಗಿ. ಕೃಷ್ಣನ ಮಾತು ಕೇಳೋದಕ್ಕೆ ಋಷಿಗಳು ಮುನಿಗಳು ಎಲ್ಲ ಜನ್ಮದಾರರ ತಪಸ್ಸು ಅಂತ ತಿಳ್ಕೊಂಡು ದೇವಲೋಕದಿಂದ ಬಂದು ಕಾಯ್ತಾ ಇದ್ರೆ, ಕೃಷ್ಣ ತಾನಾಗಿ ಹೇಳೋದಕ್ಕೆ ಅಂತ ಹೋದ್ರೆ ಎದ್ದೋಗ್ಬಿಡ್ತಾನೆ ತಮ್ಮಂದಿರ ಸಮೇತ. ಕರ್ಣ ಫಾಲೋ ಮಾಡಿದಂತೆ, ಇದು ಇನ್ನೂ ಆಶ್ಚರ್ಯ. ಕರ್ಣನಂತ ಸೂರ್ಯಾವಸಂಭೂತನಾದ ವ್ಯಕ್ತಿ ದುರ್ಯೋಧನ ತಾನೇ ಹೊರಗೊಟ್ಟು ಬಿಡ್ತಾನೆ. ಎಷ್ಟು ಉನ್ನತನಾಗಿರ್ಬೇಕು, ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದರ ಇವತ್ತು ನಂಬಲಿಕ್ಕೆ ಬರ್ತದೆ, ಯಾಕೆ ಸ್ವಲ್ಪ ಕೃಷ್ಣ ಮಾತಾಡ್ತಿರ್ಬೇಕಾದ್ರೂ ಕೂಡ ಕೇಳದೆ ಮುಖ ತಿರ್ಸ್ಕೊಂಡು ಹೊರಗೋದ ದುರ್ಯೋಧನ ಅಂಬುದನ್ನು ಹ್ಯಾಗ್ ನಂಬಬೇಕು ಅಂದ್ರೆ, ಭಾವಿ ಬ್ರಹ್ಮದೇವರಾದ ಮಧ್ವಾಚಾರ್ಯ ಸರುಗುಣ ಗ್ರಂಥ ಬರೆದಿದ್ದಾರೆ ಹೇಳೋದಕ್ಕೆ ಅಂತ ಅವರು ಮುಖ ತಿರ್ಸ್ಕೊಂಡು ಹೋಗ್ತಾರಲ್ಲ ಮನೆ ಜನಗಳೇನೆ, ಅವ್ರ ಅಪ್ಪ ಮಗಳಲ್ಲಿ ಕೆಲಸವೆಲ್ಲ ಕೂಡ ಎಂಥ ಅವ್ರ ಮಾತು ಕೇಳೋದಕ್ಕೆ ಜಯತೀರ್ಥರು, ಪದ್ಮನಾಭತೀರ್ಥರು, ಚಣಾಯತೀರ್ಥರು, ತ್ರಿಮುಖ ಪಂಡಿತಾಚಾರ್ಯರು ಮೊದಲಾದ ಜ್ಞಾನಿಗಳ ವೃಂದ, ವ್ಯಾಸರಾಜರು, ಶ್ರೀಪಾದರಾಜರು, ವಾದಿರಾಜರು, ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳಂಥವರು ಮಧ್ವಾಚಾರ್ಯರಿಗೆ ಅಂತಕ್ಕೊಂದು ಚೂಡು ಬರೆಯ ಯೋಗ್ಯತನವೇ ಬರಲಿ ಅಂತ ಬಂದು ಕಾಯ್ಕೊಂಡು ಕೂತಿದ್ರೆ, ನಾವು ಯಾಕಾರ ಬರೋದು ಅಂತ ದೂರ ಮೂಲೆಗೆ ಇರೋದಾದ್ರೆ ಏನು ವ್ಯತ್ಯಾಸ ಇದೆ ಯೋಚನೆ ಮಾಡಿ. ಯಾರು ಮಾತು ಕೇಳಿದ್ರೆ ಮೋಕ್ಷಕ್ಕೆ ಹೋಗ್ತೇವೋ ಅಂಥವರ ಗ್ರಂಥಗಳು, ಅವರು ಸ್ವಲ್ಪ ಸುಮ್ಮನೆ ಚೀಟಿ ಬರ್ಕೊಟ್ರೆ ಸಾಕು, ಕಂಡಕ್ಟರ್ ಬರ್ಕೊಂಡಿರ್ತಾನೆ, ಹಿಂದೆ ಇಟ್ಕೊಂಡಿರ್ತಾರೆ, ಅವನೇ ಅಗ್ರಿಮೆಂಟ್ ಎಲ್ಲ ಮಾಡಲ್ಲ, ಚೇಂಜ್ 91 ರೂಪಾಯಿ ಕೊಡ್ತೀವಿ ಬರೆದಿರ್ತಾನೆ, ಇಡೋ ಕೂತಿರ್ತಾರೆ ಪಾಪ ಬರೆದಿರ್ತಾರೆ ನಡೆಸ್ತಾನೆ ಅಂತ. ಆಚಾರ್ಯರು ಸ್ವತಃ ಮೋಕ್ಷ ಕೊಡಿಸ್ತಕ್ಕಂಥವ್ರು ಹೇಳ್ತಾರತ್ತೆ, ಅವ್ರು ಯಾರು ಅಂತ ಹೇಳ್ತಾರೆ, ಯಶಕ್ಕೆ ನಿಜಿತಾನು ವೇದವಚನೆ ರೂಪಾಣಿ ದಿವ್ಯಾಂಗನಂ ತದ್ದರ ಶತನ ವಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋ ನಯಂ ಪ್ರಥಮಕಂ ಪೃಷ್ಠೋ ದ್ವಿತೀಯಂ ವಪುಃ ಬದ್ಧೋ ಯತ್ತು ತೃತೀಯಕಂ ಕೃತವಿದಂ ಭಾಷ್ಯಂ ಹರೌ ತೇನಹಿ. ಸ್ಪಷ್ಟ ಹೇಳ್ತಾರಲ್ಲ, ಅವ್ರ ಮಾತು ಎಷ್ಟು ಜನ ನೋಡಿದ್ದಾರೆ, ಮೊದಲು ಕೇಳೋದಕ್ಕೆ ಯೋಚನೆ ಮಾಡಿದ್ದಾರೆ. ಯಾರು ಮೋಕ್ಷವನ್ನೇ ಕೊಡಿಸ್ತಕ್ಕಂಥ ಸಮರ್ಥರಾಗಿದ್ದ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ಮೋಕ್ಷ ಕೊಡೋದು ಪರಮಾತ್ಮ, ಕೊಡಿಸೋದು ವಾಯುದೇವರು ಅಂತ ಹೇಳಿದ್ದಾರೆ. ರಾಯರ ಬಗ್ಗೆ ತುಂಬಾ ಕೇಳಿದ ಜನ ಅವ್ರ ಉಪದೇಶವನ್ನೇ ಕೇಳಿರೋದಿಲ್ಲ. ದೇವರತ್ರ ಒಯ್ದು ದೂನಂ ದೀನಂ ಮನಾತಂ ಶರಣಾಗತಂ ಏನಂ ಮೋಚಯ ಏನಂ ಸಮುದ್ಧರ ಅಂತ ಪ್ರಾರ್ಥನೆ ಮಾಡೋದು ಯಾರು, ವಾಯುದೇವರು. ಇಂಥ ವಾಯುದೇವರ ಗ್ರಂಥಗಳನ್ನು ಕೈಬಿಡೋದಂದ್ರೆ ಕೈ ಸಿಕ್ಕ ಮೋಕ್ಷದ ಅವಕಾಶ ನಾವೇ ಕಳ್ಕೊಂಡಾಗ ಲೆಕ್ಕ. ಈ ತಪ್ಪನ್ನು ಯಾರು ಮಾಡ್ತಿರೋದು,
ಬೇಕಾದ ಲಕ್ಷಾಂತರ ಜನ ಮಾಡ್ತಿದ್ದ. ಇವತ್ತು ಆ ತಪ್ಪು ಮಾಡದೇ ಇದ್ದ ಜನಗಳೇ ಎಕ್ಸೆಪ್ಷನ್ಸ್ ಅಷ್ಟೇನೆ. ಇದು ಅರ್ಥ ಮಾಡಿಕೊಂಡ್ರೆ ದುರ್ಯೋಧನ ಕೃಷ್ಣನ ಮಾತನ್ನು ಉಪಯೋಗ ಮಾಡಿಕೊಳ್ಳಲಿಲ್ಲ, ನಾವು ಕೃಷ್ಣ ಭಕ್ತರಾದ ಭೀಮನ ಆಚಾರ್ಯರ ಮಾತನ್ನು ಉಪಯೋಗ ಮಾಡಿಕೊಡುತ್ತಾ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅವನು ಎದ್ದು ಹೋಗಿದ್ದು ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ. ಅವ್ರು ಹೋಗ್ಬಿಟ್ಟಂತ ಹೊರಗಡೆ ಹೋಗೋನು ಎಲ್ಲೂ ಹೋಗಲಿಲ್ಲ, ಒಂದು ಮೀಟಿಂಗ್ ಮಾಡ್ತಾನೆ. ಅದಕ್ಕೆ ಬೋರ್ಡ್ ಮೆಂಬರ್ ಕಮಿಟಿ ಅದು ಒಂದು ದುಷ್ಟ ಚತುಷ್ಟಯ ಅಂತ ಕರೆದಿದ್ದ. ದುಷ್ಟ ಚತುಷ್ಟಯ ದುರ್ಯೋಧನ ದುಶ್ಯಾಸನ ಶಕುನಿ ಕರ್ಣ ನಾಲ್ಕು ಜನ ಸೇರಿ ಒಂದು ಪ್ಲಾನ್ ಮಾಡಿದ್ರೆ ಎಂಥ ಪ್ಲಾನ್ ಇರಬೇಕು ಲೆಕ್ಕ ಹಾಕಿ. ನಾಲ್ಕು ಜನ ಸೇರಿ ಮಾಡಿದ ಪ್ಲಾನ್ ವಿಚಿತ್ರವಾದದ್ದು. ಅದೆಲ್ಲ ಹೇಳ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಮತ್ತೊಮ್ಮೆ ಯೋಚನೆ ಮಾಡಬೇಕಾಗಿಲ್ಲ. ಆ ಉಪಾಯ ಏನು ಗೊತ್ತಾ, ಕೃಷ್ಣನ್ ಕಟ್ಟಿ ಹಾಕಬೇಕು, ಇದು ಅವ್ರ ಪ್ಲಾನ್. ಕೃಷ್ಣನ್ ಕಟ್ಟಿ ಹಾಕಿಬಿಡಬೇಕು. ಅಲ್ಲಿ ರಾವಣ ಏನು ಮಾಡಿದ್ದ, ಹನುಮಂತನ ಕಟ್ಟಿ ಹಾಕಬೇಕು. ಸೇ ಮತ್ತೆ ರಾಮಾಯಣ ಇನ್ನೊಂದು ಮುಖ ಕಾಣುತ್ತೇವೆ ನಾನು. ಆ ವಿಮರ್ಶೆ ಯಾರೂ ಮಾಡಿರಲಿ, ಅರ್ಥ ಮಾಡ್ಕೋಬೇಕು. ಮಧ್ವಾಚಾರ್ಯರ ಹೊರತು ಇನ್ಯಾರು ಬಗ್ಗೆ ದೃಷ್ಟಿಕೋನವೇ ಕೊಡಲಿಲ್ಲ. ಅವ್ರ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದ್ರೆ ಸಮಸ್ತ ಶಾಸ್ತ್ರಾರ್ಥ ಸಂಗ್ರಹ ಅವರೇ ಹೇಳ್ತಾರೆ. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯ ಯೋಜಂ ವಿಶೇಷತೋ ಭಾರತ ವರ್ತಚಾರಿ. ಸಮಸ್ತ ಶಾಸ್ತ್ರಾರ್ಥದ ನಿರ್ಣಯ ಇರುವುದು, ಇದರಲ್ಲಿ ಇರದೇ ಇರತಕ್ಕಂಥ ವಿಚಾರಗಳೇ ಇಲ್ಲ. ವಿನಿರ್ಣಯೋ ನಾಸ್ತ್ಯಮುನಾ ವಿನಾಯತೆ ವಿಪ್ರಸ್ಥಿತಾನಾಮಿವ ಸರ್ವವಾಚ. ಇದರಲ್ಲಿ ನಿಮ್ಗೆ ಯಾವುದೇ ಸಂಶಯಕ್ಕೂ ಉತ್ತರ ಖಚಿತವಾಗಿ ಸಿಗುತ್ತೆ ಅನ್ನೋ ಮಾತನ್ನ ಸರ್ ಹೇಳಿದ್ದೆ. ನಿಮ್ಮ ಪ್ರತಿಯೊಂದು ಸಂಶಯಕ್ಕೂ ಕೂಡ ಖಚಿತ ಉತ್ತರ ಬೇಕೋದು ಮಹಾಭಾರತ ನಿರ್ಣಯ ನೋಡಿ. ಇದು ಆಚಾರ್ಯ ಸಂದೇಶ ಇದು. ಈ ಮಾತನ್ನ ನಮಗೆ ರಾಮಾಯಣ ಅರ್ಥ ಆಗುತ್ತೆ, ಮಹಾಭಾರತ ಅರ್ಥ ಆಗುತ್ತೆ ಅಷ್ಟೇ ಅಲ್ಲ, ನಮ್ಮ ಡೇ ಟು ಡೇ ಪ್ರಾಬ್ಲಮ್ಸ್ಗೆ ತಾತ್ಪರ್ಯ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ. ಇದು ಬಹಳ ಇಂಟ್ರೆಸ್ಟಿಂಗ್. ಡೇ ಟು ಡೇ ಪ್ರಾಬ್ಲಮ್ಗೆ ಮಹಾಭಾರತ ತಾತ್ಪರ್ಯ ಉತ್ತರ ಕೊಡುತ್ತೆ. ಅಂದ ಮೇಲೆ ಎಂಥ ದೊಡ್ಡದು ಅಂತ ಹೇಳ್ಬೇಕು ಲೆಕ್ಕ ಹಾಕಿ. ಅದು ಅನುಭವಿಸಿ ತುಂಬಾ ಜನಗಳಿದ್ದಾರೆ. ಇತ್ತೀಚೆಗೆ ಒಬ್ರು ಏನ್ ಮಾಡಿದ್ರು, ಯಾರೋ ಒಬ್ರು ಫೋನ್ ಮಾಡಿದ್ರು, ಅವರು ರಿಟೈರ್ ಆಗಿದೆ, ನಾನು ಕೋರ್ಟ್ ಕೇಸ್ ನಡೀತಾ ಇದೆ, ಪೆನ್ಷನ್ ಸೆಟ್ಲ್ ಆಗಿಲ್ಲ, ಅರಿಯರ್ಸ್ ಎಲ್ಲ ಬರಬೇಕಾಗಿದೆ, ಸುಮಾರು 15-20 ಲಕ್ಷ ರೂಪಾಯಿ ವ್ಯವಹಾರ ಆದ ಒಂದು, ನನ್ನ ಕೇಸು ಹೈಕೋರ್ಟ್ ಅಲ್ಲೂ ಫೇಲ್ ಆಗಿಬಿಡ್ತು, ಇನ್ ಚಾನ್ಸಸ್ ಇಲ್ಲ ಅಂತ ಅಡ್ವೊಕೇಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಯಾರೋ ಒಬ್ರು ಹೇಳ್ತಾರೆ ಟ್ರೈ ಮಾಡಿದ್ರೆ ಆದರೂ ಆಗಬಹುದು ಅಂತ ಹೇಳಿ, ಆ ಹೆವಿ ಲಾಸ್ ಆಗ್ತದೆ, ಆದ್ದರಿಂದ ಬಿಡೋ ಮನಸ್ಸಿಲ್ಲ. ಆದ್ರೆ ಮಂದು ಇರೋದನ್ನ ಕಳ್ಕೊಳ್ಳೋ ಒಂದು ಅಪಾಯ ಇದೆ ಅಂತ ಇನ್ನೊಬ್ಬರು ಕೇಳಿ ಹೇಳ್ತಾರೆ. ಅದಕ್ಕೇನು ಮಾಡ್ಬೇಕು, ನಾನೀಗ ನನಗೆ ಬೇರೆ ಏನೂ ಇಲ್ಲ, ಡಿಪೆಂಡ್ ಪೂರ್ತಿ ಡಿಪೆಂಡ್ ಆಗಿರೋ ಅದರ ಮೇಲೇನೆ, ಮಕ್ಕಳ ಮದುವೆ ಎಲ್ಲ ಆಗ್ಬೇಕಾಗಿದೆ, ಅದಕ್ಕೆ ಏನು ಮಾಡಲಿ ಅಂತ ಕೇಳಿದರು. ಏನು ಮಾಡಲಿ, ತಾತ್ಪರ್ಯ ಎಲ್ಲದಕ್ಕೂ ನೋಡಬಾರದು, ತುಂಬಾ ದುರುಪಯೋಗ ಮಾಡ್ಕೊಂಡು ಊಟ ಮಾಡದೆ ಬಿಡ್ಲು ತಾತ್ಪರ್ಯ ನಿರ್ಣಯ ನೋಡೋದು, ಆಮೇಲೆ ಸಜ್ಜಾಜೆ ಮಾಡದೆ ಬಿಡ್ಲು ಅಂತ ನೋಡೋದು, ಅದು ಬಿಡು ಅಂತಾನೆ ಬರುತ್ತೆ ಅವನಿಗೆ, ಅದು ಮಾಡುವಂತ ಬರೋದು ಬಿಟ್ಟು ಬಿಡಬಾರ ಅಂತಾನೆ ಬರುತ್ತೆ. ಏಕಾಶಿ ಭಾಷೆ ಬಾಡ್ಲೆ ಬಿಡು ತಾತ್ಪರ್ಯ ಅದೆಲ್ಲ ಮಾಡಬಾರದು, ಅವ್ರು ಡೌಟ್ ಇದ್ರೆ ತಾನೆ ಕೇಳೋದು. ಬಾಡ್ಲೆ ಬೇಕು ಪ್ರೂವ್ ಆಗಿರೋದು ಅವೆಲ್ಲ ಕೂಡ ಆಚಾರ ಹೇಳ್ತಾರೆ. ಯಾವುದು ಪ್ರೂವ್ ಆಗಿದೆ ಅದ್ರ ಬಗ್ಗೆ ಪ್ರಶ್ನೆ ಕೇಳೋದಕ್ಕೆ ಹೋಗ್ಬಾರ್ದು. ಪ್ರಶ್ನೆ ದೋಷಾಹಿ ಚತ್ವಾರ ಸವ್ಯಾಹತಿರ ಸಂಗತಿ ಸಿದ್ಧಾರ್ಥ ಪಾಠ ವೈಫಲ್ಯಂ ನತೈಶ್ಯಾ ತತ್ವ ನಿರ್ಣಯ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರ ಮಾತಾಡೋದು ಅಂತ ಪ್ರಶ್ನೆ ಕೇಳೋದಕ್ಕೆ ಹೋಗಬಾರದು. ನಿಜವಾಗ್ಲೂ ಡೌಟ್ ಇರಬೇಕು. ಡೌಟ್ ಯಾವ್ಯಾವ್ರು ಯಾರಿಗೆ ಅವ್ರ ಸ್ಕೋರ್ ಎಷ್ಟು ಬ್ಯಾಚ್ ಗೆದ್ರು ಇವಿಂದ ಡೌಟ್ ಕೆಲಸಕ್ಕಬಾರ್ದು, ಇದೆಲ್ಲ ಕೇಳೋಕೆ ಹೋಗಬಾರ್ದು. ಯಾವುದರಿಂದ ಜೀವನವೇ ಹೊಸ ತಿರುವು ಪಡೆಯುತ್ತಲ್ಲ ಅಂಥದ್ದನ್ನು ಕೇಳಬೇಕು. ಜಾತಕ ಕೂತ್ಬೇಕು, ಕೂತು ಬಂದಿಲ್ಲ, ಸರಿ ಕಲಿಕ್ ಬರ್ತಾ ಇಲ್ಲ, ಅವ್ರ ನಿರ್ಣಯ ಪ್ರಶ್ನೆ ಕೇಳೋದಕ್ಕೆ ಹೋಗಬಾರ್ದು. ಜಾತಕ ಡೌಟ್ ಬಂದಿದೆ, ಒಬ್ರು ಆಗ್ಲಿ ಅಂತಾರೆ ಒಬ್ರು ಆಗಬಾರ್ದು ಅಂತ, ಇಬ್ರು ಎಫಿಷಿಯಂಟ್ ಪುರೋಹಿತರುಗಳು, ಒಬ್ಬನಾಗಲಿ ಅಂತ ಒಬ್ಬ ಆಗಬಾರದು ಅಂತ ಒಬ್ರು, ಇವರಿಗೆ ಡೌಟ್ ಈಗ ಬೇರೆ ಎಲ್ಲರೂ ಸರಿ ಹೋಗ್ಬಿಟ್ಟಿದೆ ಅಂತ ಅವ್ರಲ್ಲಿ ಕೇಳಿ ಉತ್ತರ ಸರಿಯಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಅದನ್ನು ಬಿಟ್ಟುಬಿಟ್ಟು ಇನ್ವ್ಯಾಲಿಡ್ ಕೇಸನ್ನ ಒಂದೇ ಒಬ್ಬರ ಅತ್ಮದಿಯಾಗಿ ಬರುತ್ತೆ ಅಂತ ನಿರ್ಣಯ ನೋಡಕ್ ಹೋಗಬಾರ್ದು. ನಿರ್ಣಯ ಕೊಟ್ಟಾಗಿದೆ, ಬರಲ್ಲ ಸಾಧ್ಯವೇ ಇಲ್ಲ ಶಾಸ್ತ್ರ ಹೇಳ್ಬಿಟ್ಟು. ನಮಗೆಲ್ಲ ಮಾಡಿ ಏನಾದ್ರು ಮಾಡಿ ಅಡ್ಜಸ್ಟ್ ಮಾಡಕ್ ಆಗುತ್ತೆ ಅಂತ ಕೇಳ್ತಿರ್ತಾರಪ್ಪ. ಅಡ್ಜಸ್ಟ್ ನಾ ಮಾಡಿದ್ರೆ ಅಲ್ಲೇ ಕಟ್ಬಿಟ್ಟು ಕೊಟ್ಟ ಹೋಯ್ತು, ಏನ್ ಮಾಡ್ತೀರಿ, ಕೇಸ್ ಬಿದ್ದರೆ ಪ್ರಯೋಜನ ಬರೋದಿಲ್ಲ. ಆಗ ಭಾರಿ ಕೇಳ್ಕೊಂಡ್ರು ಆ ಹೊತ್ತಿನಲ್ಲಿ ನಿರ್ವಾಗಿಲ್ಲ. ಅದನ್ನ ಇಷ್ಟು ದಿವಸ ತಾತ್ಪರ್ಯ ನೋಡಿದ್ರೆ ಮೂರಾಕತ್ತಿ ಮಾತ್ರ, ಇಷ್ಟು ಇಡೀ ಜೀವನದಲ್ಲಿ ಮೂರಾಕಿಂತ ಯಾವುದೋ ಕೇಸ್ ಬಂದಾಗ ಮನುಷ್ಯ ಭಾರಿ ದುಃಖ ಕೊಟ್ಟರು, ಏನಾದ್ರೂ ಸಲ್ಯೂಷನ್ ಕೊಡಿ, ಇವಾಗ ಜೀವನ ಹಾಳಾಗೋಗುತ್ತೆ ಅಂತ ಹೇಳಿದಾಗ ಅದು ತೆಗೆದ್ರೆ ಆಗುತ್ತೆ ಅಂತ ಬಂದು ಕೆಲಸ ಮನಕ್ಕೆ ಆಗುತ್ತೆ ಅಂತ ಬಂದು ತಡೆ ಶುರು ಮಾಡಿದ. ನನ್ನ ಫೋನ್ ಮಾಡಿದ್ರು, ಆಚಾರ್ಯ ಗದ್ದು ಬಿಟ್ಟರೆ ನನಗ ಅಷ್ಟು ಬರ್ತಾ ಇದೆ, ನನಗೆ ಒಂದ್ ಚೂರು ಇದ್ದರೆ ಎಲ್ಲ ಆಯ್ತು, ಎಲ್ಲ ಕೇಸ್ ಸೆಟ್ ಆಗಿದೆ ಅಂತ ಹೇಳಿದ. ಅಂದ್ರೆ ಅವ್ರು ಹೇಳಿದ್ದೇನೆ, ಜಡ್ಜ್ಗಳೇ ಡಿಫರೆನ್ಸ್ ಆಫ್ ಏನು, ಹಾಕ್ಬೇಕೋ ಬಿಡ್ಬೇಕು, ಹಾಕ್ಬೇಕೋ ಬಿಡ್ಬೇಕು, ಆಚಾರ ಜಡ್ಜ್ಮೆಂಟ್ ಕೊಟ್ಟಾಗ ಗ್ಯಾರಂಟಿ ಆಗುತ್ತೆ ಅಂತ ಹೇಳಿ ಅದರಂತೆ ಆಗಿರುತ್ತೆ ಕೆಲಸ. ಯಾಕೆ ಕೇಳ್ತೇನೆ ಅಂದ್ರೆ ಅಷ್ಟು ಶಕ್ತಿ ಇದೆ ತಾತ್ಪರ್ಯದೊಳಗೆ. ನಿರ್ಣಯೋ ನಾಸ್ತ್ಯಮುನಾ ವಿನಾಯತ ವಿಪ್ರಸ್ಥಿತಾನಾಮಿವ ಸರ್ವವಾಚ. ನಿರ್ಣಯ ಪ್ರಸ್ತುತ ದೊಡ್ಡ ವಿಶಿಷ್ಟವಾದ ದೊಡ್ಡ ಸ್ವಾಮಿಗಳು ಪರಮಪೂಜ್ಯ ವಿದ್ಯಾಮಾನ ತೀರ್ಥಿಪಾದಂಗಳವರು ತಮ್ಮ ಎಲ್ಲಾ ಸಮಸ್ಯೆಗಳನ್ನು ಇದರಿಂದ ಪರಿಹಾರ ಮಾಡ್ಕೊತಾ ಇತ್ತು. ಅದು ನೂರಕ್ಕೆ ನೂರಷ್ಟು ತಯಾರಾಗ್ತದೆ, ಅದು ಭಾರಿ ವಿಶೇಷ ಅಂದ್ರೆ ಸ್ವಲ್ಪ ಅಲ್ಲ, ನೂರಕ್ಕೆ ನೂರರಷ್ಟು. ಇದು ಅರ್ಥ ಮಾಡಿಕೊಂಡ್ರೆ ಇಂತಹ ತಾತ್ಪರ್ಯವನ್ನು ನಾವು ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ ಕೃಷ್ಣನ ಮಾತನ್ನ ಕೇಳಿದ ದುರ್ಯೋಧನರು ನಮಗೆ ಏನು ವ್ಯತ್ಯಾಸವೇ ಬರೋದಿಲ್ಲ, ಹಾಗಾಗಿ ಬಿಡ. ಆ ಗ್ರಂಥ ಮನೆಯಲ್ಲಿರಬೇಕು ಕೊನೆ ಪಕ್ಷ, ಅದನ್ನು ನೋಡಬೇಕು ಜನ ಮುಂದೆ ನೋಡಬೇಕು. ಅದನ್ನು ಅಬ್ಬ ಎಂತ ಗ್ರಂಥ ಆಚಾರ್ಯರು ಬರೆದಿದ್ದಾರೆ, ಅಂತ ಸಂಶಯ. ಮಹಾಭಾರತವಾದ ಮೇಲೆ ಅದರ ಮೇಲೆ ಬಂದ ಗ್ರಂಥಗಳಲ್ಲಿ ಮಹಾಭಾರತ ಅರ್ಥನೆ ಒಂದೇನೆ 100% ಪರ್ಫೆಕ್ಟ್ ಗ್ರಂಥ, ಉಳಿದ್ರೆಲ್ಲ ಕೂಡ ಅದು ಹತ್ರ ಕೂಡ ಬರೋ ಸಾಧ್ಯತೆ ಇಲ್ಲ. ಮಹಾಭಾರತ ಹೇಗೆ ಅದ್ವಿತೀಯವಾದ ಮೂಲ ಕೃತಿಯೋ, ಮಹಾಭಾರತ ತಾತ್ಪರ್ಯ ನಿರ್ಣಯ ಹಾಗೆ ಅದ್ವಿತೀಯವಾದಂತಹ ನಿರ್ಣಯ ಕೃತಿ. ಅವೆರಡೇ ಸಾಧ್ಯ ಹೊರತು ಮತ್ತೊಂದು ಸಿಗೋದಿಲ್ಲ. ನಮ್ಮ ಜನಕ್ಕೆ ಅದು ಗೊತ್ತಿಲ್ಲ, ಆದ್ರಿಂದಾನೆ ಏನೋ ಓದ್ತಿರ್ತಾರೆ, ಕೆಲಸಕ್ಕೆ ಬಾರದ ಪುಸ್ತಕಗಳು ಓದ್ತಾರೆ, ಅದರಲ್ಲಿ ನಿರ್ಣಯ ಸಂಶಯ ಜಾಸ್ತಿ, ನಿರ್ಣಯ ಬರೋದು ಸಂಶಯನೇ ಆಗ್ತಾ ಇರ್ತದೆ ಜಾಸ್ತಿ. ಅದರಲ್ಲಿ ನಿರ್ಣಯ ಬರೋದನ್ನು ಓದಬೇಕೆ ಹೊರತು ಸಂಶಯ ಬರೋದನ್ನು ಓದಬಾರದು. ನಿರ್ಣಯ ಬರೆದವರು ಯಾರು? ಮೋಕ್ಷ ಯಾರಿಗೆ ಕೊಡಬೇಕು ಅಂತ ನಿರ್ಣಯ ಮಾಡೋ ಸಾಮರ್ಥ್ಯ ಇರತಕ್ಕಂಥವರು, ಸ್ವರೂಪ ಯೋಗ್ಯತೆಯನ್ನು ನೋಡ್ತಕ್ಕಂಥವರು ಅಂತ ಮಹಾನುಭಾವರ ಕೃತಿ ಅದು. ಆ ಮೂಲಕ ಮಹಾಭಾರತ ನೋಡಿದ ನಮಗೆ ಅರ್ಥವಾಗ್ತದೆ ಅಂತ ಹೇಳ್ತಾ ಮುಂದಿನ ವಿಷಯನ ನಾಳೆ ನೋಡೋಣ. ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.